അമവാചമിമാം പ്രസുപ്താം സഞ്ജീവയത്യഖിലശക്തിധരസ്വധാംന അന്യാംശ്ച ഹസ്തചരണശ്രവണപദാദീ പ്രാണാം നമോ ഭഗവതേ പുരുഷായ തുഭ്യം യസ്മാ ബ്രഹ്മേന്ദ്ര രുദ്രാദി ദേവതാനാം ശ്രീയോപി ച ദാനസ്ഫൂർത്തിഃ സദാ തസ്മൈ ഹരയേ ഗുരവേ നമഃ വ്യാസായ ഭവനാശായ ശ്രീശായ ഗുണരാശയേ ഹൃദ്യായ ശുദ്ധവിദ്യായ മധ്വായ ച നമോ നമഃ ലസതു ശ്രീമദാനന്ദതീർത്ഥേന്ദുർനോ ഹൃദം വരേ യദ്വചശ്ചന്ദ്രികാ സ്വാന്തസന്താപം വിനിഗൃന്തതി സർവോത്തമോ വിഷ്ണുരഥോ രമാ ച ബ്രഹ്മാ ച വായുശ്ച തദീയ പത്യം അന്യേ ച ദേവാഃ സതതം പ്രസന്നാ ഹരൗ സുഭക്തിം മയി സന്ദേശന്തു ശ്രീ ഗുരുഭ്യോ നമഃ ഹരിഃ നാരായണായ പരിപൂർണഗുണാർണവായ വിശ്വോദയസ്ഥിതിലയോന്നിയതിപ്രദായ ജ്ഞാനപ്രദായ വിബുധാസുരസൗഖ്യദുഃഖസത്കാരണായ വിതതായ നമോ നമസ്തേ നാരായണം സുരഗുരും ജഗദേകനാഥം ഭക്തപ്രിയം സകലലോകനമസ്കൃതം ച ത്രൈഗുണ്യവർജിതമജം വിഭുമദ്യമീശം വന്ദേ ഭവഘ്നമരാസുരസിദ്ധവന്ധ്യം നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തതോ ജയമുദീരയേ. പർവപവിത്രവാദ ശ്രീമന് മഹാഭാരതത്തിൽ യാവ രീതിയായി ഭീമസേന ദുര്യോധനര ഗതായുദ്ധ നടത്തിയത് ജഗത്ത് കണ്ടത് അത്യദ്ഭുതവാദ യുദ്ധ അതു രാമരാവണര യുദ്ധ അത് ദ്വന്ദ്വയുദ്ധവാദരൂ കൂട ಈ ರೀತಿಯಾದ ಯುದ್ಧ ಅಲ್ಲ, ಜರಾಯುದ್ಧದಂಥ ಯುದ್ಧ ಅಲ್ಲ. ಜೊತೆಗೆ ಸಾಕ್ಷಾತ್ ರಾಮದೇವರು ನಾರಾಯಣ, ರಾವಣ ಒಬ್ಬ ಯಶಸ್ಸಿದ ಜೀವನಾದ್ದರಿಂದ ಅವರ ಯುದ್ಧಕ್ಕೆ ತುಂಬ ಅಂತರವುಂಟು. ಆದರೆ ಭೀಮ ದುರ್ಯೋಧನರ ಯುದ್ಧ ಅಂದರೆ ಅತ್ಯಂತ ವಿಚಿತ್ರವಾದ ಯುದ್ಧ. ಆ ಯುದ್ಧದಲ್ಲಿ ದುರ್ಯೋಧನ ಭೀಮಸೇನನ ಪೆಟ್ಟನ್ನು ದಾರಿ ತಪ್ಪಿಸಬೇಕು. ಆ ಮೂಲಕ ತಾನು ಶತ್ರು ಸಹ ಭೀಮಸೇನನ ಪ್ರತಿಜ್ಞೆ ಸುಳ್ಳಾಗಬೇಕು. ತಾನು ತಡೆಗೆ ಏಟು ಬಿದ್ದು ಸಾಯೋದ್ರ ಬದಲು ಕಟ್ಟೆ ಬದಲಾದ ಸ್ಥಳಕ್ಕೆ ಏಟು ಬಿದ್ದು ಸಾಯಬೇಕು ಅಂತ ಯೋಚನೆ ಮಾಡಿ ತಲೆಕೆಳಗಾದ. ಆಗ ಭೀಮಸೇನ ಅದನ್ನು ಮೊದಲೇ ಊಹಿಸಿದ್ದಂತೆ ಸರಿಯಾಗಿ ಹೊಡೆದಾಗ ಎರಡೂ ತಡೆಗಳು ಮುರಿದು ತಪ್ಪಂತ ಬೀಳ್ತಾ ಇದ್ದಾರೆ ದುರ್ಯೋಧನ. ಕೊನೆಗೂ ಭೀಮಸೇನನ ಪ್ರತಿಜ್ಞಾಭಂಗ ಅತ್ಯಂತ ಯಶಸ್ವಿಯಾಗಿ ನಡೆದೋಯಿತು. ಈ ಭಾಗವನ್ನಿಟ್ಟುಕೊಂಡೆ ಭಾಸ ಅಂತಕ್ಕಂಥ ಒಬ್ಬ ನಾಟಕಕಾರ ಊರು ಭಂಗ ಅಂತ ಹೆಸರಲ್ಲಿ ನಾಟಕನೇ ಬರೆದಿದ್ದಾನೆ. ಊರು ಭಂಗ ತಲೆಯನ್ನು ಮುರಿದಾಕಿದ ಪ್ರಸಂಗ ಅಂತ ಹೆಸರಲ್ಲಿ ಅದು ಅತ್ಯಂತ ಮನೋಜ್ಞವಾದಂತಹ ಒಂದು ಘಟ್ಟ. ಯಾವ ತೊಡೆಗಳನ್ನ ದ್ರೌಪದಿ ದೇವಿಗೆ ತೋರಿಸಿರ್ತಾನೆ ಆ ತೊಡೆಯನ್ನು ಭಂಗ ಮಾಡ್ತಾ ಇದ್ದಾನೆ. ಯಾವ ದುರ್ಯೋಧನ ಮಾಡಬಾರದ ಅತ್ಯಂತ ಹೇಗೆ ಕೆಲಸ ಮಾಡಿದವನು ಅದ ಜಗತ್ತಿಗೆ ಪಾಠವನ್ನು ಹೇಳಿಕೊಡುತ್ತಾನೆ. ನೋಡೋದಕ್ಕೆ ತಡೆ ಹೊಳೆದಿದ್ದ ಅನ್ಯಾಯ ಅನ್ಯಾಯ ಅಂತ ಯಾರಾದರೂ ಅಂದ್ರೆ ಅವರು ತಡೆ ಮೇಲೆ ತಡೆಯನ್ನು ತೋರಿಸಿ ಅಣಕ ಮಾಡಿದ್ದ. ಆಗಲೇ ಭೀಮಸೇನ ಪ್ರತಿಜ್ಞೆ ಮಾಡಿದ್ದು ಭೇತ್ಸೇತ ಊರು ಗದ ಯೋರು ವೇಗಯ ಅಂತ ಏನು ಹೇಳಿದ್ದು ಅದೇ ಮಾತನ್ನು ನಡೆಸಿ ಮುಗಿಸಿ ಒಂದು ತಡೆ ಮುರಿದಿದ್ದ ಕಾರಣ ಅದು. ಇನ್ನೊಂದು ತಡೆ ಮುರಿದಿದ್ದ ಕಾರಣ ಏನು ಅಂದ್ರೆ ನಾವು ಅರಣ್ಯ ಪರ್ವದ ಕೊನೆಯ ಭಾಗ ಸಭಾಪರ್ವದ ಕೊನೆಯ ಭಾಗ ಜ್ಞಾಪಕಿಟ್ಕೋಬೇಕು. ಯಾವಾಗ ಭೀಮಸೇನ ದ್ಯೂತದ ಸಭೆಯಿಂದ ಹೊರಹೋಗ್ಲಿಕ್ಕೆ ಅಂತ ಹೊರಟಾಗ ದುರ್ಯೋಧನ ಹುಚ್ಚಾಬಟ್ಟೆ ಅಣಕಿಸಿ ಕುಣದನಂತೆ ಅಣಕ ಮಾಡ್ತಾನೆ. ಭೀಮಸೇನ ನಡಿಗೆಯನ್ನ ಯುವ ಸಿಂಹ ಖೇಲಗತಿಂ ಅಂತ ಕರೀತಾನೆ. ತರುಣ ಸಿಂಹದ ಒಂದು ಲೀಲಾಜಾಲವಾದ ನಡಿಗೆಯನ್ನ ದುರ್ಯೋಧನ ಅಣಕಿಸಿದಾಗ ಭೀಮಸೇನ ಅರ್ಧ ನಿಷ್ಕ್ರಾಂತ ದೇಹ ಆ ಸಭೆಯಿಂದ ಒಂದು ಕಾಲು ಹೊರಗಿಟ್ಟು ಆ ಹಿಂದಕ್ಕೆ ತಿರುಗಿ ಹೇಳ್ತಾನೆ, ಭೇಚ್ಛೇತವೋ ಅನ್ಯಂ ಊರು, ನಿನ್ನ ಇನ್ನೊಂದು ತಡೆಯನ್ನು ಬಿಡುತ್ತೇನೆ ಅಂತ ಹೇಳಿರ್ತಾನೆ. ಒಂದು ತಡೆ ಬಿಡಲಿಕ್ಕೆ ಕಾರಣ ಅದು, ಇನ್ನೊಂದು ತಡೆ ಬಿಡಲಿಕ್ಕೆ ಕಾರಣ ಇದು. ಅಲ್ಲಿಗೆ ಎರಡೂ ತಡೆಗಳನ್ನು ಮುರಿತಕ್ಕಂಥ ಪ್ರತಿಜ್ಞೆ ಏಕಕಾಲಕ್ಕೆ ಪೂರೈಸಿಬಿಟ್ಟು ಊರು ಹೊಂದದಂಥ ಕಾರ್ಯ ನಡೆಸೋಯಿತು. ದುರ್ಯೋಧನ ಬಿದ್ದ, ಭೀಮಸೇನ ಬಿಡಲಿಲ್ಲ, ಅವನ ತಲೆಯನ್ನು ತುಳಿತಾ ಇದ್ದಾನೆ, ತಲೆಯನ್ನು ತುಳಿತಾ ಇದ್ದಾನೆ. ಋಷಭಮ್ಮ ಸಮಾನಾಂ ಇತಿ ಸೂಕ್ತಂ ದದರ್ಶಃ, ಋಷಭಮ್ಮ ಸಮಾನಾಂ ಇತಿ ಸೂಕ್ತಂ ದದರ್ಶಃ, ಪದ ಬುರ್ಧಾನಮಕ್ರಮೀ ಅಂತ ಹೇಳಿದ್ದಾನೆ. ತನ್ನ ಕಾಲಿನಿಂದ ಅವನ ತಡೆ ಮುರಿದು ತಲೆ ತುಳಿತಾ ಇದ್ದಾನೆ. ಜೋರ ಕೃಷ್ಣ ಬಂಧೇ ಕೃತೋ ಮಂತ್ರ, ನೀನು ಕೃಷ್ಣನನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದ್ದೀಯಲ್ಲ, ಅದಕ್ಕೆ ಈ ವಧೆ ಅಂತ ಹೇಳೋದು ಒರಿಯೋದು. ಕೃಷ್ಣನ ಜ್ಯೋತಕ್ಕಿಡು ಅಂತ ಹೇಳಿದ್ದೀಯಲ್ಲ, ಅದಕ್ಕೆ ಈ ವಧೆ ಇನ್ನೊಂದು ಒರಿಯೋದು. ಈಗ ಕಾಲಿನಿಂದ ತಲೆ ತುಳಿತಾ ಇದ್ದಾನೆ, ತೊಡೆ ಹೋಯಿತು ಇಲ್ಲ ತಲೆನೂ ಹೋಗಬೇಕು, ಆ ರೀತಿ ಹೊಡಿತಾ ಇದ್ದಾನೆ. ಆ ರೀತಿ ಮಾಡಬೇಕಾದರೆ ಋಷಭಮ್ಮ ಸಮಾನಾನಾಂ ಇತಿ ಸೂಕ್ತಂ ದದರ್ಶಃ, ದುಶ್ಯಾಸನ ಸಂಹಾರದ ಕಾಲಕ್ಕೆ ಭೀಮಸೇನ ದರ್ಶನ ಮಾಡಿದಂತಹ ವೇದ ಭಾಗ ಮನ್ಯು ಸೂಕ್ತ ಅಂತ ಕರೆದಿದ್ದಾರೆ. ಸಮನ್ಯು ಸೂಕ್ತಂತ ದದರ್ಶ ಭಕ್ತ, ದುಶ್ಯಾಸನ ರಕ್ತವನ್ನು ಪಾನ ಮಾಡಿದಂತೆ ಮಾಡ್ತಾ ಮನ್ಯು ಸೂಕ್ತವನ್ನ ಜಗತ್ತಿಗೆ ಬೆಳಕಿಗೆ ತಂದು ಕೊಟ್ಟಿದ್ದು ಭೀಮಸೇನ. ಅದೇ ಭೀಮಸೇನ ದುರ್ಯೋಧನ ತಲೆಯನ್ನು ತುಳಿತಾ ಋಷಭ ಸೂಕ್ತ ಅಂತ ಒಂದು ಸೂಕ್ತ, ಆ ಸೂಕ್ತವನ್ನು ದರ್ಶನ ಮಾಡ್ತಾ ಇದ್ದಾನೆ. ಎರಡು ಭಗವಂತನ ಅತ್ಯಂತ ಪ್ರಿಯವಾದ ಸೂಕ್ತಗಳು. ಅಂದರೆ ಭೀಮಸೇನ ಮಾಡಿದ ಕೆಲಸ ತನ್ನ ವೈಯಕ್ತಿಕವಾದ ದ್ವೇಷದ ಸಾಧನೆಯಲ್ಲ, ಅದು ಭಗವದ್ರೋಹಿಯ ಒಬ್ಬ ಸಂಹಾರ. ಮತ್ತು ಪೊಲೀಸರು ಕಳ್ಳ ಹಿಡ್ಕೊಂಡ್ಬಿಡ್ತಾರೆ, ಕಳ್ಳ ನಿನಗೇನು ಮಾಡಿದ್ದೆ ಅಂತ ಕೇಳಿದರೆ ನಾನು ಮಾಡಿದ್ದಲ್ಲ, ಇದು ಸಮಾಜಕ್ಕೆ ದ್ರೋಹ ಸರ್ಕಾರದ ದ್ರೋಹ ಅಂತ ಹೇಳ್ತಾನಲ್ಲ ಹಾಗೆ. ಮತ್ತು ಭೀಮಸೇನ ಕೋಪವೆಲ್ಲ ತಾತ್ವಿಕವಾದ ಕೋಪ, ತಾತ್ವಿಕವಾದ ಕ್ರೋಧಕ್ಕೆ ಪುಣ್ಯ ಬರುತ್ತದೆ, ವೈಯಕ್ತಿಕವಾದ ಕ್ರೋಧಕ್ಕೆ ಪಾಪ ಬರುತ್ತೆ ಅಂತ ಹೇಳುತ್ತಾರೆ. ಅದು ಭೀಮಸೇನ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಪ್ರಾಣಾಯಾಮೋ ವಾಸುದೇವಂ, ಹರಿಪ್ರೀತಿಗೋಸ್ಕರವಾಗಿ ಮಾಡೋ ಕೆಲಸಗಳೇ ಹೊರತು ವೈಯಕ್ತಿಕ ದ್ವೇಷ ಅಸೂಯೆಗಳಿಂದ ಮಾಡೋದಿಲ್ಲ. ಆದ್ದರಿಂದ ಅವರಿಗೆ ಪ್ರತಿ ಕೆಲಸವೂ ಪುಣ್ಯ ಕೆಲಸವೇ, ಅವರ ಕೆಲಸಗಳಲ್ಲಿ ಪಾಪಕಾರ್ಯ ಪುಣ್ಯಕಾರ್ಯ ಅಂತ ಎರಡು ಭಾಗ ಇಲ್ಲ, ಪ್ರತಿಯೊಂದು ಪುಣ್ಯಕಾರ್ಯ. ಅದರಲ್ಲೂ ಸಾಮಾನ್ಯ ಪುಣ್ಯಕಾರ್ಯ ಅಸಾಮಾನ್ಯ ಪುಣ್ಯ ಎರಡು ಭಾಗ ಇಲ್ಲ, ಪ್ರತಿಯೊಂದು ಗುರುಗಳು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ವಿಚಿತ್ರವಾದಂತಹ ಪುಣ್ಯಕಾರ್ಯದ ಒಂದು ಸರಮಾಲೆಯನ್ನೇ ಮಾಡಿದ್ದು ಭೀಮಸೇನ. ಆ ರೀತಿ ತಲೆ ತೊಳೆದಾಗ ಇದನ್ನೆಲ್ಲ ಕೂಡ ತೋರಿಸ್ತಾ ಇದ್ದಾರೆ ಜಗತ್ತಿಗೆ. ಯಾರು ದೇವರಿಗೆ ದ್ರೋಹ ಮಾಡ್ತಾನೋ ಅವರ ತಲೆ ತುಳಿತೇನೆ ಅಂತ ಅರ್ಥ. ದೇವ್ ಕೃಷ್ಣನನ್ನ ಬೈದಿದ್ದೀಯಲ್ಲ ಅದು ತಲೆ ತುಳಿತಾ ಇದ್ದೇನೆ, ಕೃಷ್ಣನ ಕಟ್ಟಕ್ಕೆ ಹೋದೆಯಲ್ಲ ಅದಕ್ಕೆ ತಲೆ ತುಳಿತಾ ಇದ್ದೇನೆ. ಇದರರ್ಥ ಯಾರ ದೈವದ್ರೋಹಿಗಳು ಅವರನ್ನ ವಾಯುದೇವರು ಶಿಕ್ಷಿಸ್ತಾರೆ ಅಂತ ಅರ್ಥ. ದೈವದ್ರೋಹಿಗಳನ್ನ ವಾಯುದೇವರು ಶಿಕ್ಷಿಸ, ರಾಜದ್ರೋಹಿಗಳನ್ನ ರಾಜಭಟರು ಶಿಕ್ಷಿಸ್ತಾರೆ. ರಾಜದ್ರೋಹಿಗಳನ್ನ ರಾಜಭಟರು ಹೇಗೆ ಶಿಕ್ಷಿಸಬೇಕೋ, ದೈವದ್ರೋಹಿಗಳಾದ ಜನಗಳನ್ನ ರಾಜಭಟರಲ್ಲಿ ಭಗವಂತನ ಸೇವಕರಲ್ಲಿ ಪ್ರಧಾನಾಂಗಂಹಿ ಮಾರುತಿ, ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಸೇವಕರು ಅಂದ್ರೆ ವಾಯುದೇವರು, ಅವರು ಶಿಕ್ಷೆ ಮಾಡ್ತಾ ಇದ್ದಾರೆ. ತುಳಿದರಂತೆ ಹುಡುಗ ಎಚ್ಚರಿಕೆ ಕೊಡ್ತಾರೆ, ಈ ರೀತಿ ಮಾಡಿದವರ ತಲೆ ತುಳಿತೇನೆ ಅಂತ ಅರ್ಥ. ಅದಕ್ಕೆ ದುರ್ಯೋಧನ ತಲೆ ತುಳಿದ ಅಲ್ಲ, ದುರ್ಯೋಧನಂತವರ ತಲೆ ತುಳಿದೇ ತುಳಿತೇನೆ ಅಂತ ಅರ್ಥ. ಹಿಂದಿನ ಕಾಲಕ್ಕೆ ಕಳ್ಳರನ್ನೆಲ್ಲ ಬೀದಿಲಿ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಕೈ ಕೋಲ ಹಾಕಿದ್ ಮೆರವಣಿಗೆ ಮಾಡ್ಕೊಂಡು. ಯಾತಕ್ಕೆ ಅಂದ್ರೆ ಹುಡುಗರಿಗೆ ಎಚ್ಚರಿಕೆ ಇದೆ, ನೀವು ಕಳ್ಳತನ ಮಾಡಿ ಹೀಗೆ ಎಳ್ಕೊಂಡು ಹೋಗ್ತೀವಿ ನೋಡಿ ಅಂತ ಹೇಳೋದಕ್ಕೋಸ್ಕರ. ಕೆಟ್ಟೋತನ ನೇಣು ಹಾಕಬೇಕಾದ್ರೆ ಸಾರ್ವಜನಿಕ ಸ್ಥಳಗಳೇ ನೇಣು ಹಾಕಿಕೊಳ್ತಾ ಇದ್ರು. ಯಾತಕ್ಕೆ ಹುಡುಗರಿಗೆ ಎಚ್ಚರಿಕೆ, ನಿಮ್ಮನ್ನು ಕೊಳ್ತೇವೆ ಅಂತೇಳಿ. ಅದರಿಂದ ಏನಾಯ್ತು, ಇವನು ಸತ್ತ ಅಷ್ಟೇ ಅಲ್ಲ, ಉಳಿದವರಿಗೆ ಓ ಪಾಪ ಕಾರ್ಯ ಮಾಡಬಾರದು ಅನ್ನೋದು ಎಚ್ಚರಿಕೆ ಬರ್ತಾ ಇತ್ತು. ಇದು ಭೀಮಸೇನ ಮಾಡಿದ ಕಾರ್ಯದ ಹಿನ್ನೆಲೆ ಇದೇ ರೀತಿ. ಯಾರು ಭಗವಂತನ ನಿಂದಿಸ್ತಾರೆ, ದೈವ ದ್ರೋಹಿಗಳಾಗ್ತಾರೆ, ಅವರ ತಲೆಯನ್ನು ತುಳಿತೇನೆ. ಅದಕ್ಕೇನು ಅರ್ಥ ಅಂತ ಬಂದು, ತಲೆ ತುಳಿಯೋದು ಅಂದ್ರೆ ಏನು, ತಲೆ ತೊಳೆಯೋದು ಬೇರೆ ತಲೆ ತುಳಿಯೋದು ಬೇರೆ. ತೊಳೆಯೋದಂದ್ರೆ ಕ್ಲೀನ್ ಆಗುತ್ತೆ, ತುಳಿದ್ರೆ ಪುಡಿ ಆಗುತ್ತೆ. ತಲೆ ತುಳಿಯೋದು ಅಂದ್ರೆ ಜ್ಞಾನ ಹಾಳು ಮಾಡೋದು ಅಂತ ಅರ್ಥ, ಅದ್ರ ಜ್ಞಾನ ಶೂನ್ಯರಾಗ್ತಾರೆ ಅಂತ ಅರ್ಥ. ಇವತ್ತು ತಲೆಗೆ ಪೆಟ್ಟು ಬಿದ್ದರೆ ಎಚ್ಚರಿಕೆ ತಪ್ಪುತ್ತೆ ಗೊತ್ತಲ್ಲ, ಜೋರಾಗಿ ಬಿದ್ದರೆ ತಲೆ ತಿರುಗಿ ಬಿದ್ದುಬಿಡ್ತಾನೆ. ತಲೆಗೆ ಪೆಟ್ಟು ಬಿದ್ದರೆ ಹೇಗೆ ತಲೆ ಇಡೀ ದೇಹ ಕಂಪಿಸಿ ಎಚ್ಚರಿ ತಪ್ಪು ಬೀಳಬೇಕೋ ಹಾಗೆ ಜ್ಞಾನ ಶೂನ್ಯರನ್ನಾಗಿ ಮಾಡ್ತಾರೆ ಅಂತ ಹೇಳುತ್ತಾರೆ. ತಲೆ ಇಟ್ಟು ಹೇಗೆ ಕೆಳಗೆ ಬೀಳಬೇಕು, ಜ್ಞಾನ ಶೂನ್ಯನಾದ ವ್ಯಕ್ತಿ ಕೆಳಗೆ ಹೋಗ್ತಾನೆ ಅಂತ ಅರ್ಥ. ಪತನದ ಹಾದಿ ಹಿಡಿತಾನೆ ಹೊರತು ಮೇಲೆ ಬರೋದಿಲ್ಲ, ಇದು ಸಂಕೇತ ಇದು. ಆ ಕಥೆ ಕೇಳಿದಾಗ ನಮಗೆ ಎಂದೂ ಭಗವದ್ರೋಹವನ್ನ ಯಾವ ಕಾಲದಲ್ಲೂ ಮಾಡೋ ಯೋಚನೆ ಕೂಡ ಮಾಡಬಾರದು ಅಂತ ಹೇಳೋದಕ್ಕೆ ಒಳ್ಳೆಯ ಸೂಚನೆ. ಇದನ್ನೆಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ, ಭೀಮಸೇನ ಗುಟ್ಟಾಗಿ ಮಾಡಿದ ಕೆಲಸ ಅಲ್ಲ, ಎಲ್ಲರೂ ನೋಡೋ ಹಾಗೆ ಮಾಡಿತ್ತು. ಆ ನೋಡಿದವರು ಬದಲಾದವರು ಇದ್ದಾರೆ, ನಿನ್ನೆ ಹೇಳಿದಾಗ ಅವರು ಬಂದಿದ್ದಾರೆ, ನೋಡ್ತಾ ಇದ್ರು. ದುರ್ಯೋಧನ ಬಿದ್ದಿದ್ದನ್ನು ನೋಡಿದರು, ಭೀಮಸೇನ ತಲೆ ತೊಳೆಯುವುದನ್ನು ನೋಡಿದರು. ಆಗ ಎದ್ರಂತೆ ಶುಕ್ರೋಧ ಮುಸಲಾಯುಧ, ಭಾರಿ ಕೋಪದಿಂದ ಭೀಮಸೇನ ಮಾಡ್ತಿರೋದು ಭಾರಿ ತಪ್ಪು, ಭಾರಿ ತಪ್ಪು ಅಂತ ಎದ್ದು ಬಂದುಬಿಟ್ರಂತೆ. ಭಾರಿ ತಪ್ಪು ಮಾಡ್ತಾ ಇದ್ದಿ, ಅವನು ತಡೆ ಹೊಡೆದಿದ್ದೊಂದು ತಪ್ಪು, ಅವನ ತಲೆ ತೊಳೆದು ಇನ್ನೊಂದು ತಪ್ಪು, ಅವನು ಪಟ್ಟಾಭಿಷಿಕ್ತರಾದ ರಾಜ, ಅವನ ತಲೆ ತುಳಿಬಾರದು ಹಾಗೆಲ್ಲ ಅಂತ ಎದ್ದು ಮುಸಲ್ಕೊಂಡು ಎದ್ದು ಬಂದೇ ಬಿಟ್ರಂತೆ. ನಾನು ಎದುರಿಸ್ತೇನೆ, ಇದ್ದು ಮೇಲೆ ಬರ್ತೇನೆ ಅಂತೇಳಿ. ಬಲರಾಮದೇವರು ಕೂಡ ದುರ್ಯೋಧನನ ಈ ಒಂದು ಪ್ರಸಂಗದಲ್ಲಿ ಪಕ್ಷಪಾತ ಮಾಡ್ತಾರೆ. ದುರ್ಯೋಧನ ಪಕ್ಷಪಾತ ಮಾಡಿಬಿಟ್ಟು ಕಳ್ಳರನ್ನು ಹೊಡಿತಿದ್ರೆ ಬಿಡಿಸ್ಕೋದ್ರೆ ಇವನು ಕಳ್ಳ ಆಗ್ತಾನಷ್ಟೇ. ಕಳ್ಳರನ್ನು ಹೊಡಿಬೇಕಾದ್ರೆ ಒಂದು ಕೂಡ ಬಿಡಿಸ್ಲಕ್ಕೆ ಹೋಗಬಾರದು. ಇವರಪ್ಪ ಏನ್ ಮಾಡಿದ್ದಾರೆ, ದಸರಾವೇಶ ಬಂದಿದೆ ಇವರಿಗೆ ಪಾಪ. ದಸರಾವೇಶದಿಂದಾಗಿ ಭೀಮಸೇನ ತಪ್ಪು ಮಾಡ್ತಾ ಇದ್ದಿ, ನಾನು ನೀನು ಸುಮ್ಮನೆ ಬಿಡೋದಿಲ್ಲ ಅಂತ ತಮ್ಮ ಮುಸಲ ಅಂದ್ರೆ ಈ ನೇಗಿಲು ಅಂತ ತಗೊಂಡು ಇದಕ್ಕೆ ಬಂದ್ಬಿಟ್ರಂತೆ. ಆಗ ಭೀಮಸೇನೆ ಮಾಡಿದ್ದೇನು ಗೊತ್ತೇನು, ನಾಚ ಕಾಲ ಹುಡುಕೋತಾರ ಭೀಮಸೇನ ಅಲಗಾಡ್ಲಿಲ್ಲ ಅಂತ. ಬರೋದಾದ್ರೆ ಬನ್ನಿ, ನಾನು ಬರೋದಿಲ್ಲ, ನೀವು ಗುರುಗಳ ಹೆಸರಿಗೆ ಬರೋದಿಲ್ಲ, ನೀವು ಬಂದ್ರೆ ಬಿಡೋದಿಲ್ಲ, ಯಾಕೆ ಯುದ್ಧ ಅದು ಬೇರೆ ಮಾಡಕ್ ಬರೋದಿಲ್ಲ ಅಂತ ನಿಂತಾಗ ಒಂದು ವಿಚಿತ್ರ ಘಟ್ಟ ಅದು. ಇಡೀ ಮಹಾಭಾರತದಲ್ಲಿ ಗಮನಿಸಿ ನೋಡಬೇಕು. ದುರ್ಯೋಧನೇ ಹೇಳಿದ್ದ, ನಾಲ್ಕು ಜನ ಮಹಾಬಲಾಢ್ಯರು ಇದ್ದಾರೆ, ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಅತ್ಯಂತ ಹೆಚ್ಚು ಬಲಾಢ್ಯ ಭೀಮಸೇನ, ಅನಂತರ ಬಲರಾಮ, ಅನಂತರ ಶಲ್ಯರಾಜ, ಕೊನೆಯವನು ಕೀಚಕ, ಐದನೇವನು ನಿಲುವೇ ಇಲ್ಲ ಅಂತ ಹೇಳಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಶ್ಲೋಕ ಇದು. ಕೆಲವರು ಏನ್ ಮಾಡ್ಕೊಂಡಿದ್ದಾರೆ ಶ್ಲೋಕನ, ಭೀಮಶ್ಚ ಬಲಭದ್ರಶ್ಚ ಅಂತಲ್ಲ, ಬಲಭದ್ರಶ್ಚ ಭೀಮಶ್ಚ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ನಂಬರ್ ಒನ್ ಬಲರಾಮ, ಆಮೇಲೆ ಭೀಮಸೇನ, ಆಮೇಲೆ ಶಲ್ಯರಾಜ, ಆಮೇಲೆ ಕೀಚಕ ಅಂತ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಇದು ಯಾರು ಬದಲಾಯಿಸು ಗೊತ್ತಿದ್ದು. ಸಾಮಾನ್ಯವಾಗಿ ವಿಶಿಷ್ಟಾದ್ವೈತ ಪದ್ಧತಿಯಲ್ಲಿ ಶೇಷದೇವರಿಗೆ ಮಹತ್ವ ಜಾಸ್ತಿ ವಾಯುದೇವರಿಗಿಂತ. ಸೊ ಬಲರಾಮ ಶೇಷಾವತಾರ, ಅದಕ್ಕೋಸ್ಕರ ಮಾಡಿದ ವ್ಯವಸ್ಥೆ ಅದು ಒಂದು. ಆದರೆ ಮೂಲ ಕೃತಿಗಳಲ್ಲಿ ಹಾಗೆ ಸಿಗೋದಿಲ್ಲ, ಭೀಮಶ್ಚ ಬಲಭದ್ರಚ್ಚ ಅಂತಾನೆ ಸಿಗೋದು. ಇದು ಸ್ವಲ್ಪ ಇಲ್ಲೇ ಉತ್ತರ ಸಿಗುತ್ತೆ ನೋಡಿ. ಈಗ ನಾಲ್ಕು ಜನ ಮಹಾವೀರರು ಇದ್ದಾರೆ, ಅದರಲ್ಲಿ ಕೀಚಕ ಕೊನೆಯವನು, ಅವನು ಕೊಂದಿದ್ದು ಭೀಮಸೇನ. ಆಮೇಲೆ ಶಲ್ಯರಾಜ ಅನಂತರದವರು, ಆತನ್ನ ಸೋಲಿಸಿದ್ದು ಭೀಮಸೇನ. ಕೊನೆಗೆ ಸಾಯೋಷ್ಟು ಪೆಟ್ಟಾಗಿದ್ದು ಭೀಮಸೇನೇ. ಮೊನ್ನೆ ನೋಡಿದ್ದೇವೆ, ಶ್ವಾಸ ಮಾತ್ರ ಅವಶಿಷ್ಟಂ ತಮ್ ಉಸಿರೊಂದುಳಿದು ಅಷ್ಟು ಮಟ್ಟಿಗೆ ಹೊಡೆದಿದ್ದು ಭೀಮಸೇನ. ಆದರೆ ಬಲರಾಮನ ಉಳ್ಕೊಂಡಿದ್ದ, ಈಗ ಬಲರಾಮನ ಇದುವರೆಗೆ ಯುದ್ಧ ಆಗಿರೋ ಪ್ರಸಂಗ ಬಂದಿರಲಿಲ್ಲ, ಇವತ್ತು ಅದು ಬಂದಾಗಾಯ್ತು, ಅದು ಕೂಡ ಬಂದಂತೆ ಆಯ್ತು. ಇಲ್ಲಿ ನೋಡಬೇಕು, ಬಲರಾಮರು ಸಿಟ್ಟಿಂದ ಹೊಡಿಬೇಕೆ ಅಂತ ಬರ್ತಾ ಇದ್ದಾರೆ. ಕುಸಲಾಯುಧ ಭೀಮಸೇನ ನಾಶಚಾಲ ಉಳ್ಕೋ ಅಲೆಗಾಡಿಲ್ಲ ಭೀಮಸೇನ. ಬಲರಾಮ ಕೋಪಗೊಂಡು ಉಳಿದರು ಊರೇ ಉಳಬೇಕು ಅಂತ ಭಯ ಬಲರಾಮನ ಕಂಡ್ರೆ. ಭೀಮನಿಗೆ ಭಯನೇ ಇಲ್ಲ, ನೀವು ಬಂದ್ರೆ ನಿಮ್ಮ ಸೇಫ್ಟಿ ನೋಡ್ಕೋಬೇಕು, ನಂದೇನು ಯೋಚನೆ ಇಲ್ಲ ಅಂತ ನಿಂತಾಗ ಬಂದೇ ಬಿಟ್ರಂತೆ ಮುಂದೆ. ಇನ್ನೇನು ಯುದ್ಧ ಆಗೇ ಹೋಗ್ತಿತ್ತು, ಭಯಂಕರ ಸನ್ನಿವೇಶ ನಡೀತಿತ್ತು. ಅಂದ್ರೆ ಭೀಮಸೇನ ಬಲರಾಮನಿಗೂ ಅಂಜಲಿ ಇಲ್ಲ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಅದು ಅದ್ಮೇಲೆ ಭೀಮಶ್ಚ ಬಲಭದ್ರಶ್ಚ ಆಯ್ತೇ ಹೊರತು ಬಲಭದ್ರಶ್ಚ ಭೀಮಶ್ಚ ಆಗೋ ಸಾಧ್ಯತೆ ಇಲ್ಲ. ಭೀಮನೇ ನಂಬರ್ ಒನ್ ಅನ್ನೋದು ಮತ್ತೆ ಸಿದ್ಧವಾಯಿತು. ಅಲ್ಲೇನಾಗಿದೆ, ಈತ ಬಲರಾಮ, ಆತ ಬಲ ಭೀಮ, ಎರಡು ಪದ ಇದೆಯಲ್ಲ, ಬಲರಾಮ ಬಲ ಭೀಮ. ಅದರಲ್ಲಿ ರಾಮ ದೊಡ್ಡವನು, ಆದರೆ ಬಲರಾಮ ದೊಡ್ಡವನಲ್ಲ, ಬಲ ಭೀಮನೇ ದೊಡ್ಡವನ. ಇವರಿಬ್ಬರಲ್ಲಿ ಹೋಲಿಸಿದ್ದಕ್ಕೆ ನೋಡಿ ವಿಶೇಷ. ಆ ಕ್ಷಣ ಜನಕ್ಕೆಲ್ಲ ಗಾಬರಿ ಆಗ್ತದೆ, ಏನಾಗುತ್ತೆ ಈಗ, ಏನೇನೋ ಆಗೋಯ್ತಲ್ಲ ಕೊನೆಗೆ ಅಂತ ಅನ್ಕೋದು. ಕುರುಪಾಂಡವರಿಂದ ಹೊರಟೋಯ್ತು, ಈಗ ಇಲ್ಲಿ ಬಂದು ಯಾದವ ಇವರು ಗಾಂಡವ ಕಾಲ ಶುರುವಾಗಾಯ್ತು. ಯಾದವ ಇರ್ತಾರೆ ಬಲರಾಮ, ಯಾದವ ಗುಂಪು ಸೇರಿದವರು, ಏನಾಗ್ತದೆ ಅನ್ಕೊಂಡ್ರೆ ಯಾರು ಬಿಡಿಸ್ಬೋದು, ಬಲರಾಮ ದೇವರಿಗೆ ಹೇಳಬೇಡ ಈ ಮಾವಿಡ ಅಂತ ಹೇಳೋ ಧೈರ್ಯ ಯಾರಿಗಿದೆ, ಈ ಮತ್ತೆ ಇನ್ನು ಭೀಮಸೇನೆ ಈಡೇರಿಸೋ ಶಕ್ತಿ ಯಾರಿಗಿದೆ, ಈ ಯಾರು ಮಾಡಬೇಕು ಕೆಲಸ ಗೊತ್ತಾಗುತ್ತೆ. ವಜ್ರಾಡುಗಳೆಲ್ಲ ಗಾಬರಿ ಆಗಿಬಿಟ್ಟಿದ್ದಾರೆ, ಏನ್ ಮಾಡೋದು ತೋಚ್ತಾ ಇಲ್ಲ. ಆಗ ಕೃಷ್ಣ ಬಂದಂತೆ ನೋಡಿ, ಕೃಷ್ಣ ಸರ್ವೋತ್ತಮ ಅಂತ ಹೇಳೋದಕ್ಕೆ ಸಾಕ್ಷಿ. ಒಂದು ಅಣ್ಣನ ಎರಕಡೆ ಗಟ್ಟ ಹಿಡ್ಕೊಂಡಂತ, ಅಣ್ಣ ಇಲ್ಲೇ ನಿಲ್ಲಿಸಿ ಮುಂದೆ ಹೋಗಬೇಡ ಅಂತ ಹೇಳಿಬಿಟ್ಟು. ಬಲರಾಮನ ನಾಮ ತಿಳಿಬೇಕಾದ್ರೆ ಯಾರಿಗೆ ಸಾಧ್ಯ ಇದು, ಆತನ ಹಾಸ್ಯ ಮಾಡಿಕೊಂಡು ಮಲಗಿರೋ ನಾರಾಯಣನಿಗೆ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ. ಬಲರಾಮ ಶೇಷದೇವರು ತಾನೆ ಕಪ್ಪ ಅಂತ ಹೇಳಿದ, ಅಣ್ಣ ನಿಲ್ಲಿ ಹೋಗಬೇಡ ಎಲ್ಲ ಕೂಡ. ಏನ್ ಮಾತಾಡ್ತಿರೋದು ಈಗ, ಏನ್ ಮಾತಾಡ್ತಿರೋದು, ಭೀಮನಲ್ಲಿ ತಪ್ಪಿದೆ ಅದೇ ಶಿಕ್ಷೆ ಮಾಡಕ್ ಹೋಗ್ತಿದ್ದೀಯಾ, ಸ್ವಲ್ಪ ಯೋಚನೆ ಮಾಡು, ತಪ್ಪು ಭೀಮಸೇನೆ ಇಲ್ಲ ಅಂತ ಕೃಷ್ಣ ಹೇಳ್ತಾರೆ. ಬಹಳ ಮುಖ್ಯವಾದ ಮಾತದು, ಭೀಮಸೇನೇ ತಪ್ಪಿಲ್ಲ, ಸ್ವಲ್ಪ ಯೋಚನೆ ಮಾಡಿದ್ರೆ ಎಷ್ಟು ಅಮೂಲ್ಯವಾದ ತತ್ವ ಅಲ್ಲಿ ಎದ್ದು ಕಾಣ್ತಾ ಇತ್ತು. ನೀವು ಕಡಿದಕ್ಕೆ ಹೋಗ್ತಾ ಇದ್ದೀರಿ ಭೀಮಸೇನನ್ನ, ಭೀಮಸೇನೆ ತಪ್ಪು ಮಾಡಿಲ್ಲ, ಯಾಕೆ ತಪ್ಪು ಮಾಡಿಲ್ಲ ನೋಡು, ಈಗ ತಡೆ ಕೆಳ ಹೊಡಿಲಿ ತಡೆ ಹೊಡಿಲಿಲ್ಲ, ತಲೆ ಹೊಡಿಲಿಲ್ಲ, ತಪ್ಪಲ್ವೇನು, ತಡೆ ಹೊಡೆದು ಜಾತಕ್ಕೆ ತಪ್ಪು ಅಂತ ಪ್ರಶ್ನೆ ಆಯ್ತು. ಅದು ಗದಾಯುದ್ಧದ ನಿಯಮ, ಗದಾಯುದ್ಧದೊಳಗೆ ನಾಭಿಯ ಕೆಳಗೆ ಹೊಡಿಬಾರದು ಅಂತ ಪದ್ಧತಿ. ನಾಭಿಯ ಕೆಳಗೆ ಹೊಡಿಬಾರದು, ಗೋಲಿಬಾರ್ ಮಾಡಿದಾಗ ಕಾಲಿಗೆ ಆ ಕಡೆ ಹೊಡೆದು ಬೇಲ್ ಹೊಡಿಬಾರದು, ಸಾಮಾನ್ಯವಾಗಿ ಅದು ಹೊಡೆದು ಆಕಸ್ಮಿಕ ಅಂತ ಹೇಳ್ಕೋಬೇಕು ಹೊರತು ಹೊಡಿಬಾರದು, ಇಲ್ಲ ಹೊಡೆದ್ರೆ ಅದು ತಪ್ಪಾಗುತ್ತೆ. ಅದು ದುಸ್ಭಾವ ಅಂದ್ರೆ ಆ ಹೊತ್ತಿನಲ್ಲೂ ಕೂಡ ಪ್ರಾಣಾಪಾಯ ಆಗದಂತೆ ಮಾಡಬೇಕು ಅಂತ ಅರ್ಥ. ತಾತ್ಪರ್ಯ ಇಷ್ಟೇ, ಇಲ್ಲಿ ಗದಾಯುದ್ಧ ಹೇಳಿ ನಾಭಿಯ ಕಡೆ ಹೊಡಿಬಾರದು, ಮೇಲ್ ಹೊಡಿಬಹುದು, ಅಷ್ಟೇ ಅರ್ಥ. ಇವತ್ತು ಭೀಮಸೇನ ತಲೆ ಹೊಡೆದಿದ್ದಾನೆ ಅಂದ್ರೆ ಅನ್ಯಾಯ ಅಲ್ವೇ ಇದು ಬಂದು, ಆಮೇಲೆ ತಲೆ ತುಳಿದಿದ್ದಾನೆ ತಪ್ಪಲ್ವೇ, ತಲೆ ತುಳಿಯೋದು ಯಾತಕ್ಕೆ ತಪ್ಪು, ಉದ್ರ ತುಳಿದ್ರೆ ತಪ್ಪಲ್ಲ, ದುರ್ಯೋಧನ ತುಳಿದ್ರೆ ತಪ್ಪೇ, ಯಾತಕ್ಕೆಂದ್ರೆ ಅವರ ಅಭಿ ಪಟ್ಟಾಭಿಷೇಕ ಆಗಿದೆ ಅವನಿಗೀಗ, ಪಟ್ಟಾಭಿಷೇಕ ಆಗಿದೆ ಅಂತ ಹೇಳಿದ್ರೆ ಅವರ ತಲೆಯ ಮೇಲೆ ಗಂಗಾದಿ ತೀರ್ಥಗಳ ಅಭಿಷೇಕ ಮಾಡಿರ್ತಾರೆ. ಪಟ್ಟಾಭಿಷೇಕ ಮಾಡಬೇಕಾದ್ರೆ ಇವತ್ತು ಸ್ವಾಮಿಗಳಿಂದ ಪಟ್ಟಾಭಿಷೇಕ ಮಾಡ್ತಾರಲ್ಲ, ಬರೀ ಸನ್ಯಾಸ ಕೊಡೋದು ಬೇರೆ, ಪೀಠ ಕೊಡೋದು ಬೇರೆ, ಪೀಠ ಕೊಡ್ಬೇಕಾದ್ರೆ ತಡೆಬೇರೆ ಸಾರಿಗ್ರಾಮವನ್ನು ಇಟ್ಟು ಶಂಕರ ಅಭಿಷೇಕವನ್ನು ಮಾಡ್ತಾರೆ. ಅಲ್ಲಿಗೆ ಒಳ್ಳೆ ಪವಿತ್ರವಾದ ತಲೆ ಅಂತ ಅರ್ಥ ಅದಕ್ಕೆ. ಆದ್ದರಿಂದ ಪೂಜ್ಯರಾಗದ ಅದಕ್ಕೆ ಅವರು ವೈಯಕ್ತಿಕವಾಗಿ ನಮ್ಗೆ ಏನೋ ಇರಬಹುದು, ಆದರೆ ಆ ರೀತಿ ಶಾಸ್ತ್ರೋಕ್ತವಾದ ಪದ್ಧತಿ ಆಫೀಸರ್ ಕೆಟ್ಟವನ ಇರಬಹುದು ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಗೊತ್ತಬೇಕಾಗುತ್ತೆ, ಏನೋ ಮಾಡಲಿಕ್ಕಾಗೋದಿಲ್ಲ. ಆ ಥರ ಅದು ಇದು ಆರ್ಡರ್ ಕೊಡೋದು ಹೇಗೋ ತಲೆ ಮೇಲೆ ಪಟ್ಟಾಭಿಷೇಕ ಮಾಡೋದಾದ ತೀರ್ಥ ಜಲದಿಂದ ಅಲ್ಲಿ ತೀರ್ಥಗಳ ಸನ್ನಿಧಾನ ಇರುತ್ತೆ, ತುಳಿಬಾರದು. ಈಶನ ತುಳಿ ತಪ್ಪಲ್ಲ ಈಗ, ಇದು ಆರ್ಗ್ಯುಮೆಂಟ್ ಇದು. ಆ ಕೃಷ್ಣ ಹೇಳ್ತಾನಣ್ಣ, ಭೀಮಸೇನ ತಪ್ಪು ಮಾಡ್ತಾನೆ ಇಲ್ಲ, ಭೀಮಸೇನ ತಪ್ಪು ಮಾಡೋದೇ ಇಲ್ಲ ಅಂತ ಹೇಳಿದ್ರು, ತಪ್ಪು ಮಾಡೋದೇ ಇಲ್ಲ. ಇಲ್ಲಿ ಸ್ವಾರಸ್ಯ ನೋಡಿ, ಭೀಮಸೇನ ನಿಂತಿದ್ದಾನೆ, ಎಲ್ಲ ರಾಮ ಹೋಗ್ತಾ ಇದ್ದಾನೆ. ಈ ಕೃಷ್ಣ ಏನ್ ಮಾಡಬಹುದಾಗಿತ್ತು? ಈಗ ಭೀಮನ ಆ ಕಡೆ ಹೇಳ್ಕೊಂಡ್ರೆ ಆಗ್ತಿತ್ತು, ಬೇಕಾದ್ರೆ ಹಾಗೆ ಮಾಡಲಿಲ್ಲ. ಬಲರಾಮನ ಹೇಳ್ಕೊತಾ ಇದ್ದಾನೆ, ಯಾಕೆ ಗೊತ್ತೇನು? ತಪ್ಪು ಮಾಡದೆ ನಡಿಬೇಕು, ಸರಿ ಮಾಡದೆ ಯಾಕೆ ಹಿಡಬೇಕು? ಮತ್ತೆ ಭೀಮಸೇನ ತಪ್ಪೇನೆ ಮಾಡ್ತಾ ಇಲ್ಲ, ತಪ್ಪಾಡ್ತಿರೋದು ಬಲರಾಮ. ಆದ್ದರಿಂದ ಅದು ಹುಡುಗ ಬರೀತಾ ಇರ್ತಾರೆ, ಬಾತಾಡ್ಸಕ್ ಬಂದ್ರೆ ಬೊಂದ ಹಿಡ್ಕೊಂಡೋಗ್ತಾರೆ, ಹುಡುಗ ಹಿಡ್ಕೊಂಡು ಹೋಗಲ್ಲ, ಅತ್ತೆ ಕೂತಾಗ ಹಿಡ್ಕೊಂಡು ಹೋಗಲ್ಲ, ಡಿಸ್ಟರ್ಬ್ ಆಗಿಕೊಂಡು ಮೀನ್ ಬಾಯಿತದೆ ಅಂತ ಹೇಳ್ತಾರೆ. ಬರೀತಾ ಪಾಪ ಸರಿಯಾಗಿ ಕೆಲಸ ಮಾಡಿ ಅವನ್ನ ಕೇಳಿಸ್ಬೇಕು. ಈ ಮಧ್ಯೆ ಭೀಮಸೇನ ಸರಿ ಮಾಡ್ತಾರಂದ್ರೆ ಭೀಮಸೇನ ಹಿಡ್ಕೋಬೇಕಾಗಿಲ್ಲ, ಹಿಡ್ಕೋಬೇಕಾಗಿದ್ದು ಬಲರಾಮನ. ಆದ್ರೆ ಕೃಷ್ಣ ಇಬ್ಬರು ಹಿಡ್ಕೋಬಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ವಾಯುದೇವನ ಹಿಡ್ಕೊಳ್ಬಲ್ಲ ಸರ್ವ ಜಗತ್ತನ್ನೇ ಪ್ರಾಣಸ್ಯ ಪ್ರಾಣ ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ಇವತ್ತು ಜಗತ್ತಿನ ಎಲ್ಲಾ ದೇವತೆಗಳಿಗೆ ಬಲ ಇಂದ್ರದೇವರಾದರೆ, ಇಂದ್ರದೇವರಿಗೆ ಬಲ ರುದ್ರದೇವರಾದರೆ, ರುದ್ರದೇವರಿಗೆ ಬಲ ವಾಯುದೇವರಾದರೆ, ವಾಯುದೇವರಿಗೆ ಬಲ ನಾರಾಯಣ, ನಾರಾಯಣನಿಗೆ ಬಲ ದೇವತೆಗಳಿಂದ ಬಂದಿಲ್ಲ. ನಹರೇಹೇ ಬಲಮನ್ಯತಃ ಪರಮಾತ್ಮನ ಬಲ ಸ್ವಂತ ಬಲ, ಸ್ವತಂತ್ರ ಶಕ್ತಿ ಅಂತ ಕರೆದಿದ್ದಾರೆ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ನಾನ ಬಲಕ್ರಿಯಾಚ ಅಂತ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಮಾತು ಬರುತ್ತೆ. ಪರಮಾತ್ಮನ ಬಲ ನ್ಯಾಚುರಲ್ ಅದು, ಹಾಲಿಗೆ ಬಣ್ಣ ಇದೆ ನ್ಯಾಚುರಲ್ ಅದು, ಗೋಡೆ ಪೇಂಟ್ ಹೊಡಿದೆ ನ್ಯಾಚುರಲ್ ಆ ಪೇಂಟ್ ಅದು, ಅದು ಹಾಲಿ ಪೇಂಟ್ ಯಾರು ಹೊಡೆದಿಲ್ಲ, ಅದಲ್ಲದಿರೋದು ಹಾಗೆ. ದೇವರ ಎಲ್ಲ ಗುಣಗಳು ಕೂಡ ಸ್ವಾಭಾವಿಕನೇ ಹೊರತು ಅದು ಇನ್ನೊಂದು ಕಡೆಯಿಂದ ಬಂದಿದ್ದಲ್ಲ, ದೈತ್ಯರ ವರ ತಗೊಂಡು ಬಂದಿರ್ತಾರೆ, ಇದು ಇನ್ಫ್ಲೂಯೆನ್ಸ್ ಇಂದ ಬಂದಿದ್ದಾರೆ, ನ್ಯಾಚುರಲ್ ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಸಹಜವಾದದ್ದು ಬೇರೆ ಮತ್ತು ಬಾಹ್ಯವಾದದ್ದು ಬೇರೆ. ಇವತ್ತು ದೇವರ ಬಲ ಮೂಲ ಬಲ, ಉಳಿದವರದೆಲ್ಲ ದೇವರ ಅನುಗ್ರಹದಿಂದ ಬಂದ ಬಲ ಅಂತ ತಿಳ್ಕೊಂಡ್ರೆ ಅರ್ಥ ಆಗತ್ತೆ. ಈಗ ಅಣ್ಣ ಅವರ ತಡೆ ಹೊಡೆದಿದ್ದು ತಪ್ಪಲ್ಲ, ಯಾತಕ್ಕೆ ತಪ್ಪಲ್ಲ ಅಂತ ಪ್ರಶ್ನೆ ಇದೆ. ಆಗ ಕೃಷ್ಣ ಮೊದಲು ಹೇಳ್ತಾ ಇದ್ದಾರೆ, ಭೀಮಸೇನ ಪ್ರತಿಜ್ಞೆ ಮಾಡಿದ್ದಾರೆ ತಡೆ ಹೊಡಿತೇನೆ ಅಂತ ಹೇಳಿ, ಆ ಪ್ರತಿಜ್ಞೆ ಪೂರೈಸಿದ್ದಾನೆ, ತಪ್ಪೇನಾಯ್ತು ಅದರೊಳಗೆ? ಪ್ರತಿಜ್ಞೆ ಮಾಡಿದ ಮೇಲೆ ಪೂರೈಸಬೇಕಾದ ಕರ್ತವ್ಯ ಕ್ಷತ್ರಿಯನಿಗೆ ಅದಕ್ಕಿಂತ ದೊಡ್ಡ ಕರ್ತವ್ಯ ಇಲ್ಲ. ಪ್ರತಿಜ್ಞಾ ಪಾಲನಂ ಧರ್ಮ, ಕ್ಷತ್ರಿಯಸ್ಯ ವಿಶೇಷತಃ, ಕ್ಷತ್ರಿಯ ವಿಶೇಷ ಪಾಲನೆ ಮಾಡಬೇಕಂತ. ಕೊಟ್ಟ ಮಾತನ್ನು ಯಾರೂ ತಪ್ಪಬಾರದು, ರಾಜರು ತಪ್ಪಲೇಬಾರದು, ಅದು ಬಹಳ ಮುಖ್ಯ. ಕೊಟ್ಟ ಮಾತನ್ನು ಯಾರೂ ತಪ್ಪಬಾರದು, ರಾಜರು ಏನ್ ಮಾಡಿದ್ರು ತಪ್ಪಬಾರದು, ಯಾಕೆ ಅವರೇ ತಪ್ಪಿದ್ರು ಉಳಿದರೆ ಫಾಲೋ ಮಾಡ್ತಾರೆ ಆಮೇಲೆ. ಇವತ್ತು ಅವ್ರು ಅರ್ಥ ಮಾಡಿಕೊಂಡ್ರೆ ಯಾರು ಶಾಸನ ಮಾಡಬೇಕೋ ಅವರ ತಪ್ಪು ಸಾಧ್ಯ ಇಲ್ಲ. ಅದ್ಮೇಲೆ ಯಾರೂ ಧರ್ಮವನ್ನು ತಪ್ಪಬಾರದು, ಕೊಟ್ಟ ಮಾತನ್ನು ತಪ್ಪಬಾರದು, ಮಾಡಿದ ಪ್ರತಿಜ್ಞೆ ತಪ್ಪಬಾರದು. ಭೀಮಸೇನ ಕ್ಷತ್ರಿಯ ತಡೆವರೆಗೆ ಮುಗಿದಿದೆ ಅಂತ ಹೇಳ್ತಾರೆ, ಶಪಥ ಮಾಡಿದ್ದಾರೆ, ತಡೆ ಹೊಡೆದಿದ್ದಾರೆ, ತಪ್ಪೇನಿದೆ ಅದರೊಳಗೆ? ಇನ್ನೊಂದು ಪ್ರಶ್ನೆ ಬಂತು, ತಡೆ ಹೊಡೆದು ಒಳ್ಳೆ ನ್ಯಾಯ ಇದೆ, ಒಂದು ಪ್ರತಿಜ್ಞೆ ಮಾಡಿಬಿಡೋದು ನಡೆಸೋದು, ಆಮೇಲೆ ಕಾಲು ಬರೀತಾರೆ ಕಾಲು ಬರ್ತಾರೆ, ಪ್ರತಿಜ್ಞೆ ಮಾಡಿ ಗಲ್ಲ ಬರ್ಬಿಡ್ತೇವೆ, ಏನ್ ಮಾಡಬೇಕು ಈಗ? ಇದು ಧರ್ಮವ ಅಂತ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಅದು ಉತ್ತರ ಕೊಡ್ತಾರೆ, ಪ್ರತಿಜ್ಞೆ ಪಾಲನೆ ಮಾಡಬೇಕಂತ ಕರ್ತವ್ಯ, ಪ್ರತಿಜ್ಞೆ ಯಾತಕ್ಕೆ ಮಾಡಿದ ಅಂತ ಕೇಳಿದ್ಯಾ? ಪ್ರತಿಜ್ಞೆ ಭೀಮಸೇನ ಯಾತಕ್ಕೆ ಮಾಡಿದ್ದು ಗೊತ್ತಲ್ಲ, ಅವನು ಏನು ಕೆಲಸ ಮಾಡಿದ್ದಾನೆ ಗೊತ್ತಲ್ಲ, ತಡೆ ತೋರಿಸಿದ್ದಾರೆ ದ್ರೌಪದಿ ದೇವಿಗೆ, ಅಪಹಾಸ್ಯ ಮಾಡಿದ್ದಾನೆ, ಅದರ ಫಲಿತಾಂಶ ಇದೆ. ಇವತ್ತು ಯಾಕೆ ಸಸ್ಪೆಂಡ್ ಮಾಡಿದ್ದೀರಿ ಅಂತ ಕೇಳಿದ್ರೆ, ನಾನು ಕಲ್ಲೊಡೆದ ಮಾಡಿದ್ದೇವೆ, ಸರಿ ಅಂತ ಅಷ್ಟೇ ಒಪ್ಕೊಂಡ್ಬಿಡ್ಬೇಕಾಗ. ಇವತ್ತು ಈ ಮಾತು ಅರ್ಥ ಮಾಡಿಕೊಂಡ್ರೆ ದುರ್ಯೋಧನ ಮಾಡಿದ ಮಹಾ ತಪ್ಪು ಅದಿದೆ, ಅದರ ಪ್ರತಿಜ್ಞೆ ಮಾಡಿ ಆಗಿದೆ, ಅದು ನೆನವೇರಿಸಬೇಕಾಗಿದೆ, ತಪ್ಪೇನ ಅದರೊಳಗೆ ಈಗ? ಆದ್ದರಿಂದ ಪ್ರತಿಜ್ಞಾ ಪಾಲನೆ ಧರ್ಮ ಮಾಡಿದ್ದಾನೆ ಹೊರತು ಭೀಮಸೇನ ಅಧರ್ಮ ಮಾಡಲಿಲ್ಲ. ಮಹಾಭಾರತದಲ್ಲಿ ಐದಾರು ಶ್ಲೋಕ ಬರುತ್ತೆ, ಭೀಮೇ ಅಧರ್ಮೋ ನ ವಿದ್ಯತೆ, ಕೃಷ್ಣ ಸಮರ್ಥನೆ ಮಾಡುತ್ತಾನೆ ಭೀಮದಲ್ಲಿ ಅಧರ್ಮ ನಡೆದೇ ಇಲ್ಲ. ಇದರಲ್ಲಿ ಯಾತಕ್ಕೆ ಹೆಚ್ಚಿಡಬೇಕು ಅಂದ್ರೆ ತುಂಬಾ ಜನ ತಿಳ್ಕೊಂಡಿರೋದೇ ಹಾಕಿ, ಪಾಂಡವರು ಮೋಸ ಮಾಡಿ ಸೋರಿಸಿದ್ರು ಕೌರವರನ್ನ, ಕರ್ಣನ್ನ ಕೆಳಗಿದ್ದ ಕೊಂದ್ರು, ವಿರೋಧನ ತಡೆ ಬರೆದ್ರು, ಏನೋ ಆರೋಪ ಮಾಡಕ್ ಹೋಗ್ತಾರೆ, ಅದನ್ನೆಲ್ಲ ಬಿಟ್ಬಿಡ್ತಾರೆ. ದ್ರೌಪದಿ ವಸ್ತ್ರ ಪ್ರಯತ್ನ ಪಟ್ಟು ಜೂಜಾದಲ್ಲ ಹೇಳೋದೇ ಇಲ್ಲ, ಇದು ಮಾತ್ರ ಒತ್ತು ಅಂತ ಹೇಳ್ತಾರೆ. ಜನಕ್ಕೆ ಏನಾಗುತ್ತೆ, ಇವರ ಸಿದ್ಧವರಣ ಮಾಡ್ತಾರೆ, ತಪ್ಪರು ಒಂದು ವಸ್ತುಸ್ಥಿತಿಯನ್ನು ತಿಳ್ಕೊಳ್ಳದೆ ಹೋದ್ರೆ ಬಹಳ ತಪ್ಪಾಗುತ್ತೆ. ಭೀಮಸೇನ ಪ್ರತಿಜ್ಞೆ ಮಾಡಿದ್ದು ಸರಿ, ನಡೆಸಬೇಕಾದ್ರೂ ಸರಿ, ಇವರಲ್ಲಿ ಅಧರ್ಮ ಇಲ್ಲ ಅಂತ ಹೇಳಿದ. ಆಮೇಲೆ ಇನ್ನೊಂದು ಪ್ರಶ್ನೆ, ಆದರೂ ಕೂಡ ಪ್ರತಿಜ್ಞೆ ಮಾಡಿ ನಡೆಸ್ತಾ ಸರಿನೇ, ಆದ್ರೆ ಗದಾಯುದ್ಧದ ನಿಯಮ ಇದೆಯಲ್ಲ, ಅದು ಭಂಗ ಆಗಲಿಲ್ವಾ? ಗದಾಯುದ್ಧ ನಿಯಮವನ್ನು ಬೀರ್ಲಾಗಲಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಮೊದಲನೇ ಉತ್ತರ ಅದೇನೆ, ತಪ್ಪು ಮಾಡಿದ್ರೆ ಕಳ್ಳನನ್ನ ಪೊಲೀಸ್ ಹಿಂದಿನ ಹೇಳ್ಕೊಂಡ್ಬಿಡ್ತಾನೆ, ಅವ್ನು ಕೇಸ್ ಹಾಕೋದು ಹಿಂದಿನ ಹೇಳ್ಕೊಂಡ್ಬಿಟ್ಟ, ಅನ್ಯಾಯ ಮಾಡಿಬಿಟ್ಟ, ಎದರಿಂದ ಬರಬೇಕಾಗಿತ್ತು ಅಂತ ಕೇಳಿದರೆ ಯಾರು ಹೇಳ್ತಾ ಹೇ ಅಂತ ಹೇಳ್ತಾರ, ಉಚ್ಚಾದಿ ಬಾಡಿದ್ದು ಕಳ್ಳತನ ಎಲ್ಲಿಂದ ಬಂದು ಹಿಡಿದ್ರೆ ಅಂತೆ, ಹಿಡಿಬೇಕಾದ ದಸ್ತೆ ಬುಕ್ಷ ಹೊರತು ಹಿಂದಿನಿಂದ ಅದೇ ಸ್ಪೀಡ್ ಅಲ್ವಾ ಜಾಸ್ತಿ ಓಡ್ಬಾರ ಅಂತ ಹೇಳಿ ಕುತ್ಕೊಂಡ್ರೆ ಹಿಡಿಯೋದಾಗುತ್ತೆ. ನನ್ನ ಹಾಗೆ ನನಗಿಂತ ಸ್ಪೀಡ್ ಜಾಸ್ತಿ ಮಾಡಬಾರದು, ಹಿಂದಿಂದ ಬರಬೇಕು, ಮುಂದೆ ಓಡಬಾರದು, ಈ ಕಡೆಯಿಂದ ಬರಬಾರದು, ಆ ಕಡೆಯಿಂದ ಬರಬಾರದು, ಹಿಡಿಯೋದಕ್ಕೋಸ್ಕರ ಸಾವಾಗುತ್ತೆ ಅಷ್ಟೇ ಕೊನೆ, ಅದೆಲ್ಲ ಸಾಧ್ಯ ಇಲ್ಲ. ತಪ್ಪೆ ತಪ್ಪೆ ಹಿಡಿಬೇಕು, ಹೇಗಿರಬೇಕು ಹಿಡಿತಾರೆ ಅಷ್ಟೇ. ಹಿಡಿದ್ರೆ ನಾನು ಕೇಳೋದಕ್ಕೆ ಈ ಕಾಪಿ ಹೇಳಿದ್ರೆ ಸರ್ ಈ ಕಡೆಯಿಂದ ಬಂದು ಹಿಡಿದು ಅಂತ ಕೇಳಿದ್ರೆ, ಆ ಕಡೆಯಿಂದ ಬಂದು ಹಿಡಿದು ಇನ್ನೊಂದು ಹಿಡಿದ್ಬಿಟ್ರ ಇದು ಬೇರೆ ಇಲ್ಲ ಅಂದ್ರೆ ಉಚ್ಚಾರ ಅಂತ ಕರೀತಾರೆ. ಅದು ಕಾಪಿ ಹೋಗಬೇಕು ಅಲ್ಲಿ ಧೈರ್ಯ ಇರಬೇಕು, ಅವನಿಗೆ ಬಂಡವಾಳ ಇದೆ, ಇವ್ರಿಗೆ ಕೇಳಬೇಕು ಇವತ್ತೇ ಅಂದ್ರೆ ಜನ ದಾರಿ ತಪ್ಪುತ್ತಾರೆ. ಇಲ್ಲ ನಮಗೆ ಅರ್ಥ ಆಗುತ್ತೆ ಅಲ್ಲೇ ಅರ್ಥ ಆಗಬಾರ್ದಾಗಿದ್ರೆ, ಇಲ್ಲಿ ಅರ್ಥ ಆಗುತ್ತಲ್ಲ ಅಲ್ಲೇ ಅರ್ಥ ಆಗೋದಿಲ್ಲ. ಅವ್ನು ಮಾಡಿದ್ದ ದೊಡ್ಡ ತಪ್ಪು ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆ ಕೊಟ್ಟಿದೆ. ಏನ್ ತಪ್ಪಿದೆ ಅದರೊಳಗೆ? ಕೃಷ್ಣ ಮಾತಾಡ್ತಾರೆ, ಅದ್ರ ಅರ್ಥ ಮಾಡ್ಕೋಬೇಕು ನಾವು. ಭಗವದ್ಗೀತೆ ಹೇಳಿದ ಭಗವಂತನ ಮಾತಿದು, ಇನ್ಯಾರು ಮತ್ತೆ ಮಾತಾಡಾಗಿಲ್ಲ. ಕೋರ್ಟ್ ಡಿಸಿಷನ್ ಅಂತಾರೆ, ಯಾವ ಕೋರ್ಟ್? ಸುಪ್ರೀಂ ಕೋರ್ಟ್ ತಪ್ಪಾಗಿಬಿಡ್ತಾರೆ, ಹೆಚ್ಚು ಮಾತ್ರ ದೂರ ಹಿಡ್ಕೊಂಡಿರ್ತಾರೆ, ಅದ್ರ ಮನ ಆಗಿಲ್ಲ. ಕೋರ್ಟಿನ ತೀರ್ಮಾನ ಪ್ರಶ್ನೆ ಅತೀತವಾದದ್ದು, ಸುಪ್ರೀಂ ಕೋರ್ಟ್ ತೀರ್ಮಾನವನ್ನ ಕೆಳಗಿನ ಕೋರ್ಟು ಪ್ರಶ್ನೆ ಮಾಡಲಾಗಿಲ್ಲ. ಮನುಷ್ಯ ಅಲ್ಲ ಸಾಮಾನ್ಯ, ಇನ್ನೊಂದು ನ್ಯಾಯಾಲಯ ಪ್ರಶ್ನೆ ಮಾಡಿ ಬರಬಾರದು. ಅಂತ ಭಗವಂತ ಬರೀ ಸುಪ್ರೀಂ ಅಲ್ಲ, ಸುಪ್ರೀಂ ಮೋಸ್ಟ್, ಅವನಿಗಿಂತ ಮೇಲೆ ಯಾರೂ ಇಲ್ಲ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತ್ರ ಗತಿ ಅಂತ ಕೃಷ್ಣ ಹೇಳ್ತಾನೆ. ಇದರಲ್ಲಿ ಯಾವ ತಪ್ಪು ನಡೆದಿಲ್ಲ. ಆಮೇಲೆ ಇನ್ನು ಗದಾ ಯುದ್ಧದ ನಿಯಮದ ಪ್ರಶ್ನೆ ಬಂತ, ಈಗಾಗಿ ಉತ್ತರ ಕೊಟ್ಟಿದೆ ತಪ್ಪಿಲ್ಲ, ಇನ್ನೂ ಉತ್ತರ ಬೇಕಾ ಹೇಳ್ತಾನೆ ಕೇಳು ಅಂತ ಹೇಳ್ತಾನೆ ಕೃಷ್ಣ. ಯಾವಾಗಲೂ ಕೂಡ ಯುದ್ಧ ಮಾಡ್ತಿರಬೇಕಾದ್ರೆ ಕೆಲವು ಪೆಟ್ಟುಗಳಿಗೆ ಈ ನಿಬಂಧನೆ ಹಾಕ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಆಟದಲ್ಲಿ ಹಾಗೆ ಆಟ ಆಡ್ತಿರ್ತಾರಲ್ಲ, ಏನು ಪೆಟ್ಟು ಬಿದ್ದು ಬಿಟ್ಟರೆ ಅದು ಹೊಡೆ ಕೊಲೆಗಿಲ್ಲ ಅಂತ ಕರೆಯೋದಿಲ್ಲ, ಅದನ್ನು ಹೊಡೆದಾಟ ಬರೋದು ಮೋಸ ಅಂತ ಕರೆಯೋದಿಲ್ಲ, ಅದು ಆಕಸ್ಮಿಕಾಗಿ. ಅದಕ್ಕೆ ಇವನಿಗೆ ಶಿಕ್ಷೆ ಏನೇ ಇಲ್ಲ. ಅದಕ್ಕೆ ಗದಾ ಯುದ್ಧದೊಳಗೆ ಪೆಟ್ಟು ಎಲ್ಲಿ ಹಾಕಿದ್ರು ತಪ್ಪಲ್ಲ, ಸುಮ್ಮನೆ ಹೊಡಿಬಾರದು ಗದೆಯಿಂದ, ನಾಭಿಗಳಿಗೆ ಸುಮ್ಮನೆ ಹೊಡಿಬಾರದು. ಯುದ್ಧ ಮಾಡಬೇಕಾದ್ರೆ ಪೆಟ್ಟು ಬಿದ್ದರೆ ಏನು ಮಾಡಕ್ಕೆ ಆಗೋದಿಲ್ಲ, ಅಲ್ಲಿಗೆ ಗುರಿ ಹೊಡಿಬಾರದು ಅಷ್ಟೇ. ಈಗ ಅರ್ಥ ಕಾಲು ತುಳಿಬಾರದು, ಬಸ್ ಹತ್ತ ತುಳಿತಾರೆ, ಬಸ್ ಹತ್ತ ತುಳಿದು ದಿವಸ ಎಷ್ಟು ತುಳಿಸೋತಾರ ಪಾಪ ಗೊತ್ತೇ ಇಲ್ಲ. ಅದು ಯಾರು ಕೇಸ ಹಾಕಾಗಿಲ್ಲ, ಅದು ಸಾರಿ ಅಂತ ಮೂರು ಜ್ವರ ತುಳಿದಿರ್ತಾರೆ, ಕಾಲು ಮೂರು ತುಳಿದಿರ್ತಾರೆ, ಸಾರಿ ಅಂದ್ರೆ ಸರಿ ಅಂತ ಹೋಗಬೇಕಷ್ಟ. ಅವನು ಸಾರಿ ಅಂತಾರೆ ಸರಿ ಅಂತ, ಇನ್ನೇನು ಅನ್ನಕ್ಕೆ ಆಗೋದೇ ಇಲ್ಲ. ಯಾಕೆ ಕಾಲು ಇರುವ ಇಲ್ಲ, ಏನ್ ಮಾಡಕ್ಕೆ ಬರೋದಿಲ್ಲ. ಆಟದಲ್ಲಿ ಹಾಗೇನೆ, ನಾವು ಉದ್ದೇಶಗಳು ಹೊಡೆದಿದ್ದಲ್ಲ, ಆಡದಲ್ಲಿ ಹೊಡೆದಿದ್ದ ಅಷ್ಟೇನು ಮಾಡಕ್ಕೆ ಬರೋದಿಲ್ಲ. ನಮಂಡಲೇ ನಾಭಿಸಾರೇವ, ಆದ್ದರಿಂದ ದೋಷ ಅಲ್ಲ. ಆಗಲ್ಲ ಅಣ್ಣ, ಭೀಮಸೇನ ತಪ್ಪು ಮಾಡೋದೇ ಇಲ್ಲ, ಹೇಳ್ತೇನೆ ಕೇಳು. ಭೀಮಸೇನ ಬಾರಿ ಸರಿಯಾಗಿ ಹೊಡೆದಿದ್ದಾರೆ ಅಂತೇಳಿ, ಸರಿಯಾಗಿ ಹೊಡೆದಿದ್ದಾನೆ. ನಾಭಿ ಕಡೆ ಹೊಡೆಯೋದು ತಪ್ಪಲ್ವೇನೋ, ಭಾರಿ ತಪ್ಪು. ಮತ್ತೆ ಭೀಮಸೇನ ನಾಭಿ ಕಡೆ ಹೊಡೆದಿಲ್ವೇನೋ? ಹೊಡೆದಿಲ್ಲ, ತಡೆ ಹೊಡೆದ ತಡೆ ಹೊಡೆದಿದ್ದಾನೆ. ತಡೆ ಎಲ್ಲಿರುತ್ತೆ? ನಾಭಿ ಕಡೆ ಇರುತ್ತೆ, ಮೇಲೆ ಇರುತ್ತೆ ಅಂತ ಮುಂದಿನ ಪ್ರಶ್ನೆ. ತಡೆ ಎಲ್ಲಿರುತ್ತೆ? ತಡೆ ಹೊಡೆದಿದ್ದು ಸರಿ, ನಾಭಿ ಕಡೆ ಹೊಡೆಬಾರ್ದು ಸರಿ, ಮತ್ತೆ ಜೊತೆಗೆ ಇವಾಗ ಎರಡು ಸರಿ ಹೋಗುತ್ತೆ. ಕೃಷ್ಣ ಹೇಳ್ತಾನೆ, ದುರ್ಯೋಧನನಿಗೆ ಭೀಮಸೇನ ಹೊಡೆದು ಭಾರಿ ಸರಿಯಾಗಿದೆ, ಯಾವ ತಪ್ಪು ಆಗಿಲ್ಲ. ತಡೆ ಕೆಳಗೆ ಹೊಡೆದು ತಡೆ ಹೊಡೆದಿರೋದು ಹೌದು, ನಾಭಿ ಕೆಳ ಮಾತ್ರ ಹೊಡೆದಿಲ್ಲ ಅಂತ ಹೇಳಿದ್ರೆ ಕೃಷ್ಣನ ಮಾತ್ರ, ಕೃಷ್ಣನ ಮಾತ್ರ ಉಳಿಯೋರಿಗೆ ಅರ್ಥವೇ ಆಗೋದಿಲ್ಲ. ಕೃಷ್ಣನಿಗೆ ಅರ್ಥ ಆಗಿದೆ, ನಾಭಿ ಕೆಳಗೆ ಹೊಡೆದಿದ್ದಾರೆ ಹೊಡೆದಿಲ್ಲ, ಅದು ತಡೆ ಹೊಡೆದಿರೋ ಗ್ಯಾರಂಟಿ. ನಾಭಿ ಕೆಳಗೆ ತಡೆ ಇರದೆ ನಾಭಿ ಮೇಲಿರುತ್ತಾ ಅಂದ್ರೆ ಅದೇ ಮ್ಯಾಜಿಕ್ ಹಾಗಾಗಿತ್ತು ಅಂತ ಹೇಳುತ್ತಾರೆ. ದುರ್ಯೋಧನ ಏನು ಮಾಡಿದೆ ಗೊತ್ತೇನು, ಭೀಮಸೇನ ಹೊಡಿತಾನೆ ಅಂತ ಯೋಚನೆ ಮಾಡಿಬಿಟ್ಟು ಪ್ರತಿಜ್ಞೆ ಸುಳ್ಳು ಮಾಡಬೇಕು ಅಂತ ಹೇಳಿ ಏನ್ ಮಾಡಿದ, ತಡೆ ಹೊಡೆದ್ಬಿಟ್ಟ. ತಡೆ ಮೇಲಿದೆ, ತಡೆ ಮೇಲಿದೆ, ನಾದಿ ಮೇಲಿದೆ. ಸೊ ನಾದಿ ಕಡೆ ಹೊಡೆದಿಲ್ಲ ಭೀಮಸೇನ, ಸರಿಯಾಗಿ ನಾದಿ ಮೇಲೆ ಹೊಡೆದಿದ್ದಾನೆ. ಮತ್ತೆ ತಪ್ಪೀಗ ಹೇಗೆ ನಡೆದ ಅರ್ಥ ಮಾಡಿ, ದುರ್ಯೋಧನ ಏನೋ ಮಾಡಕ್ಕೆ ಏನೋ ಮಾಡ್ಕೊಂಡೆ, ತಪ್ಪಿದ್ರೆ ಬರಲಾಗಿತ್ತು. ಸುಮ್ಮನೆ ಸುಮ್ಮನೆ ಇದ್ದಿದ್ರೆ ಒಂದು ಕೇಸ್ ಆರ ಹಾಕ್ಲಿಕ್ಕೆ ಬರ್ತಿದ್ ಕರೆ ಪಕ್ಷ, ಸುಮ್ಮನೆ ಗೆಲ್ಲಿ ಬಿಡ್ಲಿ ಕೇಸ್ ಫೈಲಾರೇ ಮಾಡಕ್ಕೆ ಬರ್ತಿದ್ರು. ಅದೂ ಇಲ್ಲ, ಈಗ ಕೇಸ್ ಆಗ ಚಾನ್ಸ್ ಕೂಡ ಇಲ್ಲ. ಎಂತ ಆಶ್ಚರ್ಯ, ಎಂತ ಇದ್ರಲ್ಲಿ ಕೂಡ ಅಡ್ಮಿಟ್ ಮಾಡಲೇಬಾರದು. ಈ ಮಾಯ ಅವಾಗ ಮಾಡ್ಕೊಂಡು ತಪ್ಪು ತಲೆ ಕೆಳಗ ಇತರೇ ನೋಡಿದ್ರು ತಪ್ಪು ಮುಗಿದ ಅದರೊಳಗೆ ಬೆಳಗಾದ್ರೆ ಉತ್ತರ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಅರ್ಥ ಮಾಡ್ಕೊಂಡು ಬಿಟ್ರೆ ಎಷ್ಟು ನ್ಯಾಯವಾದ ಕಥೆ ಅದು. ಒಂದು ಜನ ಯಾರು ಯೋಚನೆ ಮಾಡ್ತಾರೆ ಬಗ್ಗೆ, ಸುಮ್ಮನೆ ಕಣ್ಣು ಮುಚ್ಕೊಂಡು ಬೇರೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಹೊರತು ಯೋಚನೆ ಮಾಡಿ ಅಭ್ಯಾಸ ಮಾಡ್ಕೊಂಡೇ ಇಲ್ಲ. ಕೃಷ್ಣ ಈ ಮಾತನ್ನು ಸ್ಪಷ್ಟ ಹೇಳಿದಾಗ ಯಾರು ಅಡೆಗಡಲಿಕ್ಕೆ ಬರೋದಿಲ್ಲ. ಇದೆಲ್ಲ ಮಾಡಿದ್ದು ಭೀಮಸೇನ, ವಿವರಣೆ ಕೊಟ್ಟಿದ್ದು ಕೃಷ್ಣ. ನಮಗೆ ಒಂದು ಪ್ರಶ್ನೆ ಬರ್ತದೆ, ಯಾಕೆ ಕೃಷ್ಣ ಹೇಗೆ ಮಾಡಿದ? ಭೀಮಸೇನ ಮಾತಿಗೆ ವಿವರಣೆ ಕೃಷ್ಣ ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ಬಹಳ ಸುಲಭ. ಕೃಷ್ಣನ ಮಾತಿಗೆ ವಿವರಣೆ ಭೀಮ ಕೊಡ್ತಾನೆ, ಅದಕ್ಕೆ ರೆಸಿಪ್ರಿಕೇಟ್ ಮಾಡ್ತಾನೆ ಅಂತ ಭಗವಂತ. ದೇವ ಕೃಷ್ಣ ಭಗವದ್ಗೀತೆ ಅರ್ಥ ಬರೀತಾರೆ, ರಾಮದೇವರ ಮಾತಿಗೆ ಅಂತ ಹೇಳ್ತಾರೆ. ಹೀಗೆಲ್ಲ ಅರ್ಥ ಬಿಡಿಸಿ ಹೇಳೋದ್ರಿಂದ, ತನ್ನ ಮಾತಿನ ಅರ್ಥ ಭೀಮಸೇನ ವಾಯುದೇವರು ಬಿಡಿಸಿ ಹೇಳೋದ್ರಿಂದ, ಅವರ ಮಾತಿನ ಅರ್ಥ ತಾನು ಬಿಡಿಸಿ ಹೇಳ್ತಾನೆ ಅಂತ. ಇದು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ವಿಚಾರ ಅದು. ಅಷ್ಟೇ ಅಲ್ಲ, ಭೀಮಸೇನಲ್ಲಿ ತಪ್ಪಿಲ್ಲ ತಪ್ಪಿಲ್ಲ, ಭೀಮಸೇನ ತಪ್ಪು ಮಾಡಿಲ್ಲ ಅಂತ ಯಾಕೆ ಕೇಳ್ತಾನೆ? ಅವರು ದೇವರ ದೋಷ ಇಲ್ಲ, ದೋಷ ಇಲ್ಲ, ನಿರ್ದೋಷ, ನಾರಾಯಣಂ ಗುಣೈಸರ್ವ ಋದುಡಂ ದೋಷವರ್ಜಿತ, ದೇವರು ನಿರ್ದೋಷ ಅಂತ ಸಮರ್ಥನೆ ಮಾಡ್ತಾರ, ಆದ್ರಿಂದ ಇವರು ನಿರ್ದೋಷಕ್ಕೆ ಅವರು ಸಮರ್ಥನೆ ಮಾಡ್ತಾರೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ನಮಗೆ ಹಾಗಾಗಿ ಮಾಡೋದಿಲ್ಲ, ನಾವು ಬೇರೆ ಬೇರೆ ದೇವರನ್ನ ಯಾವಾಗಲೂ ಕೂಡ ಬೇರೆ ಭಾರಿ ತಪ್ಪು ಮಾಡಿದಾಗ ದೇವರನ್ನೇ ಬೇಕಿರ್ತೇವೆ, ಆದ್ದರಿಂದ ದೇವ್ರು ನಮ್ಮನ್ನು ಬಯಸ್ತಾರೆ, ಎಲ್ಲ ಕಡೆ ಬಯಸ್ತಾ ಬರ್ತಾರೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ದೇವರನ್ನ ಗುಣಗಳನ್ನು ವರ್ಣನೆ ಮಾಡೋದೇ ಹೊರತು ದೇವರಲ್ಲಿ ದೋಷಗಳಿದ್ದಿರ್ತಾರೆ ಹೇಳೋದಕ್ಕೆ. ಆದ್ದರಿಂದ ಯಾರು ದೇವರಲ್ಲಿ ದೋಷಗಳಿಲ್ಲ ಇಲ್ಲ ಅಂತ ಪ್ರತಿಪಾದನೆ ಮಾಡ್ತಾರೋ ಪರಮಾತ್ಮ ಅವರಿಗೆ ದುಃಖಗಳಿಲ್ಲದಂತೆ ಮಾಡ್ತಾನೆ ಅಂತ ಹೇಳಿ. ಸರ್ ದುಃಖಗಳೆಲ್ಲ ದೋಷದ ಫಲ. ಯಾರು ಪರಮಾತ್ಮನ ದೋಷಗಳಿಲ್ಲ ಅಂತ ಉಪಾಸನೆ ಮಾಡ್ತಾರೆ ಅವರಿಗೆ ದುಃಖಗಳಿಲ್ಲದಂತೆ ಭಗವಂತ ಮಾಡ್ತಾನೆ. ಯಾರಲ್ಲಿ ಯಾರು ದೇವರಲ್ಲಿ ಗುಣಗಳಿವೆ ಅಂತ ಉಪಾಸನೆ ಮಾಡ್ತಾರೋ ದೇವರವನಿಗೆ ಇಷ್ಟಪ್ರಾಪ್ತಿ ಆಗಾಯ ಮಾಡ್ತಾರೆ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಅಗಣ್ಯ ಗುಣಪೂರ್ಣಾಯ ದೋಷ ದೂರಾಯ ವಿಷ್ಣುವೇ ನಮ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನೇ. ರಾಯರಿಗೆ ಬಹಳ ಪ್ರಿಯವಾದ ಶ್ಲೋಕವಿತ್ತು. ತುಂಬಾ ಗ್ರಂಥದ ಕೊನೆಗೆ ಈ ಮಾತನ್ನು ಬರೀತಾರೆ, ಅನಂತ ಗುಣಪೂರ್ಣಾಯ ದೋಷ ದೂರಾಯ ವಿಷ್ಣುವೇ, ಅನಂತ ಗುಣಪೂರ್ಣನಾದ ದೋಷ ದೂರನಾದ ವಿಷ್ಣುವಿಗೆ ನಮಸ್ಕಾರ. ಎಂಥವನು ವಿಷ್ಣು ಅಂದರೆ ಶ್ರೀ ಪ್ರಾಣನಾಥಾಯ, ಶ್ರೀ ಪ್ರಾಣನಾಥ ತಮಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿ, ಭಕ್ತರ ಅಭೀಷ್ಟವನ್ನು ಪ್ರದಾನ ಮಾಡುವವನು ನೀನು ಅಂತ ಮಾತು ಮಾತು ಕೊನೆಯೇ ಬರೀತಾರೆ ಅವರು ಗ್ರಂಥದ ಕೊನೆ. ಭಕ್ತಾಭೀಷ್ಟ ಪ್ರದಾಯಕ ಭಕ್ತಾಭೀಷ್ಟ ಪ್ರದಾಯಕ ಅಂತ ಬರೀತಾರೆ. ದೇವರು ನೋಡಿದ ತಮ್ಮನ ರಾಯರ ಅಷ್ಟು ಹೊಗಳುತ್ತಾರೆ ಅಂತ ನೋಡಿಬಿಟ್ಟು ಅವರನ್ನ ಭಕ್ತಾಭೀಷ್ಟ ಪ್ರದಾಯಕರ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಭಕ್ತರಿಗೆ ಒಳ್ಳೆಯ ವಿಕಾಸ ಮಾಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು. ಅದು ಗುಟ್ಟು ಅದು ರಾಯರು ಯಾತಕ್ಕೆ ಇವತ್ತು ಫಲ ಕೊಡೋ ಶಕ್ತಿ ಬಂತು ಅಂದ್ರೆ ದೇವರು ಫಲ ಕೊಡ್ತಾರೆ ಅಂತ ವರ್ಣನೆ ಮಾಡಿದ್ದರೆ ಫಲ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಏ ಯಥಾವಾಂ ಪ್ರಪದ್ಯಂತೆ ಸ್ವಾಮ ಸಥೈವ ಭಜಾಮ್ಯಹಂ, ನನ್ನ ಜನ ಹೇಗೆ ಆರಾಧನೆ ಮಾಡ್ತಾರೋ ನಾನು ಅವರಿಗೆ ಫಲವನ್ನು ಹಾಗೆ ಕೊಡ್ತೇನೆ. ದೇವರನ್ನ ಗುಣಪೂರ್ಣ ಅಂತ ಉಪಾಸನೆ ಮಾಡಿದರೆ ನಮ್ಮನ್ನ ಮೇಲೆ ಕೆತ್ತಾನೆ ಪರಮಾತ್ಮ, ದೋಷಪೂರ್ಣ ಅಂತ ಉಪಾಸನೆ ಮಾಡಿದ್ರೆ ಕೆಳಗೆ ಹಾಕ್ತಾನೆ. ಆದ್ದರಿಂದ ಭೀಮಸೇನ ಉಪಾಸನೆಗೆ ತಕ್ಕಂತೆ ಭಗವಂತ ಉದ್ದೋಷತ್ವ ಸಮರ್ಥನೆಯನ್ನು ಮಾಡಿ ಇವರಲ್ಲಿ ತಪ್ಪಿಲ್ಲ ಅಂತ ಹೇಳಿಯಾಯಿತು. ಇನ್ನು ಮುಂದಿನ ಪ್ರಶ್ನೆ, ತಲೆ ತುಳಿದ ನ್ಯಾಯವೇ, ತಲೆ ತುಳಿದ ನ್ಯಾಯವೇ ಅಂತ ಕೇಳ. ತಲೆ ಇದ್ದಿರ್ತಾನೆ ತುಳಿಬೇಕು, ತಲೆ ಇಲ್ಲದೆ ಯಾಕೆ ತುಳಿಬಾರ್ದು? ಮತ್ತೆ ತಲೆ ಇದ್ರೆ ತುಳಿಬಾರ್ದಾಗಿದ್ದು, ತಲೆ ಇಲ್ಲಿದೆ ಅವರಿಗೆ ಪರಸ್ತ್ರೀ ಕಾಮುಕ, ಭಗವದ್ರೋಹಿ, ಮಾತೃದ್ರೋಹಿ, ಪಿತೃದ್ರೋಹಿ, ಎಲ್ಲಾ ದ್ರೋಹಗಳು ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದೆ. ಇವರಿಗೆ ಯಾವ ಅಭಿಷೇಕ, ಯಾರ ಅಭಿಷೇಕ ಮಾಡಿದ್ದ ಅವನಿಗೆ? ಮತ್ತೆ ಅಪಾಯಿಂಟ್ಮೆಂಟ್ ಯಾರೋ ಕೋಟ ತಂದುಕೊಟ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ಆಗ್ತದಾ? ಶಾಸ್ತ್ರ ಸರಿಯಾದ ಕ್ರಮದಲ್ಲಿ ಆಗ್ಬೇಕು ತಾನೇ? ಸರಿಯಾದ ಕ್ರಮದಲ್ಲಿ ಎಲ್ಲಿ ಆಗಿದೆ? ಯಾವ ಋಷಿಗಳಿದ್ರು ಬಿಡುಗಡೆಯಿದ್ರು ಹಿಂದೆ ಬಂದಿದೆ. ಧರ್ಮರಾಜರೇ ಪಟ್ಟಾಭಿಷೇಕವಾದಾಗ ಕೃಷ್ಣ ಪಟ್ಟಾಭಿಷೇಕ ಮಾಡ್ತಾನೆ, ವೇದವ್ಯಾಸ ದೇವರು ಮಾಡ್ತಾರೆ, ಬಾಲ್ಯಕಾದಿಗಳು ಮಾಡ್ತಾರೆ, ಭೀಷ್ಮರು ಮಾಡ್ತಾರೆ. ದುರ್ಯೋಧನೆ ಮಾಡಿದ್ದಾರು, ಧೃತರಾಷ್ಟ್ರ ಪಾಪ ಕಣ್ಣೇ ಇಲ್ಲ, ಅವನ ಅಭಿಷೇಕ ಮಾಡ್ತಾನೆ. ಹಿಂದೆ ದೊಡ್ಡವರೆಲ್ಲ ಬಂದು ಎಲ್ಲ ದೊಡ್ಡ ಹೋಗ್ಬಿಟ್ಟು ಯಾರು ಇಲ್ಲೇ ಇಲ್ಲ. ಅವನು ಮಾಡಿದ ಪಟ್ಟಾಭಿಷೇಕ ಇನ್ವ್ಯಾಲಿಡ್. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆ ಪಟ್ಟಾಭಿಷೇಕ ಏನು ಬೆಲೆ ಇದೆ ಅಂತ ಹಾಕಬೇಕು. ಮತ್ತೆ ಅದು ಬೀಸ್ಕೊಂಡಿದ್ದಾನೇನಿ ಬದ್ದೆ ಅವನು, ಆದ್ದರಿಂದ ಹೊಡೆದು ಸರಿಯಾಗಿದೆ ಅಂತ ಹೇಳಿದಾಗ ಉತ್ತರ ಇಲ್ಲ ಬಲರಾಮದೇವರಲ್ಲಿ. ಅಂದ್ರೆ ಎಷ್ಟು ತಪ್ಪು ಮಾಡಿದ್ರು ಅಂತ ಅರ್ಥ ಆಗುತ್ತೆ. ಭೀಮಸೇ ಕೃಷ್ಣ ಎರಡು ಕೆಲಸ ಒಟ್ಟಿಗೆ ಮಾಡ್ತಾ ಇದ್ದಾನೆ, ಭೀಮ ಸರಿ ಮಾಡಿದ್ದಾನೆ, ನೀನು ತಪ್ಪು ಮಾಡ್ತಾ ಇದ್ದಿ ಅಂದಮೇಲೆ ಭೀಮಸೇನ ರುಜು ನೀನಲ್ಲ ಅಂತ ಹೇಳಿದಾಗ ಭೀಮಸೇನ ಶ್ರೇಷ್ಠ, ಬಲದಲ್ಲೂ ಶ್ರೇಷ್ಠ, ಗುಣದಲ್ಲೂ ಶ್ರೇಷ್ಠ ಭೀಮಸೇನ, ಬಲರಾಮ ಎರಡರಲ್ಲೂ ಅಲ್ಲ. ಎಲ್ಲ ಉತ್ತರಕೊಂಡಕ್ಕೆ ಬರ್ತಾ ಇಲ್ಲ, ಕೃಷ್ಣನ ಮಾತನ್ನು ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ. ಕೋರ್ಟ್ ಡಿಸಿಷನ್ ಕೊಟ್ಟಾಗ ಬೈಕೊಂಡ್ರು ಒಪ್ಪಿಕೊಳ್ಳಬೇಕಲ್ಲ, ಈ ಮಧ್ಯೆ ಬೈಕೊಂಡ್ರು ಕೂಡ ಇಬ್ಬರು ಒಪ್ಪಿಕೊಳ್ಬೇಕು, ದಾರಿನೇ ಇಲ್ಲ ಅದಕ್ಕೆ, ಇರುವ ಇಲ್ಲ. ಹೋಗ್ತಾ ದೂರ ಬೈಕೊತ್ತೋದ್ರು, ದೂರ ಹೋದ್ಮೇಲೆ ಅಲ್ಲೆಲ್ಲ ದೂರ ಹೋದ್ರೆ ಬೈಕೊತ್ತ ಹೋದ್ರಂತೆ. ಏನೋ ಕೃಷ್ಣ ಹೇಳ್ಬಿಟ್ಟ ನಾ ಕೇಳ್ಬೇಕಷ್ಟೇ ಅನ್ಕೊಂಡು ಹೋಗ್ಬಿಟ್ರಂತ ಕಡೆ. ಅದಕ್ಕೆ ಹೇಳ್ತಾರೆ ದುರ್ಯೋಧನ ಮೇಲಿದ್ದ ಪಕ್ಷಪಾತ ಅವನ್ ಹೇಗೆ ದಾರಿ ತಪ್ಪಿಸುತ್ತೆ ನೋಡಿ ಅಂತ ಹೇಳ್ತಾರೆ. ದುರ್ಯೋಧನ ಮೇಲಿದ್ದ ಪಕ್ಷಪಾತ ಆ ವಿಚಾರ ಶಕ್ತಿನೇ ಕುದಿಸಿ ಬಿಟ್ಟಿದೆ. ಬಲರಾಮದೇವರಂಥವ್ರಿಗೆ ಹಾಗಾಗ್ತಾ ಇದೆ. ದುರ್ಯೋಧನನ ಮೋಹ ಅವರಿಗೆ ಹಾಗೆ ಮಾಡಿದರೆ ಧನ ಕನಕಗಳ ಮೋಹ ನಮ್ಮನ್ನ ದಾರಿ ತಪ್ಪಿಸಿಬಿಡುತ್ತೆ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟವರು ಸುಳ್ಸಾಕ್ಷಿ ಹೇಳ್ತಾರಲ್ಲ ಹಾಗೆ. ಇವತ್ತು ದುರ್ಯೋಧನ ಮಾಡಿದ ತಪ್ಪನ್ನು ಅವರ ಸರಿ ಅಂತ ತಿಳ್ಕೊಂಡಿದ್ದು ಬಹಳ ಅನ್ಯಾಯವಾಯಿತು. ಕೃಷ್ಣ ಸಮರ್ಥನೆ ಮಾಡಿದ, ಭೀಮಸೇನ ತಪ್ಪೇ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಪ್ರಸಂಗ ನಡೀತು. ಕೃಷ್ಣ ನಮ್ಮ ಮಾತನ್ನು ಕೇಳಿ ಬಲರಾಜರಂತ ಕಡೆ ಹೊರಟು ಹೋಗಿಬಿಟ್ಟು. ಮುಂದೆ ಏನಾಗಿದೆ ಇದೆಲ್ಲ ಧರ್ಮರಾಜ ನೋಡ್ತಾ ಇದ್ದಾನೆ. ಪಾಪ ಧರ್ಮರಾಜ ನೋಡಿದ, ಯೋಚನೆ ಮಾಡಿದ, ಕೃಷ್ಣನ ಹತ್ರ ಬಂದ. ಕೃಷ್ಣ ನನಗೆ ಸಂಶಯ ಬಂದಿದೆ ಈಗ ಅಂತ ಕೇಳಿದ. ನನಗೆ ಸಂಶಯ ಬಂತು ಈಗ, ಏನು ಬಲರಾಮದೇವರು ಬೈದರಲ್ಲ ತಲೆ ಕೂತ ಪಾಪಾತರಿಗೆ, ಬಲರಾಮದೇವರು ಅಧರ್ಮ ಅಧರ್ಮ ಅಂತ ಹೇಳಿದರಲ್ಲ ಕೃಷ್ಣ, ಇದು ಧರ್ಮನೋ ಅಧರ್ಮನೋ ಸ್ವಲ್ಪ ಹೇಳು ಅಂತ ಕೇಳಿದೆ. ಭೀಮಸೇನ ದುರ್ಯೋಧನಿಗೆ ತಡೆ ಹೊಡೆದು ಕೊಡದಿದ್ದು ತಲೆ ತುಳಿದಿದ್ದು ಧರ್ಮನೋ ಅಧರ್ಮನೋ? ಕೃಷ್ಣನಿಗೆ ಉತ್ತರ ಕೊಡಬೇಕಾಗ ಸುಮ್ಮನೆ ನೇರ ಉತ್ತರ ಕೊಡಬಾರದೆ? ನೋಡು ಧರ್ಮರಾಜ, ದೇವತೆಗಳು ದೈತ್ಯರನ್ನ ಕೊಂದಿದ್ದು ಹೇಗೆ ಗೊತ್ತಾ? ಅಧರ್ಮದಿಂದನೇ ಕೊಂದು. ದೇವತೆಗಳು ದೈತ್ಯರನ್ನ ಅಧರ್ಮದಿಂದನೇ ಕೊಂದು. ಪಾಪಾನ ಶುದ್ಧ ಧರ್ಮೇನ ಹಂತವ್ಯ ಇತ್ತ ಶ್ರುತಿ. ಪಾಪಗಳನ್ನ ಶುದ್ಧ ಧರ್ಮದಿಂದ ಕೊಲ್ಲಬಾರದು ಅಂತ ವೇದ ಹೇಳ್ತಾ ಇದೆ. ವೇದ ಹೇಳ್ತಾ ಇದೆ ಪಾಪಗಳನ್ನ ಶುದ್ಧ ಧರ್ಮದಿಂದ ಕೊಲ್ಲಬಾರದು. ಆದ್ದರಿಂದ ಹಿಂದೆ ದೇವತೆಗಳು ಏನ್ ಮಾಡಿದ್ದ? ಹತಾಹ್ ಪೂರ್ವಂ ಸುರಾರಯ ದೇವೈಹಿ ವಂಚಯಿತ್ವೈವ ಹತಾಹ್ ಪೂರ್ವಂ ಸುರಾರಯ. ದೇವತೆಗಳು ದೈತ್ಯರನ್ನ ಮೋಸ ಮಾಡಿಯೇ ಕೊಂದಿರೋದು. ಶಾಸ್ತ್ರ ಹೇಳ್ತಿರೋದು ಹಾಗೇನೆ, ಭೀಮಸೇನ ಹಾಗೆ ಮಾಡಿದ್ದಾರೆ, ಆದ್ರಿಂದ ಏನೋ ತಪ್ಪಲ್ಲ ಅಂತ ಹೇಳಿದ್ರೆ ಧರ್ಮರಾಜನೆ ಶುರುವಾಯಿತು. ಏನಂತ, ಮೋಸ ಮಾಡಿಯೇ ಕೊಲ್ಲಬೇಕು, ಮೋಸ ಮಾಡಿಯೇ ಕೊಲ್ಲಬೇಕು, ಕೊಂದಿದ್ದಾನೆ. ಅಲ್ಲಿ ಹೇಳ್ತಾನೆ ಮೋಸ ಮಾಡಿಲ್ಲ ಅಂತ ಅಲ್ಲಿ ಹೇಳ್ತಾನೆ. ಬಲರಾಮ ಒಂದು ಹೇಳಬೇಕಾದ್ರೆ ಭೀಮಸೇನ ತಪ್ಪೇ ಮಾಡಿಲ್ಲ ಅಂತ ಅಲ್ಲಿ ಹೇಳ್ತೀವಿ. ಇಲ್ಲಿ ಹೇಳಬೇಕಾದ್ರೆ ಮೋಸ ಮಾಡಿಯೇ ಹೊಡಿಬೇಕು ಇವ್ರನ್ನೆಲ್ಲ ಕೂಡ, ಸರಿಯಾಗಿ ಹೊಡೆದಿದ್ದಾರೆ ಭೀಮಸೇನ ಅಂತ ಹೇಳ್ತಾರೆ. ಧರ್ಮರಾಜನ ತಲೆ ಕೆಟ್ಟೋದಾಗಾಯ್ತು ಪಾಪ. ಇವ್ರ ಅರ್ಥನೇ ಆಗ್ತಾ ಇಲ್ಲ ಈ ಮಧ್ಯೆ. ಕೃಷ್ಣ ಅಲ್ಲಿ ಹಾಗೆ ಹೇಳ್ತಿ ಇಲ್ಲಿ ಹೀಗೆ ಹೇಳ್ತಿ ಅಂದ್ರೆ ಹೌದು ಧರ್ಮರಾಜ, ಶಾಸ್ತ್ರ ಇರೋದೇ ಹಾಗಪ್ಪ ಅಂತ ಹೇಳ್ಬಿಟ್ರಂತೆ. ಅಂದ್ರೆ ಉತ್ತರ ಏನಾಯ್ತು? ಅತಿ ಸಂಶಯಿನಂ ಚಕ್ರೇ ಧರ್ಮರಾಜಂ ಜಗತ್ಪತಿ. ಸರಿಯಾದ ಉತ್ತರ ಕೊಡಲೇ ಇಲ್ಲ ಕೃಷ್ಣ. ಆತ ಡೌಟ್ ಏನಿದ್ದಕ್ಕೆ ಡೌಟ್ ಕನ್ಫರ್ಮ್ ಮಾಡಿದೆ ಅಷ್ಟೇ, ಹೊರತು ಕ್ಲಿಯರ್ ಮಾಡಲೇ ಇಲ್ಲ ಕೃಷ್ಣ. ಡೌಟ್ನ ಕ್ಲಿಯರ್ ಮಾಡಲಿಲ್ಲ, ಯಾತಕ್ಕೆ ಅಂತ ಪ್ರಶ್ನೆ ಆಯ್ತು. ಅದೆಲ್ಲ ನಾವು ಕಥೆನೆ ಕೇಳಿರೋದಿಲ್ಲ. ಫಸ್ಟ್ ಆಫ್ ಆಲ್ ಕೇಳಿ ಯಾತಕ್ಕೆ ಅಂತ ಪ್ರಶ್ನೆ ಹಾಕೊಳ್ಳೋ ಜನ ಸಿಗೋದೇ ಭಾರಿ ಕಷ್ಟ. ಇದಲ್ಲಿ ಹಾಕೊಂಡು ಉತ್ತರ ಕೊಡೋದು ಆಚಾರ ಒಬ್ಬರೇನೆ. ಯಾತ ಕೃಷ್ಣ ಹಾಗೆ ಮಾಡ್ದ? ಬಲರಾದರೆ ಡೈರೆಕ್ಟ್ ಹೇಳಿದ್ರೆ ಕೃಷ್ಣ ಯಾವುದೇ ಮಾತು ಹೇಳಬಾರ್ದು ರೈತನಿಗೆ. ಯಾ ಹೇಳಿಲ್ಲ ಯಾ ನೋಡಪ್ಪ, ಧರ್ಮದಿಂದ ಕೊಂದು ಎರಡು ಹೋಗ್ತಿರ್ತಾರೆ. ಈ ರಾಜಕೀಯ ಯಾಕೆ ಉಪಯೋಗಿಸ್ಬೇಕಿರತ್ತೆ? ಅದು ಅದನ್ನ ಅಧರ್ಮದಿಂದ ಕೊಂದದೇ ಧರ್ಮ. ಭೀಮಸೇನ ಹಾಗೆ ಕೊಂದಿದ್ದಾನೆ ಅದಕ್ಕೆ ಧರ್ಮ. ಸ್ವಲ್ಪ ತಲೆ ಕನ್ಫ್ಯೂಷನ್ ಆಗುತ್ತಾ ಇಲ್ಲ ಯಾಕೆ ಹಾಗೆ ಮಾಡ್ದ ಅಂದ್ರೆ ಅದು ಸಂಶಯ ಹುಟ್ಟಿಸ್ಬೇಕು ಅಂತ ಹಾಗೆ ಮಾಡ್ದ ಅಂತ ಹೇಳ್ತಾರೆ. ಧರ್ಮರಾಜನಿಗೆ ನಿರ್ಣಯ ಬರಬಾರದು, ಕನ್ಫ್ಯೂಷನ್ ಕ್ರಿಯೇಟ್ ಆಗಬೇಕು. ಇದೇನು ಕೃಷ್ಣ ಹೇಗೆ ಮಾಡ್ತಾನೆ ಅಂತ ಕೇಳಿದ್ರೆ ಸೂಕ್ಷ್ಮ ವಿಚಾರ ಹೇಳ್ತಾರೆ. ಧರ್ಮ ಆಚರಣೆ ಮಾಡೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಅಂತ ಹೇಳ್ತಾರೆ. 50,000 ರೂಪಾಯಿ ಸಂಬಳ ಬಾಗಿಲು ಪಿಕ್ ಪ್ಯಾಕೆಟ್, ಕೃಷ್ಣ ಆಡಪಡ ತಿಂಗಳು ಸಂಬಳ ಹೋಯ್ತಾರೆ. ಕೊಟ್ಟ ಕಳ್ಕೊಂಡ, ಕೊಟ್ಟ ಕಳ್ಕೊಂಡ, ನಮ್ದು ಹಾಗೆ ಆಗ್ತೀವಿ ಅಂತ ಹೇಳ್ತಾರೆ. ನಾ 50,000 ಸಂಬಳ ಅಲ್ಲ, ಬಂದಿದ್ದೆ 10 ಪೈಸ, ಅದು ಪಿಕ್ ಪ್ಯಾಕೆಟ್, ಏನು ಉಳಿಬೇಕು ಈ ಮಧ್ಯೆ ಅಂದ್ರೆ. ಇವತ್ತು ತುಂಬಾ ಜನ ಪುಣ್ಯನೇ ಮಾಡೋದಿಲ್ಲ, ಆದ್ರೆ ಮಾಡಿದ ಪುಣ್ಯ ಉಳಿಸ್ಕೊಳ್ಳೋದಿಲ್ಲ ಬಹಳ ಜನ, ಏನೋ ಮಾಡಿ ಕಳ್ಕೊಂಡ್ಬಿಡ್ತಾರೆ ಈ ಮಧ್ಯೆ. ಇವತ್ತು ಧರ್ಮರಾಜ ಆ ರೀತಿ ಕಳ್ಕೊಳ್ಳಿ ಅಂತ ಕೃಷ್ಣ ಹಾಗೆ ಮಾಡದ ಅಂತ ಹೇಳ್ತಾರೆ. ಅದು ಯಾಕೆ ಕಳ್ಕೊಳ್ಳೋದು ಅಂತ ಹೇಳ್ತಾರೆ. ಯಾವಾಗ ಧರ್ಮ ಕಾರ್ಯವನ್ನು ಮಾಡಿದ ಮೇಲೆ ಅದನ್ನು ನಾವು ಭಕ್ತಿಯಿಂದ ಯದೇವ ಶ್ರದ್ಧಯಾ ಕರೋತಿ ಉಪನಿಷದ ಅದರಿಂದ ಮಾದರಿಂದ ಮಾತ್ರ ಆಗ ವೀರ್ಯವತ್ತರಂಭವತಿ. ಇಲ್ಲೋದ್ರೆ ಇಲ್ಲ, ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂಭವತಿ. ಒಂದು ಶ್ರದ್ಧೆ, ಎರಡು ವಿದ್ಯೆ, ಮೂರು ಉಪನಿಷತ್ತು. ಶ್ರದ್ಧೆಯಾ ಕರೋತಿ, ವಿದ್ಯೆಯಾ ಕರೋತಿ, ಉಪನಿಷದ ಕರೋತಿ. ಅದು ಪೂರ್ಣ ಫಲ ಬರೋದು, 100 ಮಾರ್ಕ್ಸ್ ಸಭೆ ಬರುತ್ತಂತೆ. ಶ್ರದ್ಧೆ ಇರಬೇಕು, ವಿದ್ಯೆ ಇರಬೇಕು, ಜೊತೆಗೆ ವಿಶೇಷವಾದಂತಹ ರೀತಿಯಲ್ಲಿ ಉಪನಿಷತ್ತಿಗೆ ಅಂದ್ರೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರಬೇಕು. ಶಾಸ್ತ್ರೋಕ್ತವಾದ ಕರ್ಮವನ್ನ ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಮಾಡಿದ್ರೆ ಪೂರ್ತಿ ಪುಣ್ಯ ಬರುತ್ತೆ ಅಂತ ಅರ್ಥ. ಇವತ್ತು ಬರೀ ಕರ್ಮ ಮಾಡಿದ್ರೆ ಪುಣ್ಯ ಅಲ್ಲ, ಸಂಧ್ಯಾವನ್ನೇ ಇಷ್ಟೆಲ್ಲ ಮಾಡಿ ಪೂರ್ಣ ಪುಣ್ಯ ಬರುತ್ತಂತೆ. ಅರ್ಥ ತಿಳ್ಕೋಬೇಕು, ಶ್ರದ್ಧೆ ಇರಬೇಕು, ಶಾಸ್ತ್ರೋಕ್ತದಲ್ಲಿ ಮಾಡಬೇಕು. ಇದುವರೆಗೆ ಪೂರ್ತಿ ಪುಣ್ಯ ಬರೋದಿಲ್ಲವರು. ಸಂಧ್ಯಾವನ್ನು ಈ ರೀತಿ ಮಾಡಿದವರು ಪೂರ್ತಿ ಪುಣ್ಯ ಬರೋದಿಲ್ಲ, ಸಂಧ್ಯಾವನ್ನ ಮಾಡಿದವರು ಎಷ್ಟು ಪುಣ್ಯ ಬರಬಹುದು ಲೆಕ್ಕ ಹಾಕಿ ಇವತ್ತು ನೋಡೋಣ. ಸಂಧ್ಯಾಂಜನ ಮಾಡಿದ್ರೆ ಎಷ್ಟು ಪುಣ್ಯ ಲೆಕ್ಕ ಹಾಕ್ಬೋದು ಈ ಮಧ್ಯೆ? ಇಷ್ಟು ಸರಿಯಾಗಿ ಈ ರೀತಿ ಮಾಡಿದ್ರೆ ಮಾತ್ರ ಪುಣ್ಯ ಬರೋದು. ಅದರಲ್ಲಿ ಸ್ವಲ್ಪ ಲೋಪ ಆಗೋದು, ಒಂದು ಹೋದರೆ ಒಂದ್ ಗೊತ್ತಲ್ಲ, 1/3 ಹೋಯ್ತಲ್ಲಿ, 2 ಹೋದ್ರೆ ಸೇಲೆ, 33.3 ಅಂದ್ರೆ ಸೇಲೆ, ಅದು 3 ಹೋದ್ರಂತೂ ಸೇಲೆ, ಏನು ಉಪಯೋಗ ಬರೋದಿಲ್ಲ. ಇವತ್ತು ಧರ್ಮ ಮಾಡಿದ ಉಳಿಸ್ಕೋಬೇಕಾದ್ರೆ 3 ಇರಬೇಕು, ಶ್ರದ್ಧೆ ವಿದ್ಯೆ ಉಪನಿಷತ್ತು ಇರಬೇಕು. ಧರ್ಮ ಅದು ಪೂರ್ತಿ ಇದ್ದರೆ ಪುಣ್ಯ ಬರುತ್ತೆ ಪೂರ್ತಿಯಾಗಿ. ಆ ಪೂರ್ತಿ ಪುಣ್ಯ ತಗೊಳ್ಳೋ ಅರ್ಹತೆ ಯಾರದು ಅಂದರೆ ರುಜುಗಳದು ಮಾತ್ರ ಅಂತ ಹೇಳ್ತಾರೆ. 100% ಬರೋದು ಯಾರು? ರುಜುಗಳಿಗೆ ಮಾತ್ರ. ಬುದ್ಧಿವಂತಗಳು 100 ಬಂದ್ಬಿಟ್ರೆ ಚಪ್ಪಾಳೆ ಆಗ್ತಾರೆ, ದಂಡನೆ ಬಂದ್ಬಿಟ್ರೆ ಎಂಕ್ವೈರಿ ಮಾಡ್ರಿ ಅಂತ ಹೇಳ್ತಾರೆ. ಏನೋ ಕಾಪಿ ಹೊಡೆದಿರ್ಬೇಕು ಅಂತ ಅರ್ಥ, ಏನೋ ಮೋಸ ಮಾಡಿದ್ದಾರೆ ಅಂತ. 100 ಬಂದ ಹತ್ತು ಹೋಗ್ತಾರೆ, ಅದು ಉಳಿಯೋದಿಲ್ಲ. ಅದಕ್ಕೆ ಯೋಗ್ಯತೆಯಿಂದ ಇರಬೇಕಲ್ಲ, ಯೋಗ್ಯತೆನೇ ಇಲ್ಲ ಅವ್ರಿಗೀಗ. ಅಂಥವ್ರು ಉಳಿಬಾರದು. ಎಷ್ಟು ಯೋಗ್ಯತೆ ಇರಬೇಕು? ನಾವು ದೊಡ್ಡ ನಾವು ಒಂದು ತಂಬಿಗೆಗೆ ಎಷ್ಟು 1,000 ಲೀಟರ್ ನೀರು ಹಾಕಿದ್ರೆ ಉಳಿಯೋದು ತಂಬಿಗೆ ನೀರು ಅಷ್ಟೇನೆ. ಆ ಯೋಗ್ಯತೆ ಎಷ್ಟೇ ಅಷ್ಟೇ ಉಳಿಯುತ್ತೆ ಅಂತ ಹೆಚ್ಚು ಉಳಿಯೋದಿಲ್ಲ. ಧರ್ಮರಾಜ ಈ ಪುಣ್ಯ ಸಾಕಷ್ಟು ಮಾಡಿದ್ದಾನೆ, ಆದರೆ ಭೀಮಸೇನ ದ್ರೌಪದಿಯರಷ್ಟು ಪುಣ್ಯ ಇಟ್ಟುಕೊಳ್ಳತಕ್ಕಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಆತನ ಪುಣ್ಯ ಹೋಗ್ಬೇಕು. ಪುಣ್ಯ ಯಾವಾಗ ಹೋಗುತ್ತೆ ಅಂದ್ರೆ ಸತ್ಕರ್ಮಗಳನ್ನು ಮಾಡದೆ ಹೋದಂತೂ ಪುಣ್ಯ ಬರೋದೇ ಇಲ್ಲ. ಸತ್ಕರ್ಮಗಳನ್ನು ಮಾಡಿದ ಮೇಲೆ ಅದ್ರ ಬಗ್ಗೆ ಏನಾದ್ರು ಪಶ್ಚಾತ್ತಾಪ ಪಟ್ಟರೆ ಆ ಪುಣ್ಯದ ಫಲ ಹೋಗ್ಬಿಡುತ್ತೆ ಅಂತ ಹೇಳುತ್ತೆ. ಸತ್ಕಾರ್ಯಗಳನ್ನು ಮಾಡಿ ಪಶ್ಚಾತ್ತಾಪ ಪಡಬಾರದು, ದುಷ್ಕಾರ್ಯಗಳನ್ನು ಮಾಡಿ ಪಶ್ಚಾತ್ತಾಪ ಪಡದೇ ಇರಬಾರದು. ಎರಡೆರಡಿಗೆ ಸತ್ಕಾರ್ಯಗಳನ್ನು ಮಾಡಿ ದಾನ ಮಾಡಿಬಿಡ್ತಾರೆ, ಅಯ್ಯೋ ದಾನ ಮಾಡಿಬಿಟ್ಟೆ, ದಾನ ಮಾಡಿಬಿಟ್ಟೆ, ಹಿಂದೆ ಹತ್ತಿ ಏನೋ ಹಾಕ್ಲಿಕ್ಕೆ ಹೋದ ಬೈಕ್ ಸಾಕು, ಹತ್ತೈ ಸಾಕ್ಲಿಕ್ಕೆ ಹೋದ ಅಯ್ಯೋ ಕೇಸ ಬಿದ್ದುಬಿಡುತ್ತೆ. ರಾತ್ರಿ ಇದ್ದರೆ ಇಲ್ಲ ಒಂದು, ಅಯ್ಯೋ 40% ಜಾಸ್ತಿ ಆಯ್ತು, ಇದು 4 ದಿವಸ ಕ್ಯಾನ್ಸಲ್ ಅಂತ ಹಿಂದೆಗೆ ಹಾಕಲಿಕ್ಕೆ ಸಾಧ್ಯತೆ ಇಲ್ಲ. ಆ ರೀತಿ ಕೊರಗಬಾರದು ಅಂತ ಹೇಳುತ್ತಾರೆ. ಇದೇ ಅಪ್ಪಿತಪ್ಪಿಯಾದ್ರೆ ಪುಣ್ಯ ಮಾಡಿಸಿಬಿಟ್ಟು ಅಂತ ಸಂತೋಷ ಪಡಬೇಕು ಹೊರತು ಕೊರಗಬಾರದು. ಕೊರಗೆ 50% ಹೋಯ್ತು, ಪುಣ್ಯನೇ ಹೋಯ್ತು, ಎರಡೇ ಡಬಲ್ ಲಾಸ್ ಇಲ್ಲ. 50% ಬಾಡಿಗೆ ಪುಣ್ಯನೇ ಹೋಗಿಬಿಡುತ್ತೆ. ಅದು ಪುಣ್ಯವನ್ನ ಮಾಡಿ ಅದರ ಬಗ್ಗೆ ಕೊರಗಬಾರದು. ಪಾಪವನ್ನು ಮಾಡಿದ ಮೇಲೆ ಕೊರಗದೇ ಇರಬಾರದು. ಅವಾಗ ಏನಾಗುತ್ತೆ, ಪಾಪ ಮಾಡಿ ಕೊರಗದೆ ಹೋದ್ರೆ ಪಾಪದ ಫಲ ಜಾಸ್ತಿ ಆಗುತ್ತೆ. ಸಾರಿ ಅಂದ್ರೆ ಕಡಿಮೆ ಆಗುತ್ತಲ್ಲ, ಆಕೆ ತಪ್ಪು ಅಂತ ಹೇಳಿದಷ್ಟ ಪಾಪದ ಫಲ ಕಡಿಮೆ ಆಗುತ್ತಂತೆ. ಸರಿ ಅಂತ ಸಮರ್ಥನೆ ಮಾಡಿದ್ರೆ ಪುಣ್ಯದ ಫಲ ಜಾಸ್ತಿ ಆಗುತ್ತೆ. ಅದಕ್ಕೆ ಬೇಷು ಪ್ರಶ್ನೆ ಕೇಳಬೇಕಾದ್ರೆ ಅದು ಪ್ರಶ್ನೆ ಕೇಳ್ತಾರೆ, ಹುಡುಗ ತಕ್ಷಣ ಹೇಳಿಬಿಡ್ತಾರೆ. ಇನ್ನೊಂದ್ಸರಿ ಕೇಳ್ತಾರ, ಹುಡುಗ ಬುದ್ಧಿ ಹೇಳ್ತಾನೆ, ಏನ್ ಮಾಡಿರ್ತಾನ, 4 ಲಕ್ಷ ಅಂತ ಹೇಳಿದ, ಅವ್ರು 16 ಒಂದ, 20 ಒಂದ, 17 ಒಂದು ಬೇಕಾ, 30 ಕಥೆಯಲ್ಲಿ ಗೊತ್ತಿಲ್ಲ ಅಂತ ಅರ್ಥ. ಯಾರು ಕಾಪಿ ಹೊಡೆದಿದ್ದಾರೆ ಅಂತ ಅರ್ಥ. ಯಾಕೆ ಸರಿಯಾಗಿದ್ದರೆ ದೂರ್ಸದ್ ಕೇಳಿ 16 ಅಂತಾನೆ ಹೇಳ್ತಾನ, ಎಷ್ಟ ಕೇಳಿ ಸರ್ ಯಾವಾಗ ಹೇಳಿ ಅದರ ಹೇಳ್ತೀನಿ ನಾನು ಅಂತ ಹೇಳ್ತಾನೆ. ಅದು ಯಾವಾಗ ಅಲ್ಲ ಅಂತಾರಲ್ಲ, ತಪ್ಪಿರುವಾಗ ತಷ್ಟ ಸೇನ್ ಮಾಡ್ಕೊಂಡ್ಬಿಡ್ತಾನೆ. ಇದ್ಯಾಕೆ ಉತ್ತರ ಬಗ್ಗೆ ಅವ್ರ ಕನ್ವಿಕ್ಷನ್ ಇಲ್ಲ ಅವನಿಗೆ, ತನಗೆ ತಿಳುವಳಿಕೆ ಶ್ರದ್ಧೆ ಸಾಲದು. ಅದಕ್ಕೆ ಶ್ರದ್ಧೆಯ ಉಪನಿಷದ ವಿದ್ಯೆಯ ತದೇವ ಉರಿಯವತ್ತರಂ ಭವತಿ ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ಎಷ್ಟು ಶಾಸ್ತ್ರ ಅನ್ನೋದು ಬಹಳ ಸೂಕ್ಷ್ಮ. ಆಗ ನಮಗೆ ಪೂರ್ತಿ ಪುಣ್ಯ ಬರೋದಾಗಲೇನೆ. ಆ ರೀತಿ ತಪ್ಪುತ್ತರ ಸರಿ ಹೇಳಿದ ಮೇಲೆ ಬದಲಾಯಿಸಿಕೊಂಡ್ರೆ ಆ ಉತ್ತರ ಸರಿಯಲ್ಲ ಅಂತ ಹೇಳಿ ಅವನೇ ತಿಳ್ಕೊಂಡಿದ್ದಾನೆ, ಭ್ರಮೆ ಬಂದಿದೆ. ಆದ್ರಿಂದ ಅವನು ಪೂರ್ತಿ ಪುಣ್ಯಕ್ಕೆ ಅರ್ಹನಾಗೋದಿಲ್ಲ. ಬಹಳ ಮುಖ್ಯ ಧರ್ಮರಾಜನಿಗೆ ಇವತ್ತು ಪುಣ್ಯ ಕಡಿಮೆ ಆಗಬೇಕು. ಕಡಿಮೆ ಆಗೋದು ಯಾವಾಗ, ಅವನಿಗೆ ಸಂಶಯ ಬಂದ್ರೆ ಕಡಿಮೆ ಆಗುತ್ತೆ. ತಪ್ಪು ಅಂತ ನಿಶ್ಚಯ ಬಂದ್ರೆ ಭಾರಿ ಕಡಿಮೆ ಆಗುತ್ತೆ, ಸಂಶಯ ಬಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಪೂರ್ತಿ ಕಡಿಮೆ ಆಗಬಾರ್ದು ಆತರಿಗೆ. ಅದು ಯೋಗ್ಯ ಜೀವ, ಎಷ್ಟು ಬೇಕೋ ಅಷ್ಟು ಇಳಿಬೇಕು. ಅದಕ್ಕೋಸ್ಕರವಾಗಿ ಕೃಷ್ಣ ಅತಿ ಸಂಶಯಿ ನಮ್ ಚಕ್ರೇ ಧರ್ಮರಾಜಂ ಜಗತ್ಪತಿ, ಸಂಶಯ ಇರೋ ಮಾಡಿಬಿಟ್ಟ. ನಮ್ಗೆ ಈಗ ಅರ್ಥ ಆಗುತ್ತೆ, ಶಾಸ್ತ್ರ ವಿಚಾರವನ್ನ ಕೇಳಿ ತಿಳ್ಕೊಂಡು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಏನ್ ಪುಣ್ಯ ಬರುತ್ತಲ್ಲ, ಆ ಪುಣ್ಯ ಯಾಂತ್ರಿಕವಾಗಿ ಮಾಡಿದ್ರೆ ಬರೋದಿಲ್ಲ. ನಮ್ಮೊಂದು ಪ್ರಶ್ನೆ ಉತ್ತರ ಸಿಕ್ಕಾಗಾಯ್ತು. ಈಗ ಶಾಸ್ತ್ರ ಓದಿದ್ದಾನೆ, ಸಂಧಾವನ್ನೇ ಮಾಡ್ತಾನೆ. ಶಾಸ್ತ್ರ ಓದಿಲ್ಲ, ಸಂಧಾವನ್ನೇ ಮಾಡ್ತಾನೆ. ಇದ್ರೂ ಸಂಧಾವನ್ನೇ ಮಾಡ್ತಾರೆ, ಇದ್ರೂ ಒಂದೇ ಪುಣ್ಯನ ಅಂದ್ರೆ ಒಂದೇ ಪುಣ್ಯ ಅಲ್ಲ. ಯಾತಕ್ಕೆ ಶಾಸ್ತ್ರ ಓದಿದವನು ತಿಳ್ಕೊಂಡು ಅನುಸಂಧಾನ ಪೂರ್ವಕ ಮಾಡ್ತಾನೆ, ಆದ್ರಿಂದ ಅವನ ಪುಣ್ಯ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಇವನು ಯಾರು ನೋಡ್ತಾರೆ ಅಂತ ಮಾಡ್ತಾನೆ, ಬೈತಾರೆ ಅಂತ ಮಾಡ್ತಾನೆ, ಅದು ಬೈಕೋತಾನೆ ಮಾಡ್ತಾನೆ ದೇವರನ್ನ. ಇನ್ನೇ ಪುಣ್ಯ ಬರಬೇಕು ಈ ಮಧ್ಯೆ. ಆದ್ರಿಂದ ನಾವು ಶ್ರದ್ಧೆ ವಿದ್ಯೆ ಉಪನಿಷತ್ತುಗಳ ಮೇಲೆ ಪುಣ್ಯ ಅವಲಂಬಿಸೋದ್ರಿಂದ ಸ್ವಲ್ಪ ಸಂಶಯ ಪಟ್ಟರೂ ಕೂಡ ಅದು ನಿರರ್ಥಕವಾಗ್ತದೆ. ಶಾಸ್ತ್ರವಿರೋ ಉದ್ದೇಶ ಏನಂದ್ರೆ ನಮ್ಮ ಆಡ ಕರೆಯೋದು ಸರಿಯಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇಲ್ಲದೆ ಹೋದ್ರೆ ಸರಿ ಹೋಗು, ಫೋನ್ ನಂಬರ್ ಕೇಳ್ತಾರೆ, ಅದು ಇನ್ನೊಂದು ಕನ್ಫರ್ಮ್ ಮಾಡ್ಕೊತಾರೆ, ಬರ್ಕೊಂಡು ಸರಿನಾ ಅಂತೇಳಿ. ಏ ಹೆಣಪಾರ ಗೋವಿಂದ ಆಕಡೆ ಇಲ್ಲೇ ಕಡೆ ಆಗಿಬಿಡ್ತಾನೆ ಕೊನೆಗೆ. ಅದು ಕನ್ಫರ್ಮ್ ಮಾಡ್ಕೊತಾನೆ ಸರಿ ಇದೆ ಅಂತ ಹೇಳಿಬಿಟ್ಟು. ಹಾಗಿದೆ ಮೋಸದ ವಿಚಾರಲ್ಲ ಬಣ್ಣಲ್ಲ, ಆದ್ರೆ ಒಂದಿವ್ಸ ಕಷ್ಟಪಡಬಾರ್ದಲ್ಲ ಯೋಚನೆ ಮಾಡ್ತಾನೆ. ಶಾಸ್ತ್ರ ವಿಚಾರನ ಒಂದ್ಸರಿ ತಿಳಿಸರ್ತಿ ಅಲ್ಲ, ಸರಿ ಕಥೆ ಏನೇ ಕೇಳು, ಕೇಳಿದ್ದೇ ಕೇಳು, ಗಟ್ಟಿಯಾಗೋದಿ ಕೇಳಬೇಕು. ಆವೃತ್ತಿ ಅಸಗರ್ಭೋಪದೇಶ ಆಗ್ತದೆ, ಆಗ ನಮಗೆ ಸಂಶಯ ಬರದಂತೆ ಜ್ಞಾನ ಬರುತ್ತೆ. ಆ ನಮಗೆ ಅರ್ಥ ಆಗೋದಾಗ ಶಾಸ್ತ್ರ ಕೇಳಬೇಕು ಜ್ಞಾನ ಬರಲಿಕ್ಕೆ, ಮತ್ತೆ ಮತ್ತೆ ಕೇಳಬೇಕು ಬಂದ ಜ್ಞಾನ ಸರಿ ಅಂತ ಗಟ್ಟಿಯಾಗಲಿಕ್ಕೆ ಅಂತ ಹೇಳುತ್ತೆ. ಬಂದ ಜ್ಞಾನ ಸರಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕೇಳಬೇಕು. ಆದ್ದರಿಂದ ಒಂದ್ಸತ್ ಕೇಳಿದ್ರೆ ಸಾಕೆ, ಅದು ಕೇಳದೆ ಹೋದ್ರೆ ನಡೆಯುತ್ತೆ ಅಂತ ಕೇಳಕ್ ಹೋಗಬಾರದು, ಅದೆಂದೂ ಸರಿಯಲ್ಲ. ಧರ್ಮರಾಜನ ಸಂಶಯವನ್ನು ಪರಮಾತ್ಮ ಹುಟ್ಟಿಸಿದ. ನಾವು ಕೇಳೋದು ಧರ್ಮರಾಜನ ಕಥೆ, ಧರ್ಮಿಷ್ಠರಿಗೆಲ್ಲ ಪರಮಾತ್ಮ ಕೊಟ್ಟ ಎಚ್ಚರಿಕೆ ಇದೆ. ಧರ್ಮಿಷ್ಠರೆಲ್ಲ ಕೂಡ ಈ ಕ್ರಮದಲ್ಲಿ ಪುಣ್ಯ ಆಚರಣೆ ಮಾಡದೆ ಹೋದ್ರೆ ಅವ್ರು ಮಾಡಿದ ಪುಣ್ಯ ಬರೀ ಶ್ರಮಕ್ಕೆ ಕಾರಣವಾಗ್ತದೆ, ಉಪಯೋಗಕ್ಕೆ ಬರಲಿಲ್ಲ. ಅದಕ್ಕೆ ಹೇಳ್ತಾರೆ ಶ್ರಮ ಏ ವಹಿ ಕೇವಲ, ಮಾಡಿದ್ದು ಕಷ್ಟಪಟ್ಟು ತಪ್ಪಿದ್ದಲ್ಲ, ಬಯಸ್ಕೊಂಡಿದ್ದು ತಪ್ಪಿದ್ದಲ್ಲ, ಏನು ಉಪಯೋಗ ಅದರಿಂದ, ಮಾಡಿದ್ದು ಏನು ಸಾರ್ಥಕವಾಯಿತು. ಮಲಗಿದ್ದಾರೆ ಇವ ಆಶ್ಚರ್ಯ, ಕಳೆ ಬಿದ್ದಿದ್ದಾರಲ್ಲ ದುರೋಗರಿಕೆ ಎಲ್ಲ ಬೀಳ್ತಾ ಇದೆ. ಈಗ ಗಂಗಾಧರ್ ಮಾತಾಡಿದ್ದು, ಅವ್ರ ತನ್ಪನ ಮಾತು ಬಯಸ್ಕೊಂಡಿದ್ದು ಎಲ್ಲ ಕೇಳಿಸ್ತು, ಗಂಗಾಧರ ಕೃಷ್ಣ ಹೇಳಿದ್ದು ಕೇಳಿಸ್ತು. ಆಗ ದುರ್ಯೋಧನ ಬಾಯಿ ತಗೊಂಡು ನಮ್ಮ ತಲ್ಲಿದ್ದರೆ ಬೈತಾ ಶುರು ಮಾಡ್ತಾನೆ, ಕೃಷ್ಣ ಪಾಂಡವರು ಭಾರಿ ಒಳ್ಳೆಯವರು, ನೀನು ಮಹಾಪಾಪಿಷ್ಟ, ಕೃಷ್ಣನ್ ಬೈತಾನೆ ಲೆಕ್ಕ ಆಯ್ತು. ಅನೇಕರು ಮಹಾಭಾರತಿ ಭಾಗ ಓದೇ ಇರೋದಿಲ್ಲ, ಆದ್ರಿಂದ ಅರ್ಥ ಆಗಿರೋದಿಲ್ಲ ಅವರಿಗೆ. ಕೃಷ್ಣ ಡೈರೆಕ್ಟ್ ಬೈತಾನೆ, ಪಾಂಡವರು ಭಾರಿ ಒಳ್ಳೆಯವರು, ನೀನು ಭಾರಿ ದುಷ್ಟ, ಭಾರಿ ಪಾಪಿಷ್ಟ, ನೀನೇನೆ ಒಳ್ಳೆ ಪಾಂಡವರು ಅಡ್ಡಹಾದಿಗೆ ಹಾಕಿದ್ದು ನೀನೇ ಅಂತ ಹೇಳಿಬಿಡ್ತಾನೆ. ಒಳ್ಳೆ ಪಾಂಡವರು ಅಡ್ಡಹಾದಿಗೆ ಹಾಕಿದ್ದು ನೀನೇ, ನಿನ್ನಿಂದ ಪಾಂಡವರು ದಾರಿ ತಪ್ಪು ಹೋಗ್ಬಿಟ್ರು, ಇಲ್ಲ ಯುದ್ಧ ಮಾಡ್ತಿದ್ದಿಲ್ಲ ಅವರು, ನಾನು ಹೇಳಿ ಜೂಜಾಲ್ ಹಿಡಿದು ಬಿಡ್ತಿದ್ದು ಅಂತ ಅರ್ಥ. ನೀವು ಸರಿಯಾಗಿ ನಿಂತ್ಕೊಂಡು ಹೀಗೆ ಮಾಡಿಬಿಟ್ಟಿದ್ದೀಯಾ, ಭಾರಿ ತಪ್ಪು ಮಾಡಿದ್ದೆ, ಎಲ್ಲಾ ಪಾಪಗಳಿಗೆ ಮೂಲ ನೀನೇನೆ, ನಿನ್ನ ಬೈಬೇಕು ಶುರು ಮಾಡಿಬಿಟ್ಟಂತೆ ಮಾತಾಡಲಿಕ್ಕೆ. ಎಷ್ಟು ಧೈರ್ಯ ಇರಬೇಕು, ಎಷ್ಟು ಪಾಪಿಷ್ಟ ಇರಬೇಕು ಲೆಕ್ಕ ಹಾಕಿ. ಆಗಲಾರು ಪುಣ್ಯ ಬರಬಾರದೆ ಅವನಿಗೆ, ಆಗಲಾರು ಜ್ಞಾನ ಬರಬಾರದೆ, ಆ ಕ್ಷಣದಲ್ಲಿ ಪಶ್ಚಾತ್ತಾಪ ಬರಲಿಲ್ಲ ಅಂದ್ರೆ ಅರ್ಥವೇನು, ಪೂರ್ಣ ಪಾಪಿ ಆಗ್ತಾನೆ ಅಂತ ಅರ್ಥ. ಭೀಮಸೇನ ಪೂರ್ಣ ಪುಣ್ಯಶಾಲಿ ಹೇಗೆ ಆಗ್ತಾನೋ ಅದು ರಿವರ್ಸ್ ಆಗಿ ದುರ್ಯೋಧನ ಪೂರ್ತಿ ಪಾಪಿ ಆಗ್ತಾನೆ ಅಂದ್ರೆ ಸಾವಿರ ಹುಟ್ಟು ಕೂಡ ಸುಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ ಅದು ಸಾಕ್ಷಿ. ಆಗಲಾರ ಒಂದು ಮಾತನ್ನು ಬರಬೇಕನ್ನೋ ಪಕ್ಷ ಕೃಷ್ಣ ಆಗಿದ್ದಾಯ್ತು. ವಿಷಭಾಸುರ ಕಥೆ ಕೇಳಿ ಶ್ರೀನಿವಾಸ ಕಲ್ಯಾಣದೊಳಗೆ ವಿಷಭಾಸುರನನ್ನ ಶ್ರೀವಾಸ್ತವರು ಕೊಲ್ತಾರೆ, ಕರೆಗೆ ನೋಡು ಯುದ್ಧ ಭಿಕ್ಷಾಂತ ದೇಹಿನಿ ಅಂತ ಕೇಳಿದ್ದೆ, ಯುದ್ಧ ಮಾಡಿದೆ, ಇನ್ನು ತಲೆ ತೆಗಿತೇನೆ ಚಕ್ರ ಹಿಡಿದಾಗ ನಾನು ಖಾಲಿ ಬೀಳ್ತಾನೆ ಶ್ರೀನಿವಾಸ, ನಾನು ಸಂಹಾರ ಮಾಡು, ಏನು ನನ್ನ ದುಃಖ ಇಲ್ಲ, ನಾನು ಭಾರಿ ಸಂತೋಷವಾಗಿ ಅನುಗ್ರಹ ಮಾಡಿದ್ದಿ, ನಾನೊಂದು ಪ್ರಾರ್ಥನೆ ಏನು ಅಂತ ಪರಮಾತ್ಮ ಕೇಳಿದೆ, ನಾನು ಈ ಪರ್ವತಕ್ಕೆ ದಂಡ ಹೆಸರು ಬರಬೇಕು, ವಿಷಭಾದ್ರಿ ಹೆಸರಾಗಬೇಕು ಅಂತ ಕೇಳಿದಾಗ ತಥಾಸ್ತು ಅಂತ ಹೇಳ್ಬಿಡುತ್ತೆ. ನೋಡಿದ್ರ ಅಂತ್ಯಕಾಲಕ್ಕೆ ಹೇಗೆ ಚೇಂಜ್ ಆಗಿಬಿಟ್ಟವನು, ಈ ಮುಂದಾಕ್ತನಾದಂತಹ ಅಜಾಬೇಡ ಅಂತ್ಯಕಾಲಕ್ಕೆ ನಾರಾಯಣ ಅಂತ ಕಾಲಕ್ಕೆ ಹೇಗೆ ಚೇಂಜ್ ಆಗ್ತಾನೆ ಇನ್ನು ಅರ್ಥ ಮಾಡ್ಕೊಂಡು ದುರ್ಯೋಧನ ಚೇಂಜ್ ಆದ್ರೆ ಚೇಂಜ್ ಆಗಲಿಲ್ಲ. ಯಾತಕ್ಕೆ ಅಜಾಬೇಳ ಸ್ವರೂಪದ ದುಷ್ಟನಲ್ಲ, ಯಾವುದೋ ಕಾರಣ ತಪ್ಪು ಮಾಡಿದ್ದ ಅವರು ಸರಿ ಮಾಡ್ಕೊಂಡ್ಬಿಟ್ಟ. ಅದೇ ರೀತಿ ವೃಷಭಾಸುರ ಅವರ ಸಜ್ಜೀವ ಇದ್ದ ಕೇಳ್ಕೊಂಡ್ಬಿಟ್ಟ, ಶಿಶುಪಾಲ ಒಳ್ಳೆ ಜೀವ ಇದ್ದ ಉದ್ಧಾರವಾದ, ದುರ್ಯೋಧನ ಒಳ್ಳೆ ಜೀವ ಯಾರೂ ಇಲ್ಲ, ಅದರಿಂದ ಏನಾಯ್ತು ಅದು ಹಠ ಸಾಧಿಸ್ತಾ ಇದ್ದಾರೆ. ಆ ಕ್ಷಣಕ್ಕೆ ಮೆಣಸಿನಕಾಯಿ ಭಾರಿ ಖಾರ ಇರುತ್ತೆ, ಸಿಟ್ಟು ಬಂದು ಕುಟ್ಟಿದ್ರೆ ಇನ್ನು ಖಾರ ಹೊರಗಡೆ ಇಲ್ಲಿ ಕಡಿಮೆ ಆಗಲ್ಲ, ಎಷ್ಟು ಕೂತು ಏನೇ ಮಾಡಿದ್ರು ಕೂಡ ಇದು ಎಕ್ಸ್ಪೋಸ್ ಆಗಿ ಕೈ ಇರೋಕೆ ಶುರು ಆಗುತ್ತೆ, ಬರೀ ತಿಂದು ಶುರು ಆಗುತ್ತೆ, ಕೈ ಮುಟ್ಟಿ ಕೈಗೆ ಶುರು ಆಗುತ್ತೆ, ಇನ್ನೊಬ್ಬರು ಬಿಟ್ಟು ಅವನು ಕಂಡು ಇರುತ್ತೆ, ಅದನ್ನು ಹಾಗೆ ದುಶೂಟ್ ಮಾಡ್ತಾ ಹೋಗುತ್ತದೆ. ಸ್ವರೂಪದಲ್ಲಿ ಇರತಕ್ಕಂಥ ತಪ್ಪನ್ನ ಬದಲಾಯಿಸಕ್ಕಾಗೋದಿಲ್ಲ ಅಂತ ತೋರಿಸಬೇಕಾಗಿದೆ. ದುರ್ಯೋಧನ ಉಚಾಪಟ್ಟು ಬೈತಿದ್ದಾನೆ. ಆಗ ಕೃಷ್ಣ ಹೇಳ್ತಾನೆ, ದುರ್ಯೋಧನ ಯೋಚನೆ ಮಾಡಬೇಡ, ನೀನು ಎಂಥ ಪಾಪ ಇದೆ ಜಗತ್ತು ಕಾಣ್ತಾ ಇದೆ ಹುಷಾರಾಗಿರು ಅಂತ ಹೇಳ್ತಾನೆ. ನೀನು ತಿಳ್ಕೊಂಡಿದ್ದಿ ಭೀಷ್ಮಾದಿಗಳನ್ನ ಕೊಂದರು ಪಾಂಡವರು, ಆ ಪಾಪ ಅವರಿಗೆ ಬಂತು ಅಂತ ಹೇಳಿ, ಇಲ್ಲ ಪಾಂಡವರಿಗೆ ಪಾಪನೇ ಬಂದಿಲ್ಲ, ಭೀಷ್ಮಾದಿಗಳನ್ನ ಕೊಂದಿದ್ದು ಪಾಂಡವರು, ಆದರೆ ಕೊಲಿಸಿದ್ದು ನೀನು, ನಿನ್ ಜೊತೆ ತರತ್ತ ಕರ್ಮದಲ್ಲಿ ತಾಳೆ ಸತ್ತಿದ್ದ ಅವರೆಲ್ಲ ಕೂಡ, ಅದಕ್ಕೆ ಪಾಂಡವರು ಕೊಂದಿದ್ದಾನೆ, ಅದು ಭೀಷ್ಮಾದಿ ಹತ್ಯಾದಿ ತಯದ ಪಾಪಂ ಅಂತ ಹೇಳ್ತಾನೆ. ನಿನಗೆ ಪಾಪಕ್ಕೆ ಕಾರಣ, ಕೊಂದಿದ್ದವರು ಕೊಲಿಸಿದ್ದು ನೀನಾದ್ರಿಂದ ಪಾಪ ನೀನೇ ಪಾಪಾಧಿಕಸ್ತಂ, ಎಲ್ಲರ ಪಾಪಿಗಳು ಪಾಪಿಗಳೇ, ಪಾಂಡವರು ಪಾಪಿಗಳಲ್ಲ, ನಿನ್ನ ಕಡೆಯವರೆಲ್ಲ ಪಾಪಿಗಳೇ, ಆ ಎಲ್ಲಾ ಪಾಪಿಗಳಿಗೆ ಮೂಲ ಪಾಪಿ ಅಂದ್ರೆ ನೀನೇನೆ, ಎಲ್ಲ ಯುದ್ಧದಲ್ಲಿ ಯಾರ್ಯಾರು ಸತ್ತಿದ್ದಾರೆ ಪ್ರತಿಯೊಬ್ಬರ ಸಾವಿರ ಜವಾಬ್ದಾರಿ ನಿನಗೆ ಬರುತ್ತೆ, ನಿನ್ನಂತ ಪಾಪಿಷ್ಟ ಮತ್ತೊಬ್ಬನಿಲ್ಲ ಅಂತ ಕೃಷ್ಣ ಹೇಳಿದನು. ನೇರ ಸಂಭಾಷಣೆ ಕೃಷ್ಣನಿಗೂ ದುರ್ಯೋಧನಿಗೆ ಆ ಸಮಯದಲ್ಲಿ. ಆಗ ದುರ್ಯೋಧನ ಹೇಳ್ತಾನೆ, ಕೃಷ್ಣ ನಾನು ಹೀಗೆಲ್ಲ ಮಾತಾಡ್ತೀಯಲ್ಲ, ನಾನು ನನ್ನ ಪುಣ್ಯ ಎಷ್ಟು ಗೊತ್ತಾ ಅಂತ ಹೇಳ್ತಾನೆ ದುರ್ಯೋಧನ. ಲೆಕ್ಕ ಹಾಕಿನ ಅವನು ಎಷ್ಟು ಪುಣ್ಯವಂತ ಗೊತ್ತಾ, ನನ್ನಂತ ಪುಣ್ಯವಂತನೇ ಇಲ್ಲ, ಇನ್ನೂ ಲೆಕ್ಕ ಹಾಕಿ ಲೆಕ್ಕ ನೋಡಿಬಿಟ್ರೆ ಖುಷಿಯಾಗಬೇಕು ಓದ್ದವ್ರಿ. ದುರ್ಯೋಧನ ತನ್ನ ಶ್ರೇಮ ನನ್ನಂತ ಪುಣ್ಯವಂತನೇ ಇಲ್ಲ, ಏನೇ ಪುಣ್ಯವಂತ ಅಂತ ಕೇಳಿದರೆ, ನಾನು ರಾಜ್ಯ ಆಳಿದೆ, ಕಳೆದ ರಾಜ್ಯ ತಗೊಂಡು ಏನ್ ಮಾಡಬೇಕು, ಅದಕ್ಕೆ ರಾಜ್ಯ ಆಳಿದೆ, ಭೋಗ ಉತ್ಸಾಹ ಎಷ್ಟು ಭೋಗಗಳು ಎಂಜಾಯ್ ಮಾಡಿಬಿಟ್ಟೆ ನಾನೀಗ, ಎಷ್ಟೆಷ್ಟು ಖುಷಿ ಪಟ್ಟಿದ್ದೇನೆ, ಎಷ್ಟೆಷ್ಟು ಯಜ್ಞ ಮಾಡಿದ್ದೇನೆ, ಏನೇನೋ ಮಾಡಿಬಿಟ್ಟಿದ್ದೇನೆ, ನನಗೇನು ಕಡಿಮೆ ಆಯಿತು, ಎಲ್ಲ ಮಾಡಿದ್ದೆ ನಾನೀಗ. ಜೊತೆಗೆ ಯುದ್ಧದಲ್ಲಿ ಸತ್ಯ ಗೊತ್ತಾರ, ನೀಗ ಯುದ್ಧದಲ್ಲಿ ಸತ್ತಿದ್ದೇನೆ, ಕ್ಷತ್ರಿಯ ಯುದ್ಧದಲ್ಲಿ ಸಾವುದು ಮಹಾ ಪುಣ್ಯಕರವಾದ ಕೆಲಸ, ಆದ್ದರಿಂದ ಸಂತೋತ್ತಮ ನಾಮ ಮದನ್ಯಹ ಕಹ, ನನಗಿಂತ ಸುಖ ಅಂತ ಕಂಡವನು ಜಗತ್ತಲ್ಲಿ ಯಾವನೂ ಇಲ್ಲ, ನಾನು ಪರಮ ಸುಖಿ. ಇವನು ಸುಖಿ ಕಾಲು ಬುರಿದೋಗಿದೆ ಒದ್ದಾಡ್ತಿದ್ದಾನೆ, ಪರಮ ಸುಖಿ ಅಂತೆ. ಇದು ಕೇಳಿದ್ರೆ ಸುಖದ ಕಾನ್ಸೆಪ್ಟ್ ಚೇಂಜ್ ಮಾಡ್ಕೋಬೇಕಷ್ಟೆ, ಕುಡಿದು ಬಿದ್ದಿರ್ತಾರಲ್ಲ ಚರಣಿ ಪಕ್ಕದಲ್ಲಿ, ಎ ಸುಖವಾಗಿದ್ದಾರೆ ತಿಳ್ಕೊಂಡಾಗ ಹಾಕಿ ನೋಡಿದ್ರೆ ಗೊತ್ತಾ ಅವ್ರು ಸಾಗುತ್ತೇನು ಅಂತ ಹೇಳಿಬಿಟ್ಟು. ದುರ್ಯೋಧನ ಕ್ಲೇಮ್ ಇಷ್ಟೇ, ಕುಡಿದವನು ತಾನು ಭಾರಿ ಸುಖವನ್ನು ಸುಖ ಶಾಲಿ ಅಂತ ತಿಳ್ಕೊಂಡ್ರೆ ಆಗ ಆರಿ ತಿಳ್ಕೊತಾ ಇದ್ದಾರೆ, ನನ್ನಂತ ಸುಖಿ ಯಾರಿದ್ದಾರೆ ಕೃಷ್ಣ, ನೋಡು ಹೇಗಿದ್ದೇನೆ, ಹೇಗೆ ರಾಜ್ಯ ಆಡಿದ್ದೇನೆ, ರಾಜ ಮಹಾರಾಜರ ಖಾಲಿ ಬಿದ್ದಿದ್ದಾರೆ ಗೊತ್ತಾ, ಎಲ್ಲ ಎಂತ ಕೊಟ್ಟು ಬೀಸ್ಕೊಂಡ್ರು, ಯಾರು ಭಕ್ತಿಯಿಂದ ಬಿದ್ದವರಲ್ಲ, ಎಲ್ಲ ಪೇಡವರೆಲ್ಲ ಕೊಡೋರು, ಎಷ್ಟು ಹಾರ ಬಿದ್ದರು ಎಲ್ಲ ಟೋಟಲ್ ಇವರೆ ಕೊಟ್ಟವೆ, ಎಣಿಸೆನ್ಸ್ ಕೊಟ್ಟಿದ್ರೆ ಎಣಿಸೆನ್ಸ್ ಹಾಕೊಂಡಿದ್ದಾನೆ ಹೊರತು ಯಾರು ಭಕ್ತಿಯಿಂದ ಹಾಕಿದ್ದಲ್ಲ. ದುರ್ಯೋಧನ ವಿಚಿತ್ರವಾದ ಮಾತುಗಳವೆಲ್ಲ ಕೂಡ, ನನ್ನ ಸಮಾನ ಯಾರೂ ಇಲ್ಲ ಅಂತ ಹೇಳಿದ್ರಂತೆ. ಆಗ ಒಂದು ವಿಚಿತ್ರವಾದ ಪ್ರಸಂಗ ನಡೆಯಿತು, ಪರಮಾಶ್ಚರ್ಯದ ಪ್ರಸಂಗ ನಡೆಯಿತು. ಅವರಲ್ಲಿ ಪುಷ್ಪ ವಿಷಯ ಆಗಿರ್ತಿತ್ತು ಅಷ್ಟು, ದುರ್ಯೋಧನದ ಮೇಲೆ ದಬಗದಬಗ ಹುರುಗಿಬಿಟ್ರು, ನೋಡೋರು ತಲೆ ಕೆಟ್ಟವರು ಇರುತ್ತೆ ಆ ಕಥೆಗೆ ಬಂದ ಮಾತು ಕೇಳಿದ್ರೆ ತಲೆ ಕೆಟ್ಟಿರುತ್ತೆ, ನೋಡ್ಬಿಟ್ರೆ ಅವ್ರ ಮೇಲೆ ಪುಷ್ಪವೃಷ್ಟಿ. ಆಶ್ಚರ್ಯ ಎಲ್ಲರಿಗೂ ಕೂಡ, ದುರ್ಯೋಧನ ತಲೆಗಿನ ಪುಷ್ಪವೃಷ್ಟಿ ಕೃಷ್ಣನ ತಲೆ ಮೇಲಲ್ಲ, ದುರ್ಯೋಧನ ತಲೆ ಮೇಲೆ. ನೋಡು ಏನಿಸುತ್ತೆ, ದುರ್ಯೋಧನ ಹೇಳಿ ಸರಿ ಅಂತ ಅನಿಸುತ್ತಾ ಇಲ್ಲೋ, ಸರಿ ಅಂತ ಅನಿಸುತ್ತೆ, ಹಾಗೆ ಅನಿಸಲಿ ಅಂತಲೇ ದುರ್ಯೋಧನ ಮಾಡಿದರು ಅಂತ ಹೇಳಿದ್ರು. ದುರ್ಯೋಧನಿಗೆ ಅವರಿಗೂ ಸರಿ ಅನಿಸ್ಲೇ ಅಲ್ಲ, ದುರ್ಯೋಧನ ಕಡೆಯವರಿಗೂ ದುರ್ಯೋಧನ ಮಾಡಿದ್ರು ಸರಿ ಅಂತ ಅನಿಸ್ಬೇಕು, ಅದರಿಂದ ಅವರೆಲ್ಲರಿಗೂ ಪಾಪ ವೃದ್ಧಿಯಾಗಬೇಕು. ಸ್ವತಃ ದುರ್ಯೋಧನಿಗೂ ಕೂಡ ಅಬ್ಬ ನಾನು ಬಾಯಿ ಸರಿಯಾಗಿದ್ದೇನೆ ಅಂತ ಸಾಯ್ಬೇಕು, ಅವ್ರು ಆಗ 100% ಪಾಪಿ ಆಗ್ತಾನೆ. ಯಾವಾಗಲೂ ಕೂಡ ಹಂಡಕ್ಕೆ ಒಬ್ಬ ಕಥೆ ಹೇಳ್ತಾರೆ. ಕಲಿಯುಗದೊಳಗೆ ಅವರು ಇದ್ದಾನಂತೆ, ಸುಮಾರು ಸಾಯಂಕಾಲ 5-6 ಗಂಟೆ ಆಗಿದೆ, ಅವರು ಸಂಧಾನೆ ಮಾಡಬೇಕು, ಮಲ್ಕೊಂಡ್ಬಿಟ್ಟಿದ್ದಾನೆ. ಯಾರೋ ಬಂದು ಎಬ್ಬಿಸಿದ್ರಂತೆ ಸಂಧಾನೆ ಮಾಡಲಿಕ್ಕೆ ಅಂತ ಎಬ್ಬಿಸಿದ್ರಂತೆ. ಆಗ ಕಲಿಯುಗ ಕಳಿಸಿದ್ರಂತೆ, ಎಬ್ಬಿಸಿಬಿಡೋರು ನನ್ನ ಅಂತ ಹೇಳಿದ್ರು. ಎಬ್ಬಿಸಿದ್ರಂತೆ, ಎಬ್ಬಿಸಿ ಸಂಧಾನೆ ಮಾಡಿದ್ದಾನೆ. ಯಾರೋ ಬಂದು ಹೇಳಿದ್ರಂತೆ, ಅಲ್ಲಯ್ಯ ಕಲಿ, ಸಂಧಾನೆ ಬಿಡಿಸೋ ಪುಣ್ಯಾತ್ಮ ನೀನು, ಪರಮ ಪಾಪಿಷ್ಟ, ಅವ್ ಹೇಗೂ ಮಲಗಿದ್ದ, ಯಾಕೆ ಎದುರಿಸ್ತಿ ಅಂತ ಕೇಳಿ ಹೇಳಿದನಂತೆ. ಹಾಗಲ್ಲಯ್ಯ, ಅವನು ಭಾರಿ ಒಳ್ಳೆ ಜೀವ ಇವನು, ಈ ಮಲಗಿದ್ರೆ ಆಮೇಲೆ ಹೇಳ್ತಾನೆ, ಆಮೇಲೆ ಕೊರಗ್ತಾರೆ, ಸಂಧಾನೆ ಬಿಟ್ಟು ಬಿಟ್ಟೆ ಅಂತ ಕೊರಗ್ತಾನೆ. ಇದು ಬಿಟ್ಟು ಪಾಪ ಹೋಗಿಬಿಡುತ್ತೆ, ಆಮೇಲೆ ಕೊರಗೋದ್ರಿಂದ ಅದು ಪುಣ್ಯ ಜಾಸ್ತಿ ಆಗಿಬಿಡುತ್ತೆ. ಅದು ಸಂಧಾನೆ ಮಾಡೋದು ಅಷ್ಟೇ ಇರುತ್ತೆ ನೀ ಮಧ್ಯೆ, ಅದಕ್ಕೆ ಈ ಪುಣ್ಯ ಕಡಿಮೆ, ಆ ಪುಣ್ಯ ಜಾಸ್ತಿ ಆಗುತ್ತೆ ಅಂತ ಎಬ್ಬಿಸಿಬಿಟ್ಟು ಮಾಡಿಸಿದೆ ಅಂತ ಹೇಳಿದ್ರು. ಎಂತ ಲಾಜಿಕ್ ಇದೆ ದುರ್ಯೋಧನೊಳಗೆ, ಒಳ್ಳೆ ಲಾಜಿಕ್ ಅದು. ಅಂದ್ರೆ ಪಾಪ ಮಾಡಿದ್ರೆ ಪಶ್ಚಾತ್ತಾಪ ಕೊಟ್ಟರೆ ಪಾಪ ಹೋಗಿಬಿಡುತ್ತೆ, ಆದ್ದರಿಂದ ಪಶ್ಚಾತ್ತಾಪ ಪಡದಂತೆ ಮಾಡ್ತಾರಂತೆ ಕಲಿಯುಗ ಆಶ್ಚರ್ಯ. ಅದು ದುರ್ಯೋಧನ ಪಶ್ಚಾತ್ತಾಪ ಪಡಬಾರದು, ತಾವು ಮಾಡಿದ್ದೆ ಸರಿ ಅಂತ ತಿಳ್ಕೊಂಡು ಸಾಯ್ದು. ಅದಕ್ಕೋಸ್ಕರವಾಗಿ ತಲೆಗಳು ಹೂ ಸುರಿಸಿಬಿಟ್ಟಿರುತ್ತೆ ದೇವತೆಗಳು, ಈ ಗರ್ಭಾಜನ ಜೊತೆ ಏನಾಗ್ಬೇಕು ಲೆಕ್ಕ ಹಾಕಿರೋ ಅಂತ ಮೊದಲೇ ಸಂಶಯ ಪಡ್ತಿದ್ದಾನೆ. ಕೃಷ್ಣಗಳು ಸಂಶಯ ಬರ ಹೇಳಿಬಿಟ್ಟಿದ್ದಾನೆ. ದುರ್ಯೋಧನ ಕೃಷ್ಣನ ಬೇಡ, ತಲೆಗೆ ಪುಷ್ಪವೃಷ್ಟಿ ಆಯ್ತು, ಇನ್ನು ಕನ್ಫರ್ಮ್ ಆಗೋಕೆ ಬೇಡ ಪಾಪ. ಅತಿ ಸಂಶಯನ ಚಕ್ರೇ ಧರ್ಮರಾಜನ್ ಜಗತ್ಪತಿ, ಸಂಶಯ ಜಾಸ್ತಿ ಮಾಡ್ತಾ ಹೋಗ್ತಾನೆ ಕೃಷ್ಣ. ಇದೆಲ್ಲ ಬಹಳ ಅರ್ಥವತ್ತಾದ ಮಾತುಗಳು. ದುರ್ಯೋಧನ ಆಡಬಾರದ ಮಾತನ್ನು ನಾನುಗ, ತಲೆಗೆ ಪುಷ್ಪವೃಷ್ಟಿ ಸಿಕ್ತು. ಇವತ್ತು ಸಭೆ ಸಮಾರಂಭದಲ್ಲಿ ಹೂವಿನಾರ ಬೀಳಬೇಕಾದ್ರೆ ಆಡಬಾರದು ಮಾತಾಡಿದ್ರೆ ಬೀಳೋದು. ಕಲಿಯುವವರು ಕಲಿಯುಗ ಇದೆ, ಕಲಿಯುಗದೊಳಗೆ ಹೂ ಹಾಕಬೇಕು ಅಂತಿದ್ರೆ ಅಂತ ಹೂವೇ ಹಾಕಬೇಕು, ಬೇರೆ ಹೂಗಳಲ್ಲ. ಕೆಟ್ಟ ಮಾತಾಡಿದ್ರೆ ಆಗ ಸನ್ಮಾನ, ಒಳ್ಳೆ ಮಾತಿಗೆ ಆಗೋದಿಲ್ಲ, ಅವರು ಬಹಳ ದುರಂತ ಆದವರು. ಕೆಟ್ಟ ಮಾತು ಭಾರಿ ಪುರಸ್ಕಾರಗಳು, ದುರ್ಯೋಧನಿಗಾಗಿದ್ದ ದೊಡ್ಡ ದೃಷ್ಟಾಂತ ಆದವಂತು. ಆ ಕ್ಷಣಕ್ಕೆ ಕೃಷ್ಣ ಮಾತಾಡ್ತಾರೆ, ದುರ್ಯೋಧನ ಪುಷ್ಪವೃಷ್ಟಿ ಆಯ್ತು ಅಂತ ಹೇಳ್ಕೊಂಡು ಖುಷಿ ಪಡ್ಲಕ್ಕೆ ಹೋಗಬೇಡ. ಇಂಥ 1,000 ಪುಷ್ಪವೃಷ್ಟಿ ಆದರೂ ಕೂಡ ನೀನು ಪರಮ ಪಾಪಿ ಎನ್ನುವುದು ಬದಲಾಗೋದಿಲ್ಲ ಅಂತ ಕೃಷ್ಣ ಹೇಳಿದನು. ಎಷ್ಟು ಒಳ್ಳೆ ಮಾತಿದ್ರು ಅಂತ, ಎಷ್ಟು ಪುಷ್ಪವೃಷ್ಟಿ ಆದರೂ ಕೂಡ ನೀನು ಒಳ್ಳೆಯವರು ಅಂತ ಪ್ರೂವ್ ಆಗೋದಿಲ್ಲ. ಯಾವಾಗಲೂ ಒಳ್ಳೆತನ ಕೆಟ್ಟತನ ಪ್ರೂವ್ ಆಗಬೇಕಾದ್ರೆ ಈ ಪುಷ್ಪವೃಷ್ಟಿ ಎಷ್ಟು ವೃಷ್ಟಿ ಆದ ಅವಲಂಬಿಸಕ್ಕೆ ಹೋಗಬಾರದು. ಮಾಡಿದ ಕಾರ್ಯ ಧರ್ಮ ಕಾರ್ಯವಾದರೆ ಪುಷ್ಪವೃಷ್ಟಿ ಆದರೆ ಹೋದರೂ ಕೂಡ ಅದು ಪುಣ್ಯ ಇದ್ದೇ ಇದೆ, ಅಧರ್ಮ ಕಾರ್ಯವಾದರೆ ಪುಷ್ಪವೃಷ್ಟಿ ಆದರೂ ಪ್ರಯೋಜನ ಇಲ್ಲ. ಎಷ್ಟು ಒಳ್ಳೆ ತತ್ವ ಗೊತ್ತಾ ಇರುವಂದು. ಯಾರೋ ಮೋಸ ಮಾಡಿಬಿಟ್ಟಿರ್ತಾರೆ, ದೇವ್ರನ್ನ ಹೂ ಕೇಳೋರು, ಬಲಗಡೆಯಿಂದ ಕೊಟ್ಟರೆ ತಪ್ಪಲ್ಲ ಅಂತ ಅರ್ಥ, ಎಡಗಡೆಯಿಂದ ಕೊಟ್ಟರೆ ತಪ್ಪು ಅಂತ ಅರ್ಥ. ಎಡಗಡೆ ಬಿತ್ತು ಅಬ್ಬನ ಮಾಡಿ ತಪ್ಪಲ್ಲ, ವಿಕಾಸ ಉಪವಾಸ ಬಿಟ್ಟು ಬಿಟ್ಟ ಹೂ ಕೇಳಿದ, ದೇವರ ತೋರು ಬಿದ್ದು ಸರಿಯೋ ತಪ್ಪು ಅಂತ ಹೇಳಿ, ಬಲಗಡೆಯಿಂದ ಬಿದ್ದರೆ ಸರಿ, ಎಡಗಡೆ ತಪ್ಪು, ಎಲ್ಲಿಂದ ಬಿತ್ತು, ಓ ಪರವಾಗಿಲ್ಲ. ಹೇಳಿ ಹೇಳ್ತಾರೆ, ಮೂರ್ಖ ಇದ್ದೀನಿ ನೀನೀಗ, ಇದು ದೇವರು ಕೇಳೋ ಪ್ರಶ್ನೆನೇ ಅಲ್ಲ, ಶಾಸ್ತ್ರ ಪ್ರೂವ್ ಮಾಡಿ ಆಗಿಬಿಟ್ಟಿದೆ. ಆಗ್ಲೇ ನಾನು ಮಹಾಪಾಪ ಅಂತ ಹೇಳಿದ ಮೇಲೆ ಮತ್ತೆ ನೀವು ಹೂ ಕೇಳೋದು ಕಲಿ ಕೇಳೋದು ಮಾಡಕ್ ಹೋಗಬಾರದು, ಅದು ತಪ್ಪು ತಪ್ಪೇನೆ. ಆ ರೀತಿ ಕೇಳೋದಕ್ಕೆ ಹೋಗದೆ ಮೊದಲು ಅಪರಾಧ ಆಗೋದು, ಕೇಳೋದಕ್ಕೆ ಡೌಟ್ ಬಂದ ಕೇಳಬೇಕು, ಡೌಟ್ ಎಲ್ಲಿದೆ ಬಗ್ಗೆ ಈಗ ವಿಕಾಸ ಮಾಡಬೇಕು, ಡೌಟ್ ಇಲ್ಲವೇ ಇಲ್ಲ, ಮಾಡಲೇಬೇಕು ಅಂತ ಸಿದ್ಧಾಂತ. ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರು, ರುದ್ರದೇವರು ಪಾರ್ವತಿ ದೇವಿ ಹೇಳಿದ ಸಂದೇಶ ಇರುವಂತ, ರಟಂತೀಹ ಪುರಾಣಾನಿ ಭೂಯೋ ಭೂಯೋ ವರಾಣನೆ, ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ಇದು ತತ್ವ ನಿಶ್ಚಯವಾದ ಕಾಲಕ್ಕೆ ಈ ಹೂಗಾಗಿ ತೀರ್ಮಾನ ಮಾಡ್ತಾರೆ. ಯಾರಾದ್ರೂ ಕೂಡ ಪಾಸಾಕೊಳ್ಳಕ್ಕೆ ವಿಕಾಸ ಮಾಡೋದು ಪಾಸಾಕೊಳ್ಳಕ್ ಬರುತ್ತಾ, ಸಾಧ್ಯ ಇಲ್ಲ. ಅದೆಲ್ಲ ಕೂಡ ತಪ್ಪು ತಪ್ಪೇ ಸರಿ ಸರಿನೇ. ನೀನು ಮಹಾಪಾಪಿಷ್ಟ, ನೀನು ಭಗವಂತ ಹೇಳಿದ್ದಾನೆ, ನಿನ್ನಂಥ ಪಾಪಿಗೆ ಸದ್ಗತಿಯಾಗೋದಾದ್ರೆ ದುರ್ಗತಿ ಯಾರಿಗಾಗಬೇಕು ಅಂತ ಭಗವಂತ ಕೇಳ್ತಾನೆ. ನಿನ್ನಂಥ ಪಾಪಿಗೂ ಸದ್ಗತಿ ಆಗೋದಾದ್ರೆ ದುರ್ಗತಿ ಯಾರಿಗಾಗಬೇಕು? ಹಾಗಿದ್ರೆ ನಿನಗಿಂತ ಕಂತ ಉಳಿದ ಒಳ್ಳೆಯವರಾಗಿಬಿಡ್ತಾರೆ, ಹಾಗಿದ್ರೆ ಸಾಧ್ಯ ಇಲ್ಲ. ನೀನು ಸದ್ಗತಿ ಆಗತ್ತೆ ಎಂಬುದು ಎಂಥ ಕೆಟ್ಟ ಮಾತು ಅಂತ ಕೇಳಿದರೆ, ಧ್ವಾಂತಂ ಸಾತ್ ಸೂರ್ಯವತ್ ಪ್ರಕಾಶಕಂ ಅಂತ ಹೇಳ್ತಾನೆ. ಇವತ್ತು ಕತ್ತಲೆ ಸೂರ್ಯ ಹೊರ ಹೊಳಿತಾ ಇದೆ ಅಂತ ಯಾರಾದ್ರು ಹೇಳಿದರೆ ಆ ಮಾತನ್ನು ನಂಬುವುದು ಅಂತ ಆದರೆ ನೀನು ಪುಣ್ಯವಂತ ಅಂತ ನಂಬುವುದು ಅಷ್ಟೇ. ಕತ್ತಲೆ ಹೇಗಿದೆ ಅಂದರೆ ತಳಕಾಲ ಹೊಳಿತಾ ಇದೆ ಸೂರ್ಯ ಹೊರದಾಗಿ ಅಂತ ಕೇಳಿದರೆ ಎಂಥ ಮೂರ್ಖರೂ ಆಡಿಗೆ ಮಾತಾಡಕ್ಕೆ ಬರೋದಿಲ್ಲ. ಕತ್ತಲೆ ಬೆಳಗಿರುತ್ತ ಫಸ್ಟು, ಸೂರ್ಯ ಅಂತ ಹೊಳಿಯುತ್ತ, ಕತ್ತಲೆ ಅಂದರೆ ಕತ್ತಲೆನೇ. ತಪ್ಪು ಅಜ್ಞಾನ ಅಂದ್ರೆ ಅಜ್ಞಾನವೇ, ಮಿಥ್ಯಾಜ್ಞಾನ ಮಿಥ್ಯಾಜ್ಞಾನವೇ, ನಿನಗೆ ಸಿಗೋ ದುರ್ಗತಿಯ ಹೊರತು ಏನು ಮಾಡಿದ್ರೂ ಸಿಗೋದಿಲ್ಲ ನಿನಗೆ ಅಂತ ಕೃಷ್ಣ ನೇರ ಹೇಳ್ತಾ ನಮಗೆ ತೋರಿಸ್ತಾನೆ. ಧರ್ಮ ಕಾರ್ಯವನ್ನು ಮಾಡಿ, ಶಾಸ್ತ್ರೋಕ್ತವಾಗಿ ಮಾಡಿ, 1,000 ತಪ್ಪು ಅಂತ ಹೇಳಿ ತಡೆಕೆಶಗಳಿಗೆ ಹೋಗಬೇಡಿ, ಅದು ಸರಿನೇ. ತಪ್ಪು ಪಾಪ ಕಾರ್ಯವನ್ನು ಮಾಡಿ, 1,000 ಸರಿ ಅಂತ ಹೇಳಿ, ಅದು ಪಾಪ ಕಾರ್ಯನೇ. ಅವ್ರು ಸರಿ ಅಂತ ಹೇಳಿದ ಮಾತ್ರಕ್ಕೆ ಬದಲಾಗೋದಿಲ್ಲ, ತಪ್ಪು ಅಂತ ಹೇಳಿದ್ರೆ ಚೇಂಜ್ ಆಗೋದಿಲ್ಲ. ಶಾಸ್ತ್ರ ಪ್ರಕಾರ ನಡೀಬೇಕು ಹೊರತು ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಕಾರ್ಯ ವ್ಯವಸ್ಥಿತ, ಪ್ರಮಾಣಕ್ಕೆ ಅನುಸರಣವಾಗಿ ನಡೀಬೇಕು ಹೊರತು ಬೇರೆ ಅಲ್ಲ. ಇವತ್ತು ರಿಸಲ್ಟ್ ಬರಬೇಕಲ್ಲ, ಎಲ್ಲ ಹುಡುಗರು ಕೂರಿಸಲು ಪಾಸ್ ಆಗ್ತಾ ಕೂತ್ಬಿಡುದು, ಎಲ್ಲ ಜ್ಞಾನಪ್ಪ ಪಾಸ್ ಆಗ್ತಾರೆ. ಇದಕ್ಕೆ ಬಾಡಿ ಓದ್ಬೇಕಾಯ್ತು ಈ ಮಧ್ಯೆ. ಯಾರು ಓದ್ತಾರಾ? ಸಾಧ್ಯನೇ ಇಲ್ಲ. ಓದಬೇಕು, ಕಷ್ಟಪಟ್ಟು ಬರೀಬೇಕು. ಅದಂತರ ಬರೆದಿದ್ದು ವ್ಯಾಲ್ಯೂ ಮಾಡಬೇಕೇ ಹೊರತು ಈ ಕಾಸಾಕಿ ದೇವ್ರಿಗೆ ಹೂ ಹಾಕಿ ಕೇಳೋ ವಿಚಾರಗಳೆಲ್ಲ ಅವೆಲ್ಲ ಕೊಡೋದು. ದೇವ್ರ ಮೂಢನಂಬಿಕೆ ಖಂಡನೆ ಮಾಡ್ತದೆ, ಅರ್ಥ ಮಾಡ್ಕೋಬೇಕು ನಾವು. ನೂರಕ್ಕೆ 90 ಪಾಲುಗಳೇ ಮೂಢನಂಬಿಕೆ ಅನುಸರಿಸ್ತಾರೆ. ಭಗವದ್ ಮಹಾಭಾರತಾದಿಗಳ ಗ್ರಂಥಗಳು ಮೂಢನಂಬಿಕೆಯನ್ನು ಒಪ್ಪೋದಿಲ್ಲ. ಸತ್ಯ ಸತ್ಯ ಅದು. ಸತ್ಯವನ್ನು ಯಾವುದೇ ಒಂದು ಇದನ್ನು ಸೋಗಿನಿಂದ ಸರಿ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ನಮ್ಮ ಮನಸ್ಸು ಎಷ್ಟು ಧೈರ್ಯ ಬರುತ್ತಾಗ. ನೀನು ತಳತನ ಮಾಡಿದ್ದು ಎಂದ ಮೇಲೆ ನೀನು ಪಾಪ ಶಿಕ್ಷೆ ಅನುಭವಿಸಲೇಬೇಕು. ಯಾವುದೇ ಸನ್ಮಾನವೂ ನನ್ನ ಮೇಲೆ ಕೆತ್ತಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಚಾಲೆಂಜ್ ಮಾಡ್ತಾನೆ, ನಿನ್ನ ಎಂದೂ ಆಗಲಿ ಸಾಧ್ಯ ಇಲ್ಲ ದುರ್ಯೋಧನ, ನೀನು ಹಿಂಸೆ ಪಡಲೇಬೇಕು, ನರಕ ದುಃಖಕ್ಕೆ ಹೋಗಲೇಬೇಕು ಅಂತ ಹೇಳಿದರೆ. ಪುಷ್ಪವೃಷ್ಟಿ ಯಾತಕ್ಕಾಯಿತು ಅಂತ ಹೇಳ್ತಾರೆ ದೇವತೆಗಳು. ಕೃಷ್ಣ ಹೇಳಿ ಮಾಡಿಸಿದಂತೆ ತಲೆ ಮೇಲೆ ಹೂ ಹೋಗ್ಬಿಡ್ರೆ ಅವನ ತಲೆ ಮೇಲೆ ಅಂತ ಹೇಳಿದ್ರು. ಹೆಂಗ್ ಗಟ್ಟಿಯಾಗಲಿ ಅಂತೇಳಿ ಕೃಷ್ಣನ ಅಪ್ಪಣೆಯಿಂದ ಆದ ಪುಷ್ಪವೃಷ್ಟಿನೇ ಹೊರತು ದೇವತೆಗಳೇ ಮಾಡಿದ್ದು. ಮತ್ತೆ ಕೃಷ್ಣನೇ ಮಾಡಿಸಿದ್ದು ಉದ್ದೇಶ ಅವರ ಬುದ್ಧಿ ಇನ್ನೂ ಕೆಡಬೇಕು ಅಂತ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಕಲಿಯುಗದ ವಾತಾವರಣವನ್ನು ಭಗವಂತ ನಮಗೆ ತಿಳಿಸಿಕೊಡ್ತಾ ಇರ್ತಾನೆ. ಆ ರೀತಿಯಲ್ಲಿ ಕೃಷ್ಣವೃಷ್ಟಿ ನಡೀತಂತೆ. ಆಗ ಮತ್ತೊಂದು ಕಡೆ ಹೇಳ್ತಾರೆ, ಸಂಸೆ ಧರ್ಮರಾಜ ಗೋಳಾರ್ಧ ಕೂತುಬಿಟ್ಟನಂತೆ. ಅಯ್ಯೋ, ಕೃಷ್ಣವೃಷ್ಟಿ ಬೇರೆ ಆಯ್ತು, ದುರ್ಯೋಧನ ಸರಿ ಅಂತಾಯ್ತು, ಅವೆಲ್ಲ ತಪ್ಪಾಯ್ತು ಅಂತ ಕೂತಾಗ ಧರ್ಮರಾಜ ಅದು ಎಷ್ಟೇ ಕೇಳಿಲ್ಲವಂತೆ. ಆ ಕೃಷ್ಣ ಹೇಳಿದಂತೆ, ಹೋಗು, ಹೂ ಬಿದ್ದಿದೆಯಲ್ಲ, ಸ್ವಲ್ಪ ವಾಸನೆ ನೋಡು ಅಂತ ಹೇಳಿದಂತೆ. ನೋಡಿದ ದುರ್ವಾಸನೆ ಹೂಗಳವೆಲ್ಲ ಕೂಡ. ಅದಕ್ಕೆ ಹೇಳ್ತಾರೆ, ಹೂ ಗುರುಗಳು ಅಂತೇಳಿ ಮೋಸ ಹೂಗಳಕ್ಕೆ ಹೋಗಬೇಡಿ. ನಿಷಿದ್ಧ ಹೂವುಗಳು ಆದ್ರೆ ಅವು ತಲೆಕಾಯಿ ವ್ಯವಸ್ಥೆ ಹಾಗೆ ಹಾಗೆ ಉಪಯೋಗ ಭಾಷಣ ಮಾಡ್ತಾರೆ, ಚುನಾವಣೆ ಭಾಷಣ ಸಮಾಜ ಭಗವದ್ದು ಬಿಟ್ರೆ ಏನು ಮಾಡ್ತಾರೆ, ಸನ್ಮಾನ ಮಾಡ್ತಾರೆ, ಜಾರ ತಿರುಗಳು ಸಾಧ್ಯ ಇಲ್ಲ. ಆಯ್ತು ಹೇಳ್ತಾರೆ, ಕೆಟ್ಟು ನಿರ್ಗಂಧ ಕುಸುಮಗಳು, ದುರ್ಗಂಧ ನಿರ್ಗಂಧ ಇದ್ರೆ ದೇವ್ರ ಪೂಜೆ ಬರೋದಿಲ್ಲ. ಟೀಕಾರಾಯರು ಬರೀತಾರೆ, ಸುಗಂಧ ಪುಷ್ಪಗಳನ್ನ ದೇವ್ರ ಮೇಲೆ ಹಾಕಬೇಕೆ ಹೊರತು ಗಂಧರಹಿತವನ್ನ ಕಾಕಡ ಏಕಡಲ್ಲಿ ದೇವ್ರಿಗೆ ಹಾಕಬಾರದು. ಸುವಾಸನೆ ಇರೋದಿಲ್ಲ, ಅದು ನಿರ್ಗಂಧ ಕುಸುಮವನ್ನು ಹಾಕಬಾರದು ಅಂತ ಹೇಳ್ತಾರೆ. ಅದಕ್ಕೆ ರಾಯರು ಪರಿಮಳ ಅಂತ ಹೆಸರಿಟ್ಟಿದ್ದಾರೆ. ಒಳ್ಳೆ ಪರಿಮಳದ ಹೂವನ್ನು ದೇವ್ರ ಮೇಲೆ ಹಾಕಬೇಕೆ ಹೊರತು ಕೆಟ್ಟ ಪರಿಮಳ ಹೂವನ್ನು ಹಾಕಬಾರದು. ಪರಿಮಳ ಇಲ್ಲದ ಹೂವನ್ನು ಹಾಕಬಾರದು ದೇವರಿಗೆ. ಇದು ಬಹಳ ತತ್ವವಾಗಿರೋದು. ದುರ್ಯೋಧನೆಯಲ್ಲಿ ಬಿದ್ದಿರೋದೆಲ್ಲ ಕೆಟ್ಟ ಹೂಗಳು ಒಳ್ಳೆ ಹೂಗಳಲ್ಲ ಅಂತ ಹೇಳಿದ್ರು. ಆಚಾರ್ಯ ಭಾಷ್ಯ ಪ್ರವರ್ತನೆ ಮಾಡ್ತಾ ಕೂತಿದ್ದ ರೈತರ ಭಾಷ್ಯವನ್ನ ಕೊನೆಯ ಪುಷ್ಪವೃಷ್ಟಿ ಆಗ್ತಾ ಇದೆ. ಸುಮಧ್ವದ ಕೊನೆಯ ಶ್ಲೋಕ, ನಮಸ್ತೆ ಪ್ರಾಣೇಶ ಪ್ರಣತ ವಿಹೋ ಯಾವ ನಿಮಗಾಹ, ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ, ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್, ನಮ ಶ್ರೀಮನ್ ಮಧ್ವ ಪ್ರದೇಶ ಸುದೃಶಂ ನೋ ಜಯ ಜಯ. ಪುಷ್ಪವೃಷ್ಟಿ ಅಂತ ಹೇಳಿದನಲ್ಲ, ಅದೇ ಪುಷ್ಪವೃಷ್ಟಿ ಅಂದ್ರೆ ಆಚಾರ್ಯದಿಂದ ಆದ ಪುಷ್ಪವೃಷ್ಟಿ ಅಂದ್ರೆ ಅಂತ ಪುಷ್ಪವೃಷ್ಟಿ ಅದು. ದೇವರುಗಳು ಸುರಿಸ್ತಾ ಇರತಕ್ಕಂಥ ಪುಷ್ಪವೃಷ್ಟಿ ಅದು. ಆಗ ಸ್ವಾರಸ್ಯ ಹೇಳ್ತಾರೆ, ಆ ಎಂಥ ಪುಷ್ಪಗಳಾಯಿತು ಎಂದು ಮಧ್ವೆಯಲ್ಲಿ ಹೇಳ್ತಾ ಇತ್ತು. ಮಿತಿ ನಿಗದಿತವಂತಹ ತತ್ರ ವೃಂದಾರ ಕೇಂದ್ರಾಹ ಪುರುಷರ ಚಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಅಂತ ಹೇಳುತ್ತಾರೆ. ಹರಿರಹಿತ ಗರಿಷ್ಠೇ ಶ್ರೀಮದ್ ಆನಂದ ತೀರ್ಥೆ. ನೋಡಿದ್ರೆ ಎಂಥ ವಾಸ ಅಂತ ಕೇಳಿದರೆ ಭೂಲೋಕದ ಹೂ ಅಲ್ಲ ಅಂತ ಕಷ್ಟ ಗೊತ್ತಾಗ್ತಿತ್ತಲ್ಲ. ಭೂಲೋಕದ ಹೂಗಳಲ್ಲ ಇವು, ಮಂದಾರ ಪಾರಿಜಾತ ದೇವಲೋಕದ ಪುಷ್ಪಗಳು. ಒಂದು ಹೂ ಇದ್ರೆ ಸಾಕಂತೆ, ಎಷ್ಟೋ ವರ್ಷಗಳ ಕಾಲ ವಾಸರು ಕೈ ಮುಟ್ಟಿದ್ರೆ ವಾಸನೆ ಹೋಗೋದಿಲ್ಲ ಅಂತ. ಅಂಥ ಒಂದು ಸುಗಂಧ ಪುಷ್ಪಗಳು ಸುರಿಮಳೆಯಾಗಿದೆ ಆಚಾರ್ಯರ ಮೇಲೆ. ಆಚಾರ್ಯ ಅದೃಶ್ಯರಾದ ಕಾಲದ ಘಟ್ಟ ಸುಮಧು ಕೊನೆಯ ಶ್ಲೋಕ ಸುಗಂಧಂ ಅಂತ ಕರೆದಿದ್ದಾರೆ. ಇಲ್ಲಿ ಬರೀ ದುರ್ಗಂಧ, ಇಲ್ಲ ದುರ್ಗಂಧದ ಪುಷ್ಪಗಳು ಬಿದ್ದವು ನೀನು ಕೃಷ್ಣನ ಬೈದಿದ್ದಕ್ಕೆ, ಸುಗಂಧ ಪುಷ್ಪಗಳು ಬಿದ್ದವು ದೇವರ ಸ್ತೋತ್ರ ಮಾಡಿದ್ದಕ್ಕೋಸ್ಕರ. ನಾರ ಸರ್ವೈಶ್ಚ ವೈದಿಕ ಪದೈ ರತಿ ಲೋಕ ಶಬ್ದೈ ಮೇಘಾಗ್ನಿ ವಾರಿಹಿ ತಲಾದಿ ರವೈಶ್ಚ ಸರ್ವೈ ಏಕೋಹಿ ಹೇಯ ಪರಿಪೂರ್ಣ ಗುಣ ಪ್ರಿಯೇಲಂ ನಾರಾಯಣ ಮಮ ಸದೈವ ಸುತುಷ್ಟಿ ನೇತು ಅಂತ ಹೇಳಿದ್ದಕ್ಕೆ ಅದು ಸುವರ್ಣ ಸುಗಂಧದ ಪುಷ್ಪ. ಇದರೊಳಗಿಂದ ದುರ್ಗಂಧದ ಪುಷ್ಪವಾದ್ದರಿಂದ ಎಷ್ಟು ಕಾಂಟ್ರಾಸ್ಟ್ ಇದೆ. ದುರ್ಯೋಧನ ಕಲಿ ಜೀವಾಧಮ ಅವನ ಮೇಲೆ ಸುಗಂಧದ ಪುಷ್ಪಗಳು, ವಾಯುದೇವರು ಶಿವೋತ್ತಮರು ಅವರ ಮೇಲೆ ಸುಗಂಧದ ಪುಷ್ಪಗಳು. ಆದ್ದರಿಂದ ಪುಷ್ಪ ಅಂತ ಅಷ್ಟೇ ತಿಳ್ಕೊಳ್ಳೋಕೆ ಹೋಗಬೇಡಿ, ಎಂಥ ಪುಷ್ಪಗಳನ್ನು ಯೋಚನೆ ಮಾಡಿ ಅಂತ ಹೇಳುತ್ತಾರೆ. ಇವತ್ತು ಸಭೆ ಸಮಾರಂಭದಲ್ಲಿ ಹೂ ಹಾಕ್ತಿರ್ತಾರಲ್ಲ, ಬಾರಿ ಹುಷಾರಾಗಿರಬೇಕು. ಹಾರ ಹಾಕಿಬಿಡ್ತಾರಲ್ಲ, ನಿಮಗೆ ಗೊತ್ತಿರೋದಿಲ್ಲ, ತುಂಬಾ ಜನ ಎಂಥ ಜನ ಗೆಸ್ಟ್ ಬಂದ್ಬಿಟ್ಟಿರ್ತಾರೆ, ಆಹಾರ ತಂದಿರ್ತಾರೆ, ಪಾಪ 8 ಜನ ಇರ್ತಾರೆ, ಏನ್ ಮಾಡ್ತಾರೆ ಗೊತ್ತೇನು, ಬಂದು ಹಾಕಿರ್ತಾರ, ಹಿಂದಿನಿಂದ ಹೋಗ್ತಾರೆ, ಸ್ವಲ್ಪ ಬೆನ್ ತಪ್ಪಿಸ್ತಾರೆ, ಹಾರ ಕೊಡಿ ಅಂತ ಕೇಳ್ತಾರೆ, ಉಸ್ಕೊಂಡು ಒಂದು ಹಾಕಿಬಿಡ್ತಾರೆ. ಮತ್ತೆ ಇನ್ನೊಬ್ಬರು ಹಾರ ಇನ್ನೊಬ್ಬರು ಅವನಿಗೊಂದು ಹಾಕ್ತಾರೆ. ಮತ್ತೆ ಅಲ್ಲಿ ಹಾರ ಹಾಕಿದ್ರೆ ವಾಸಿ ಯಾರು ಹಾಕಿದ ಹಾರೋ ಹೊಸ ಹಾರ ಕೇಳಬೇಕು ಫಸ್ಟ್ ಅವರು. ಇವತ್ತು ಎಷ್ಟೋ ಜನ ಅಂಗಡಿ ಮಾಡ್ತಾರೆ, ಮತ್ತೆ ಏನೋ ಮಾಡ್ತಾರೆ, ತಿರುಗಿ ಅವ್ರು ಬಿಡೋದಿಲ್ಲ ಅದೇ ಹಾರನ. ಈ ತರ ವ್ಯವಹಾರ ಇದು ಒಂದು ಭಕ್ತಿ ಕೇಳಿಲ್ಲ ಈಗ ವ್ಯವಹಾರ. ಇವರು ಇಂತಹ ಇಂಥ ಹಾರ ಹಾಸೋಳಿಗೆ ಬಿಡದೆ ವಾಸಿ ಅಂತ ಹೇಳ್ತಾರಲ್ಲ. ಹಾಕಿ ಯಾವುದರಲ್ಲಿ ಹರಿಯ ನಿರ್ಮಾಲ್ಯ ಗ್ರಾಹ್ಯನೇ ಹೊರತು ನರದ ನಿರ್ಮಾಲ್ಯ ಗ್ರಾಹ್ಯವಲ್ಲ. ತುಂಬಾ ಜನ ಸಮಾರಂಭಗಳು ಇಂಥ ಆಭಾಸಗಳು ಸಾಮಾನ್ಯವಾಗಿ ಆಗ್ತಾನೆ ಇರ್ತವೆ. ಅದು ಮದ್ದು ಅನ್ಕೊಂಡ್ಬಿಟ್ಟರೆ ಕಡೆ ಇರೋದು ಇನ್ನೊಬ್ಬರು ಇಸ್ಕೊಂಡ್ರೆ ಅದು ತೀರ್ಮಾನ ಬಂದಿರ್ತಾರೆ. ಆಗ್ಲೇ ಆಕಸ್ಮಿಕರ ವೆಲ್ ಪ್ಲಾನ್ಡ್ ಅವೆಲ್ಲ ಕೂಡ. ಆದ್ದರಿಂದ ಅದರಲ್ಲಿ ಅರ್ಥನೇ ಇರೋದಿಲ್ಲ. ದುರ್ಯೋಧನಿಗೆ ಹಾಕಿದಂತ ಹಾರದಂತ ಹಾರ ಹಾಕಿದ್ರೆ ಯಾವ ಉಪಯೋಗವೂ ಬರೋದಿಲ್ಲ. ಆ ಸುಗಂಧ ಪುಷ್ಪವಾಗಬೇಕು. ಅದನ್ನೆಲ್ಲ ತಿಳಿಸಿದಾಗ ಧರ್ಮರಾಜ ಆಗ ಸ್ವಲ್ಪ ಸಮಾಧಾನವಾಗಿತ್ತು. ಧರ್ಮರಾಜನು ಕೃಷ್ಣ ಘೋಷಣೆ ಮಾಡಿದ, ಧ್ವಾಂತಂ ಸೂರ್ಯವತ್ಸಾತ್ ಪ್ರಕಾಶಕಂ, ನಿನ್ನಂಥ ಮಾಯಾಜನಹಾರ ಶುಭಾಗತಿ, ನಿನ್ನಂಥ ಪಾಪಿಗೆ ಎಷ್ಟು ಹೂಮಾಲೆ ಹಾಕಿದ್ರು, ಎಂಥ ಪುಷ್ಪವೃಷ್ಟಿ ಆದರೂ ಕೂಡ ಸದ್ಗತಿಯಾದ ಸಂಭವ ಇಲ್ಲವೇ ಇಲ್ಲ. ಇನ್ನೆಲ್ಲ ಯೋಚನೆ ಮಾಡಿದರೆ ನಾವು ನಮ್ಮ ಜೀವನದಲ್ಲಿ ಯಾವ ಆಧಾರದ ಮೇಲೆ ನಮ್ಮ ಪುಣ್ಯಪಾಪಗಳನ್ನು ಲೆಕ್ಕ ಹಾಕಬೇಕು ಅಂತ ಗೊತ್ತಾಗುತ್ತೆ. ಅಷ್ಟರ ಸನ್ಮಾನವ ಇಷ್ಟರ ಸನ್ಮಾನ ಅದು ಬೇಸಿಕೇನು ಅಲ್ಲ. ಅದು ಎಲ್ಲ ಮೂರ್ಖ ಇರಬೇಕು, ಅದೇ ಮಾಡ್ತಿರೋದ್ರಿಂದ ಯಾರು ಸನ್ಮಾನ ಯಾರೂ ಮಾಡಬೇಕಾಗಿಲ್ಲ. ಆದರೆ ಒಳ್ಳೆ ರೀತಿಯಲ್ಲಿ ಬಂದರೆ ದೇವತೆಗಳು ಕೊಂಡಾಡ್ತಾರೆ, ಅದಕ್ಕೆ ಯೋಚನೆ ಮಾಡಬೇಕು. ಈ ಮತ್ತೆ ಮಧ್ಯದವರು ಪುರಾಣ ಹೇಳ್ತಿದ್ದ ಕಾಲಕ್ಕೆ ದೇವತೆಗಳು ಆನಂದ ಪಡ್ತಾ ಇದ್ದಾರಂತೆ. ಗೋವಿಂದ ಸುಂದರ ಕಥಾ ಸುಭಯಾಸ ನೃಣಾಂ ಆನಂದ ಎನ್ನ ಕಿರ ಕೇವಲ ಇಂದ್ರಿಯಾಣಿ ಕಿಂತು ಪ್ರಭೋ ರಜರಪೀಠ ಪುರೇತ ರಾಜ್ಯಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ದೇವತೆಗಳು ಆನಂದ ಪಡ್ತಿದ್ದಂತೆ. ಆ ಕಾನ್ಸೆಪ್ಟ್ ಇರಬೇಕೆ ಹೊರತು ಮೋಸವಂತರಗಳ ಕಾನ್ಸೆಪ್ಟ್ ಅನ್ಕೋಬಾರದು. ದುರ್ಯೋಧನ ಅಷ್ಟು ಮಾಡಿದ. ಅಷ್ಟೊತ್ತಿಗೆ ಕೃಷ್ಣ ಸಮಾಧಾನ ಮಾಡಿಬಿಟ್ಟು ಉದ್ದಕ್ಕಿದ್ದಾಗೆ ಹೊರಟಂತೆ. ಧರ್ಮರಾಜ ಸ್ವಲ್ಪ ಬರ್ತೇನೆ ನಾನು ಅಂತ ಹೊರಟನಂತೆ. ಯಾಕೆಂತ ಕೇಳಿದರೆ ಧೃತರಾಷ್ಟ್ರ ಗಾಂಧಾರಿ ಎಲ್ಲ ಗೋಳಾಡ್ತಿದ್ದಾರೆ, ಸಮಾಧಾನ ಮಾಡಬೇಕಲ್ಲ ಅವ್ರನ್ನ, ಆ ಕಡೆ ಹೋಗ್ತೇನೆ ಅಂತ ಹೊರಟನಂತೆ. ಈ ಮುಂಚೆ ಯೂಸ್ಸುವನ್ನು ಕಳಿಸಿರ್ತಾರೆ. ಯೂಸ್ಸು ಅಂತ ಅವನು ಕೌರವರಲ್ಲಿ ಒಬ್ಬ, ಆದರೆ ಗಾಂಧಾರಿಯ ಮಗನಲ್ಲ ಅವನು. ಗಾಂಧಾರಿಯ ಮಗನಲ್ಲ, ಧೃತರಾಷ್ಟ್ರನ ಮಗ, ಗಾಂಧಾರಿಯ ಮಗನಲ್ಲ. ಅವನನ್ನ ಕಳಿಸಿರ್ತಾರೆ. ಪಾಂಡವರಲ್ಲಿ ಶಿಫ್ಟ್ ಮಾಡಿರ್ತಾನೆ, ಗೊತ್ತಿದೆ ಈಗಾಗಲೇ. ಯುದ್ಧದ ಮೊದಲ ದಿವಸ ಧರ್ಮರಾಜ ಘೋಷಣೆ ಮಾಡ್ತಾನೆ, ಯಾರಾದರೂ ದುರ್ಯೋಧನ ಕಡೆ ನನ್ನ ಕಡೆ ಬರೋದಾದರೆ ಸ್ವಾಗತ ಮಾಡ್ತೇನೆ, ಅವರನ್ನ ನಾನು ಪೂರ್ಣ ಸಂರಕ್ಷಣೆ ಮಾಡ್ತೇವೆ, ಭರವಸೆ ಕೊಡ್ತೇವೆ ಅಂತ ಹೇಳಿರ್ತಾರೆ. ವೀಕ್ಸ್ ಆಗಿ ಶಿಫ್ಟ್ ಮಾಡಿರ್ತಾರೆ. ಆ ವೀಕ್ಸ್ ಸುಖಾಯಿ ಯುದ್ಧದಲ್ಲಿ ಬದುಕಿದ್ದಾನೆ ಅಂತಾರೆ. ನೋಡಿದ್ರ ಆ 100 ಜನ ಪಾಂಡವರ ಪಕ್ಷಕ್ಕೆ ಬರಲಿಲ್ಲ, ಸತ್ತೋದರು. ವೀಕ್ಸ್ ಬಂದ ಬದುಕಿಬಿಟ್ಟ. ಧರ್ಮದ ಪಕ್ಷವನ್ನು ವಹಿಸಿದವರಿಗೆ ಕೇಳಿಲ್ಲ, ಧರ್ಮವು ರಕ್ಷತಿ ರಕ್ಷಿತ ಆಗ್ತಾಯ್ತು. ಅವನ್ನ ಕಳಿಸಿಕೊಟ್ರಂತ ವೀಕ್ಸ್ ಹೋಗ್ತಾರೆ. ತುಂಬಾ ಸಮಾಧಾನ ಮಾಡ್ತಾನೆ, ಏನು ಮಾತು ಕೇಳೋದಿಲ್ಲ, ಅಳ್ತಾನೆ ಇರ್ತಾರೆ ಅವರು. ಆಮೇಲೆ ಕೃಷ್ಣ ಅಲ್ಲಿ ಹೋದನಂತೆ. ಕೃಷ್ಣ ಅವರು ತಾನ ಸಮಾಧಾನ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಧೃತರಾಷ್ಟ್ರ ಗಾಂಧಾರಿ ಧರ್ಮರಾಜನಂತೂ ಭಾರಿ ಸಂಕಟ. ಪಾಪ ಮುರುಕರು ಇಬ್ರು ಕೂಡ ಕಣ್ಣು ಅವನಿಗೆ ಕಾಣೋದಿಲ್ಲ, ಬಟ್ಟೆ ಕಟ್ಟಿಕೊಂಡು ಕಾಣದ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಒಬ್ಬ ಮಕ್ಕಳು ಉಳ್ಕೊಂಡಿಲ್ಲ, ಎಷ್ಟು ದುಃಖ ಪಡ್ತಾಳೋ ಏನೋ ಅಂತ ಹೇಳಿಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಧರ್ಮರಾಜ. ಕೃಷ್ಣ ನಾನೇ ಹೋಗಿರ್ತಾನೆ ಪಾಪ ಹೊರಟಂತೆ. ಅಲ್ಲಿ ತಮಾಷೆ ನಡೀತಾ ಇದೆ. ಹೋದ ಕಾಲಕ್ಕೆ ಅವರಿಬ್ರು ಜೋರಾಗಿರ್ತಾರೆ, ಗಾಂಧಾರಿ ಮತ್ತು ಧೃತರಾಷ್ಟ್ರ ಇಬ್ರು ಕೂಡ. ಆ ಕೃಷ್ಣ ಪಕ್ಕದಲ್ಲಿ ಕೂತನಂತೆ, ತಾನು ಜೋರಾಗಲಕ್ಕೆ ಶುರು ಮಾಡಬೇಕಂತೆ. ಆ ಪಕ್ಕದಲ್ಲಿ ಸುಸ್ವರಂ ಪ್ರಯೋಗ ಮಹಾಭಾರತ ಹೇಳ್ತಾರೆ, ಅವರಿಗಿಂತ ಜೋರಾಗಿರ್ತಿದ್ದಾರೆ, ಸುಸ್ವರ ಎತ್ತಂತೆ. ಮತ್ತೆ ಅದು ಕೂಡ ಬಾಲಬದ್ಧ ಕಾಲಬದ್ಧ ಎತ್ತಂತೆ ಕೃಷ್ಣ. ಅವರಿಬ್ಬರು ಅಲ್ಲ ನಿಲ್ಲಿಸಿದ್ರಂತೆ. ಗಾಂಧಾರಿ ಸುಮ್ಮನೆ ಧೃತರಾಷ್ಟ್ರ ಅಂತ ಕೇಳ್ತಾರೆ, ಕೃಷ್ಣ ನಾವಂತೂ ಅಳ್ತಾ ಇದ್ದೇವೆ, ನಮ್ಮ ಮಕ್ಕಳು ಸತ್ರು ಅಂತ ಅಳ್ತಾ ಇದ್ದೇವೆ, ದುರ್ಯೋಧನ ಸತ್ರು ಅಂತ ಅಳ್ತಾ ಇದ್ದೇವೆ, ನೀನ್ ಯಾಕೆ ಅಳ್ತೀನಿ ಅಂತ ಕೇಳಿದ್ರಂತೆ. ಕೃಷ್ಣ ಹೇಳಿದನಂತೆ, ನಾ ಯಾಕೆ ಅಳ್ತೀನಿ ಗೊತ್ತಾ, ಅಂತ ಪರಮಪಾಪಿಗಳು ಸತ್ತಿದ್ದು ಕಳ್ತೀರಲ್ಲ, ನಿಮ್ಮನ್ನು ಕಂಡ್ರೆ ಅಳು ಬರುತ್ತೆ ಅಂತ ಹೇಳಿದ್ರು ಕೃಷ್ಣ. ಅಂತ ಪರಮಪಾಪಿಗಳು ಸತ್ತಿದ್ದು ಕಳ್ತಾ ಇದ್ದೀರಲ್ಲ, ಅದು ನೋಡಿ ದುಃಖ ಪಡ್ತಾ ಇದ್ದ, ನಿಮಗೇನು ಗ್ರಾಚಾರ ಅಳಗೋಸ್ಕರ ಅವರಿಗೆಲ್ಲ. ಆಗ ಸಮಾಧಾನ ಆಯ್ತು ಅಂತ ಅವರಿಗೆ ದೇವರು. ಹೇಗೆ ಕೃಷ್ಣ ಅಂದ್ರೆ ಯೋಗೇಶ್ವರ ಕೃಷ್ಣ, ಸಮಾಧಾನ ಸಮಾಧಾನ ಮಾಡ್ತಾರೆ, ಅಷ್ಟು ಸಮಾಧಾನ ಮಾಡಿದಂತೆ. ನಿಮ್ ತೋರಿಸಿದ್ರೆ ಎಷ್ಟು ಎಫೆಕ್ಟಿವ್ ಆಗಿ ಹೇಳ್ತಾರೆ, ಅದು ಬ್ಯಾರಿ ವಿಚಾರ. ವಿಚಾರ ಹೇಳಬಾರ್ದಲ್ಲ, ಎಫೆಕ್ಟಿವ್ ಆಗಿರ್ಬೇಕು, ಎಫೆಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ. ಆ ಕ್ರಿಯೇಟ್ ಮಾಡೋದ್ರ ಸ್ವಾರಸ್ಯ ಇಲ್ಲವರೆಗೆ ಬರೋದಿಲ್ಲ, ಅದರಲ್ಲಿ ಯಶಸ್ಸನ್ನು ಕಾಣ್ತೇವೆ. ಕೃಷ್ಣ ಏನ್ ಮಾಡಿದ್ರು ಹಾಗೇನೆ, ಗಮನಾಸನ ಸಂಕಥಾದಿ ಲೀಲಾಹ ಪ್ರತಿ ಮಾತ್ರೇಣ ಭವಾಪವರ್ಗ ಗಾತ್ರೀಹಿ ರಥವತ್ಯಮರಾ ಪ್ರಪಂಚ ಯೇಯುಹು ನನು ಮಧ್ವಸ್ಯ ನ ಮಾದೃಶೋ ಅಲ್ಪಬೋಧ ಇದ್ದ ಹಾಗೆ ಅರ್ಥ ಮಾಡ್ಕೋಬೇಕು. ಮತ್ತು ಹೊತ್ತಾಗಿದೆ, ಕೆಲವು ಮಠಗಳಿಗೆ ದಶಮಿ ಹರಿವಾಸರ ಇದೆ 9:05. ಆದ್ದರಿಂದ ಇವತ್ತು ಇಲ್ಲಿ ನಿಲ್ಲಿಸಿಬಿಟ್ಟು ನಾಳೆ ದಿವಸ ಇದು ಬಹಳ ಇದೆ. ನಾಳೆ 3 ದಿವಸ ಆಗಷ್ಟು ವಿಚಾರ ಬೇಕಾದಷ್ಟು ಇದೆ. ಏನು ಕೇಳಿರೋದಿಲ್ಲ, ನಾವು ಊಹೆ ಮಾಡಿರೋದಿಲ್ಲ ಅಂತ ಏನೇನು ಹೋಗ್ತಾ ಇದೆ, ಅದೇನು ನಡೀತು ಎಂಬುದನ್ನು ಮುಂದುವರಿಸೋಣ. ನಾಳೆ ಸಾಯಂಕಾಲ ಇಂದಿನಂತೆ ಪ್ರವಚನ 7 ಗಂಟೆಗೆ ಪ್ರಾರಂಭವಾಗಿ ಅನೇಕ ವಿಚಾರಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ಮೇರಿಕ ಯದ ವೋಚ ಯದ ವೋಚವಹಂತೇನ ಪ್ರಿಯತಾಂ ಕಮಲಾಂ.